ಸ್ನಾನಭೋಜನಹೋಮೇಶು ಜಪೋಚ್ಚಾರೇ ಚ ವಾಗ್ಯತಃ ನಛಿಂದ್ಯಾತ್ ನಖ ರೋಮಾಣಿ ಕಕ್ಷೋಪಸ್ಥಗತಾನ್ಯಪಿ ರೇತೋ ನಾವಕಿರೇ ಜಾತು ಬ್ರಹ್ಮವ್ರತ ಸರಸ್ವಯಂ ಅವಕಿರಣೋ ಅವಗಾಹ್ಯ ಅಪ್ಸು ಯಥಾಸುಹು ತ್ರಿಪತಿಂ ಜಪೇ ರೇತಃ ನವಕಿರೇ ಜಾತು ನವಕಾಲಕ್ಕೂ ರೇತಸ್ಕರಣ ಮಾಡಿಕೊಳ್ಳಬಾರದು ಬ್ರಹ್ಮವ್ರತ ಸರಹ ಬ್ರಹ್ಮಚಾರಿ ವ್ರತವನ್ನು ಪಾಲಿಸತಕ್ಕಂಥವನು ಆಗಿರಬೇಕು ಅವಕಿರಣ ಅವಗಾಹ್ಯಾಪ್ಸು ಅಂತ ಪ್ರಸಂಗ ಒದಗಿದರೆ ತಕ್ಷಣ ನೀರಲ್ಲಿ ಅವಗಾಹನ ಸ್ನಾನ ಮಾಡಿ ಯಥಾಸು ಪ್ರಾಣಾಯಾಮವನ್ನು ಮಾಡಿ ತ್ರಿಪದೀಂ ಜಪಿ ಗಾಯತ್ರಿ ಮಂತ್ರವನ್ನು ಜಪಿಸಬೇಕು ಪ್ರಸನ್ನೋ ಗುರುಣ ಪೂರ್ವಂ ಉಪದಿಷ್ಟೋಪ್ಯನುಜ್ಞೆಯ ಧರ್ಮಾರ್ಥಮಾತ್ಮಸಿದ್ಧ್ಯರ್ಥಂ ಉಪಾಯ ಗ್ರಹಣಂ ವ್ರತಂ ಪ್ರಾಣಾಪಾನ ಸಮಾಯೋಗ ಪ್ರಾಣಾಯಮ ಇತಿ ಉದೀರಿತ ಬ್ರಹ್ಮವ್ರತಸರಹ ಬ್ರಹ್ಮಚರ್ಯವ್ರತಸರಹ ಕರ್ಮಣ ಮನಸಾ ವಾಚ ಸರ್ವಾವಸ್ಥಾಸು ಸರ್ವದಾ ಸರ್ವತ್ರ ಮೈಥುನ ತ್ಯಾಗಂ ಬ್ರಹ್ಮಚರ್ಯಂ ಪ್ರಚಕ್ಷತೆ ಬ್ರಹ್ಮಚರ್ಯದ ಅರ್ಥ ಮನಸ್ಸು ಮಾತು ಮತ್ತು ಕೃತಿಗಳಲ್ಲಿ ಬ್ರಹ್ಮಚರ್ಯವನ್ನು ಪಾಲಿಸೋದು ಸ್ವಪ್ನೆ ಸುಂದರ್ಯಾದಿ ದರ್ಶನೇನ ಯದೃಚ್ಛಯ ರೇತೋ ಅವಕೀರ್ಯ ಅಪ್ಸು ಅವಗಾಹ್ಯ ನಿಮಜ್ಜ ಯಥಾಸು ಪ್ರಾಣಾಯಾಮ ಉಪೇತಃ ತ್ರಿಪದೀಂ ಗಾಯತ್ರೀಂ ಜಪೇದಿತಿ ಅನ್ವಯ ಸ್ವಪ್ನೆ ಪ್ರೇತಸ್ಖಲನೆ ಪ್ರಾಯಶ್ಚಿತ್ತಂ ವಿಧೀಯತೆ ಇತಿ ಸ್ಮೃತೇ ಅಗ್ನ್ಯರ್ಕಾಚಾರ್ಯ ಗೋವಿಪ್ರ ಗುರುವೃದ್ಧ ಸುರಾನ್ನಮೇತ್ ಸಮಾಹಿತ ಉಪಾಸೀತ ಸಂಧೇ ಚ ಯತ ವಾಗ್ಜಪೇತ್ ಅಗ್ನ್ಯರ್ಕ ಅಗ್ನಿ ಅರ್ಕ ಆಚಾರ್ಯ ಗೋವಿಪ್ರ ಗುರು ವೃದ್ಧ ಸುರಾನ್ನಮೇತ್ ಇಷ್ಟು ಜನಕ್ಕೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ ಅಗ್ನಿ ಅಗ್ನಿ ನಮಸ್ಕಾರ ಅಗ್ನಿ ಕಾರ್ಯ ಅರ್ಕ ಸೂರ್ಯನಿಗೆ ಅರ್ಘ್ಯ ಮತ್ತು ಜಪ ಆಚಾರ್ಯ ಗುರುಗಳಿಗೆ ಗೋವುಗಳಿಗೆ ವಿಪ್ರ ಬ್ರಾಹ್ಮಣರಿಗೆ ಯಾರೇ ಬ್ರಾಹ್ಮಣರು ಮನೆ ಬಂದರೂ ನಮಸ್ಕಾರವನ್ನು ಮಾಡಬೇಕು ಗುರುಗಳಿಗೆ ಆಮೇಲೆ ವೃದ್ಧ ಮತ್ತು ವೃದ್ಧರಿಗೆ ಮತ್ತು ಸುರಾನ್ ದೇವತೆಗಳಿಗೆ ಸುರಾನ್ ದೇವತೆಗಳಿಗೆ ಇಷ್ಟ ಒಂದೇ ವಿಷ್ಣು ನಮಾಮಿ ಅಂತೇಳಿ ದೇವತೆಗಳಿಗೆಲ್ಲ ವೃದ್ಧರಿಗೆಲ್ಲ ನಮಸ್ಕಾರವನ್ನು ಮಾಡಬೇಕು ಅದಕ್ಕೆ ಅಭಿವಾದನ ಅಂದರದೇ ಸಂಧ್ಯಾ ವಂದನ ಅಂಗ ಮಾಡಿಬಿಟ್ಟಿದ್ದಾರೆ ಅಭಿವಾದನ ನಿತ್ಯಂ ಅಭಿವಾದನೆ ಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನ ನಿತ್ಯದಲ್ಲೂ ಅಭಿವಾದನ ಮಾಡದೆ ಹೊರತು ಎಂದೋ ಒಂದು ದಿವಸ ಅಲ್ಲ ಬಹಳ ಮುಖ್ಯ ಯಾವುದು ತಾರತಮ್ಯಲ್ಲಿದೆ ಅಗ್ನಿ ಅಂದರೆ ಸೂರ್ಯ ತಾರತಮ್ಯಲ್ಲಿ ಬಂತಲ್ಲಿ ಸೂರ್ಯ ತಾರತಮ್ಯ ವಿವಕ್ಷಿತ ಅಲ್ಲ ಇಲ್ಲಿ ತಾರತಮ್ಯ ಮುಖ್ಯ ಕೊನೆ ಸುರಾನ್ ಅಂತ ಕೊನೆಗೆ ಬಂದಿದೆ ದೇವತೆಗಳ ವಿಚಾರ ಅದಕ್ಕೆ ಅವಿವಕ್ಷಿತ ತಾರತಮ್ಯ ಅಂತ ಕರೀತಾರೆ ತಾರತಮ್ಯ ಮುಖ್ಯ ಅಲ್ಲ ನಾವು ದಿಗ್ ನಮಸ್ಕಾರ ಮಾಡ್ತೇವೆ ತಾರತಮ್ಯ ಇಲ್ಲಾಗ ಇಂದ್ರ ಅಗ್ನಿ ಯಮ ಅಂತ ಹೇಳಬೇಕಾದ್ರೆ ತಾರತಮ್ಯ ಎಲ್ಲಿದೆ ಎಲ್ಲೆಲ್ಲೋ ಇದ್ದಾರೆ ಅವರೆಲ್ಲ ಕೂಡ ದಿಕ್ಕಷ್ಟೇ ಮುಖ್ಯ ಆಗ ನವಗ್ರಹಗಳಲ್ಲೂ ತಾರತಮ್ಯ ಕ್ರಮ ಅಷ್ಟೇ ತಾರತಮ್ಯ ಇಲ್ಲ ಆದಷ್ಟು ಗುರು ದೊಡ್ಡ ಗ್ರಹ ಶುಕ್ರನ ಗುರು ಬಾಡಿ ಮೇಲೆ ಇರತಕ್ಕಂಥದ್ದು ಮಧ್ಯೆ ಎಲ್ಲೋ ಬರ್ತಾನೆ ಅದು ಸೂರ್ಯ ಕಡಿಮೆ ಅದು ಗ್ರಹರಾಜ ಅಂತ ಕರೀತಾರೆ ಗೊತ್ತಾಯ್ತಾ ಅವೆಲ್ಲ ಕೂಡ ಬೇರೆ ಬೇರೆ ಸ್ಕಂದ ಕಡಿಮೆ ಸೇನಾನಿ ಅಂತ ಅದು ಸೇನಾನಾಯಕ ಅಂತ ಹೆಸರು ಆದ್ದರಿಂದ ಅವೆಲ್ಲ ಔಪಾಧಿಕವಾದದ್ದು ಸಹಜವಾದ ತಾರತಮ್ಯ ಬೇರೆ ಇದು ಇದಕ್ಕೆ ಉಕ್ಷಣ ಅಂತ ಕರೀತಾರೆ ಪ್ರೋಕ್ಷಣ ಮಾಡಿದಾಗ ಯಾರ ಮೇಲೆ ಮೊದಲು ಯಾರ ಮೇಲೆ ಮೊದಲು ಆಮೇಲೆ ಆಮೇಲೆ ಅಂತಿಲ್ಲ ಯಾರು ಎಲ್ಲ ಮೇಲೆ ಹಾಕಬೇಕಾದ್ರೆ ಬಿಡ್ಬೋದು ಅದಕ್ಕೆ ಉಕ್ಷಣ ಅಂತ ವ್ಯತ್ಯಾಸ ಪ್ರಾತಿರೋಮಂಚ ಗೋಮೂತ್ರಿ ಪ್ರಕಸಸ್ತಥ ಉಕ್ಷಣ ಸುಧರ ಸಾಧು ಸಪ್ತಭೇದಾ ಪ್ರಕೃತಿತ ವಜ್ರಾಸರು ಅರ್ಥ ಬರೀತಾರೆ ಉಕ್ಷಣ ಪ್ರೋಕ್ಷಣ ಪ್ರೋಕ್ಷಣ ಮಾಡಬೇಕಾದ್ರೆ ಹೇಗೋ ಹಾಗೆ ಕ್ರಮವನ್ನು ಗಮನಿಸದೆ ಹಿಡಿದ ಏನಂತ ಕರೀತಾರೆ ಅದಕ್ಕೆ ಉಕ್ಷಣ ಅಂತ ಸಭೇದ ಅದೇ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ಗಂಗಾ ಆದಮೇಲೆ ಗೋದಾವರಿ ಬರಬೇಕು ಮತ್ತೆ ಯಮುನಾ ಬಂದಿದೆ ಗೊತ್ತಾಯ್ತಾ ಅದೆಲ್ಲ ಕೂಡ ಅರ್ಥ ಮಾಡಿಕೊಟ್ರೆ ಕ್ರಮ ವಿವಕ್ಷಿತ ಅಲ್ಲ ಅಂತ ಅರ್ಥ ಅಗ್ನ್ಯರ್ಕ್ಯಾಚಾರ್ಯ ಗೋ ವಿಪ್ರ ಗುರುವೃದ್ಧ ಸುರಾನ್ ನಮೇತ್ ಸಮಾಹಿತ ಉಪಾಸೀತ ಸಂಧೇಚ ಯಥವಾಗ್ ಜಪೇತ್ ಯಥಾವಾಕ್ ಆಗಿಬಿಟ್ಟಿದೆ ಯಥವಾಗ್ ಜಪೇತ್ ತಿದ್ಕೋಬೇಕು ಅವನು ಆಚಾರ್ಯಂ ಮಾಂ ಸಮಾಹಿತ ಉಪಾಸೀತ ಸಂಧೇಚ ಯಥವಾಗ್ ಜಪೇತ್ ಸಂಧೆ ಸಂಧೆ ಅಂತ ಹೇಳಬೇಕು ಜನ ಏನು ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಸಂಧೆ ಎರಡು ಸಂಧ್ಯಾ ವಂದನೆಗಳು ಆದರೆ ಮಧ್ಯಾಹ್ನ ಸಂಧ್ಯಾ ಒಂದು ಇಲ್ಲ ಅಂತ ಕೆಲವು ವಾದ ಶುರು ಮಾಡಿಬಿಡ್ತಾರೆ ಸಂಧೆ ಅಂದರೆ ಸಂಧ್ಯಾಕಾಲ ಅಷ್ಟೇ ಅದಕ್ಕೆ ಅರ್ಥ ಎರಡು ಸಂಧ್ಯಾ ವಂದನೆ ಅಂತ ಅರ್ಥ ಅಲ್ಲ ಅದಕ್ಕೆ ಏನು ಮಾಡಬೇಕು ಅದಕ್ಕೆ ಸಂಧ್ಯಾಕಾಲಗಳಲ್ಲಿ ಮೂರೊತ್ತು ಕೂಡ ನಮಸ್ಕಾರವನ್ನು ಮಾಡಬೇಕು ಕೃಷ್ಣದೇವರಾಜ ವ್ಯಾಸರಾಜರಿಗೆ ನಮಸ್ಕಾರ ಮೂರೊತ್ತು ಬರ್ತಿದ್ದಂತೆ ವ್ಯಾಸರಾಜರದ್ದು ನಮಸ್ಕಾರ ಮಾಡೋಲ್ಲಕ್ಕೆ ಅಷ್ಟೇ ಅದರೆಲ್ಲ ವ್ಯಾಸವೈದ್ಯರಿಗೆಲ್ಲ ಹೇಳ್ತಾರೆ ಆಚಾರ್ಯಂ ಮಾಂ ವಿಜಾನೀಯಾತ್ ಮತ್ತೆ ಸಮಾಹಿತ ಉಪಾಸೀತ ತ್ರಿಪದೀಂ ಜಪೇತ್ ಅಥೋ ದೇವಾವಂತುನಃ ಇತ್ಯಾದೇ ಅಗ್ನ್ಯರ್ಕ ವ್ಯತಿರಿಕ್ತ ಸುರಾಹ ಅಪಿ ಗ್ರಂಥವ್ಯ ಇತ್ಯರ್ಥ ಮುಂದೇನು ಅಗ್ನಿ ಅರ್ಕ ಅಂತ ಹೇಳಿಬಿಟ್ರು ಆಮೇಲೆ ಸುರಾನ್ ಅಂತ ಹೇಳಿದರು ಅಗ್ನಿಯರ್ಕ ಸುರರಲ್ಲೇನವರು ಅದಕ್ಕೆ ಹೇಳ್ತಾರೆ ಅವರನ್ನು ಪ್ಲಸ್ ಉಳಿದ ದೇವತೆಯಲ್ಲಿ ವಿಶೇಷವಾಗಿ ಅಗ್ನಿ ಕಾರ್ಯ ಮತ್ತು ಸೂರ್ಯಾರ್ಕ ಹೇಳಿದ್ರಿಂದ ಪ್ರತ್ಯೇಕ ಹೇಳಿ ಉಳಿದ ಸುರಾನ್ ನಮೇ ಅದು ನಮಸ್ಕಾರ ಮಾಡಬೇಕು ವಧು ಅದರಲ್ಲಿ ಬರುತ್ತೆ ಅವೆಲ್ಲ ಕೂಡ ಸಂಧ್ಯಾ ಏನಮ್ಮ ಗಾಯತ್ರಿ ಏನಮ್ಮ ಅಂತ ಹೇಳ್ತಾ ದಿಗ್ ನಮಸ್ಕಾರ ಮಾಡಬೇಕು ಎಲ್ಲ ದೇವರಿಗೆ ನಮಸ್ಕಾರ ಬರುತ್ತೆ ಸಂಧ್ಯಾ ಒಂದೇ ವಿಷ್ಣು ಬರೋದ್ರಿಂದಾನೇ ಸಂಧ್ಯಾ ಒಂದೇ ಒಂದು ಅನಿವಾರ್ಯವಾಗಿ ಅಷ್ಟು ಮಾಡಿದರೂ ಕೂಡ ಏನಾಗುತ್ತೆ ಒಂದು ಧರ್ಮ ಉಳಿಯುತ್ತೆ ಅಂತ ಕುರಿಯಾದನ್ನೆನ್ನವಾ ಕುರಿಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಸಂಧ್ಯಾ ವಂದನೆ ಅಂಗಗಳು ಇಷ್ಟು ಕೂಡ. ಆಚಾರ್ಯಮ್ಮಾಂ ವಿಜಾನೀಯಾತ್ ನಾವ ಮನ್ಯೇತ ಕರಿಹಿಚಿತ್ ನಮರ್ತ್ಯ ಬುದ್ಧ್ಯಾ ಅಸೂಯೇತ ಸರ್ವದೇವ ಮಯೋ ಗುರು. ಆಚಾರ್ಯ ಮಾಂ ವಿಜಾನೀಯ, ನನ್ನನ್ನು ಆಚಾರ್ಯ ತಿಳ್ಕೋಬೇಕು ಅಂತಲ್ಲ, ಆಚಾರ್ಯ ಮಾಂ ವಿಜಾನೀಯ, ಗುರುಗಳು ನನ್ನ ಸನ್ನಿಧಾನ ಏನು ತಿಳ್ಕೋಬೇಕು, ಆಚಾರ್ಯ ದೇವೋಭವ ಅಂತ ಅರ್ಥ. ಆಚಾರ್ಯ ಮಾಂ ವಿಜಾನೀಯ, ಗುರುಗಳಲ್ಲಿ ನನ್ನ ಸನ್ನಿಧಾನವನ್ನು ಚಿಂತನೆ ಮಾಡ್ಕೊಂಡ್ಬಿಟ್ಟು ನಾ ಅವಮನ್ನೇತ ಕರ್ಹಿಚಿತ್, ಯಾವ ಕಾಲಕ್ಕೂ ಏನು ಮಾಡಬಾರ್ದು, ಅವಮಾನಾದಿಗಳನ್ನು ಮಾಡಬಾರದು. ನಮರ್ತ್ಯ ಬುದ್ಧ್ಯಾ ಅಸೂಯೇತ, ಅವ್ರು ಬೇಕಾದ್ರೆ ಮಾಡಬಹುದು, ನಾವು ಅವ್ರಿಗೆ ಮಾಡಬಾರ್ದು ಅಂತ ಹೇಳ್ತಾ. ಯಾವುದೇ ಕಾರಣಕ್ಕೂ ಕೂಡ ಯಾರೂ ಮಾಡಬಾರ್ದು ನಂಬರ್ ಒನ್ ಅದು, ಗೊತ್ತಾಯ್ತಾ. ಅಕಸ್ಮಾತ್ ಅವ್ರು ಮಾಡಿದ್ರು ಕೂಡ ಏನು ಮಾಡೋದು, ಇವ್ರು ಪ್ರತಿಯಾಗಿ ಮಾಡೋದಕ್ಕೆ ಹೋಗಬಾರ್ದು. ಇದು ಸೇಡಿಗೆ ಸೇಡವಲ್ಲ, ಈ ಲೆಕ್ಕ ಅಲ್ಲ ಇದೆಲ್ಲ ಕೂಡ. ಇದು ನಮರ್ತ್ಯ ಬುದ್ಧ್ಯ ಅಸೂಯೇತ, ಮರ್ತ್ಯ ಬುದ್ಧಿಯಿಂದಾಗಿ ಇವತ್ತು ಕೂಡ ಎಷ್ಟೋ ಜನ ದೊಡ್ಡ ಅಧಿಕಾರಿಗಳಾಗಿರ್ತಾರೆ, ಯಾವ ಪ್ರೇಮಿ ಸ್ಕೂಲ್ಗಳು ಎಲ್ಲ ಮೇಷ್ಟ್ರ ಆಗಿರ್ತಾರೆ, ಅವ್ರು ಬಂದ ಕಾಲಕ್ಕೆ ಹೊಡೆದಿರ್ತಾರೆ, ಅವ್ರು ಹೊಡೆದು ಇವ್ರು ಹೊಡೆದು ಬಿಡ್ತೀನಿ ಇವತ್ತು ಪುಣ್ಯಕ್ಕೆ ಹೋಗೋದಿಲ್ಲ ಅಂತ ರಾಜಕಾರಣಿಗಳು ಎಲ್ಲ ಕುಖ್ಯಾತರು ಸಾಮಾನ್ಯವಾಗಿ. ಅಂಥವ್ರು ಕೂಡ ಏನು ಮಾಡ್ತಾರೆ, ಸಾರ್ ಅಂತ ಎದ್ದು ನಿಂತ್ಕೊಂಡು ನಮಸ್ಕಾರ ಅಂತ ಹೇಳ್ತಾರೆ. ಹಿಂದಿನ ಯಾವುದೋ ಹೊಡೆದು ಕೂಡ ಸಾಮಾನ್ಯ ಬಚ್ಕೊಂಡವರೇ ಅವರೆಲ್ಲ ಕೂಡ, ಸಾಮಾನ್ಯ ಒಳ್ಳೆ ಕೇಸುಗಳಲ್ಲವೆಲ್ಲ. ಇಷ್ಟಾರು ಕೂಡ ಏನು ಮಾಡೋದಿಲ್ಲ, ಅವರು ತಿರುಗಿ ಮಾಡಲಿಕ್ಕೆ ಹೋಗೋದಿಲ್ಲ. ಅಷ್ಟರ ಮಟ್ಟಿಗೆ ಏನು ಉಳ್ಕೊಂಡಿದೆ, ಒಂದು ಮರ್ಯಾದೆ ಉಳಿಸ್ಕೊಂಡಿದ್ದಾರೆ, ಅದು ಕಳ್ಕೊಂಡ್ರೆ ಹೊರಟೋಯ್ತು. ಆಚಾರ್ಯಂ ಮಾಂ ವಿಜಾನೀಯಾತ್ ನಾ ವಮನ್ನೇತ ಕರ್ಹಿಚಿತ್ ನಮರ್ತ್ಯ ಬುದ್ಧ್ಯಾ ಅಸೂಯೇತ ಸರ್ವದೇವ ಮಯೋ ಗುರು. ಆ ಮನುಷ್ಯ ಅಂತ ತಿಳ್ಕೊಂಡು ಅಸೂಯೆ ಮಾಡಬಾರ್ದು, ಯಾಕೆ ಅಗಮ್ಯತ್ವ ಥರಿಸ್ತಸ್ಮಿನ್ ಆವಿಷ್ಟ ಮುಕ್ತಿದೋ ಹೋವೆ. ನನ್ನ ಸನ್ನಿಧಾನ ದೇವರು ಇಟ್ಟಿರ್ತಾನ, ಆದ್ದರಿಂದ ಯಾವ ಕಾಲಕ್ಕೂ ಕೂಡ ಮನುಷ್ಯ ಅಂತ ಭಾವನೆಯಿಂದ ಅವಮಾನವನ್ನು ಮಾಡಬಾರ್ದು. ಸರ್ವದೇವ ಮಯೋ ಗುರು, ಗುರುಗಳಲ್ಲಿ ಎಲ್ಲ ದೇವತೆಗಳು ಸನ್ನಿಧಾನ ಇರೋದರಿಂದ ವಿಶೇಷ ಪೂಜ್ಯರು ಅಂತಾರೆ. ಇದೊಂದು ದೃಷ್ಟಿಯಿಂದ ಆಚಾರ್ಯ ದೇವೋಹ ಅನ್ನೋ ಉಪನಿಷತ್ತಿನ ಮಾತಿ ವ್ಯಾಖ್ಯಾನ ಇದೆ. ಗುರುಗಳಲ್ಲಿ ದೇವರನ್ನು ಕಾಣಬೇಕು, ಈ ರೀತಿ ಕಾಣಬೇಕು ಅಂತ ಅರ್ಥ. ಅವಮಾನ ಮಾಡದೇ ಇರೋದು ಒಂದು ಪೂಜೆ, ಅಸೂಯೆ ಮಾಡದೇ ಇರೋದು ಪೂಜೆ, ಎಲ್ಲ ದೇವತೆಗಳ ಸನ್ನಿಧಾನದಲ್ಲಿ ಚಿಂತನೆ ಮಾಡೋದು ಪೂಜೆ, ಮುಖ್ಯವಾಗಿ ದೇವರಿದ್ದಾನೆ ಅಂತ ತಿಳ್ಕೊಳ್ಳೋದು ಪೂಜೆ. ಅದು ಲೋಕದಲ್ಲಿ ಸ್ಪಷ್ಟ, ಅದು ಒಂದು ಪ್ರತಿನಿಧಿಯಾಗಿ ಬರ್ತಾನೆ. ಅದೇ ವಾಟರ್ ಮೀಟರ್ ರೀಡರ್ ಬಂದರೆ ಅವನು ಯಾವುದಕ್ಕೆ, ಅವನು ಇಡೀ ಡಿಪಾರ್ಟ್ಮೆಂಟ್ ಪ್ರತಿನಿಧಿ ಅವನು. ಗುರುಗಳು ಎಲ್ಲ ದೇವತೆಗಳಿಗೂ ಪ್ರತಿನಿಧಿ ಇದ್ದಾಗಾದ್ರಿಂದ ಗೌರವ ಸಲೇಬೇಕು. ಸಾಯಂ ಪ್ರಾತ ರೂಪಾನೀಯ ಭೈಕ್ಷ್ಯಂ ತಸ್ಮೈ ನಿವೇದಯೇತ್ ಯಚ್ಚಾನ್ಯದಪ್ಯನುಜ್ಞಾತ ಉಪಭುಂಜೀತ ಸಂಯತಃ. ಸಾಯಂ ಪ್ರಾತ ಉಪಾನೀಯ ಭೈಕ್ಷ್ಯಂ ತಸ್ಮೈ ನಿವೇದಯೇತ್ ಯಚ್ಚ ಅನ್ಯದಪಿ ಅನುಜ್ಞಾತ ಉಪಭುಂಜೀತ ಸಂಯತಃ. ಮತ್ತು ಸಾಯಂ ಪ್ರಾತ, ಸಾಯಂಕಾಲ ಮತ್ತು ಪ್ರಾತಃಕಾಲದಲ್ಲಿ ತಸ್ಮೈ ಗುರುಗಳಿಗೆ ಭೈಕ್ಷ್ಯಂ ನಿವೇದಯೇತ್ ಭಿಕ್ಷೆ ಬೇಡ್ಕೊಳ್ಳೋದನ್ನು ಒಪ್ಪಿಸ್ಬೇಕಂತೆ. ಮುದುಕರು ವೃತ್ತಿಗೆ ಹೋಗಬೇಕು, ಬೆಳಿಗ್ಗೆ ಗುರುಗಳು ಅಲ್ಲಿ ಮಠದಲ್ಲಿ ಅಡುಗೆ ಮಾಡೋದಿಲ್ಲ ಮನೆಯಲ್ಲಿ, ಶಿಷ್ಯರಿಗೂ ಅಡುಗೆ ಇಲ್ಲ, ಏನು ಮಾಡಬೇಕು ಅವರು, ಮುದುಕರ ವೃತ್ತಿ. ಆ ಟೈಮ್ನಲ್ಲಿ ಹೋಗಬೇಕು, ಸರಿಯಾದ ಒಂದು ಬೂಟ ಟೈಮ್ ಅಂತ ಇರುತ್ತೆ, ಆ ಟೈಮ್ಗೆ ಹೋಗಿಬಿಡುಗಳು ಕಾಯ್ತಾ ಇರ್ತಾರೆ. ಅವತ್ತಿಗೆ ಆ ಸಮಯ ಗೃಹಸ್ಥರೆಲ್ಲ ಏನು ಮಾಡಿರ್ತಾರೆ, ಆಗ ವಯಸ್ಸು ಪೂರೈಸ್ಕೊಂಡ್ಬಿಟ್ಟು ಕಾಯ್ತಾ ಇರ್ತಾರೆ ಬರ್ತಾರೆ ಅಂತೇಳಿ. ಅವ್ರು ಕೊಟ್ಟ ಮೇಲೆ ಇದು ಮಾಡೋದು, ಅದು ಭಿಕ್ಷಾ ಅಂಬೋದು ನಿಯಮ. ಅದು ಆ ರೀತಿಯಾಗಿ ಏನು ಮಾಡಬೇಕು, ಇವನು ಸಾಯಂಕಾಲ ಮತ್ತು ಪ್ರಾತಃಕಾಲ ಭಿಕ್ಷಾಚರಣೆಗೆ ಹೋಗಬೇಕು. ಯಾಕೆ ಇವರು ಯಾತಕ್ಕೆ ಅಡುಗೆ ಮಾಡ್ಕೋಬಾರ್ದು ಅಂತ ಹೇಳಿದ್ದಾರೆ ಅಂದರೆ, ಟೈಮ್ ಹೋಗುತ್ತೆ, ಅದರಲ್ಲೇ ಸಿಕ್ಕಾಬಿಟ್ಟಿ ಟೈಮ್. ಅಡುಗೆ ಮಾಡಿ ಸುಸ್ತೋಡು ಮರೋ ದಿವಸ ಇಡೀ ದಿವಸ ಒಂದೇ ಪ್ರೋಗ್ರಾಮ್ ಆಗೋದು. ಮೊದಲು ಪ್ರಿಪ್ರೇಷನ್, ಆಮೇಲೆ ರೆಸ್ಟ್ ಆಗಿಬಿಟ್ರೆ ಮನೆ ಓದೋದು ಯಾವಾಗ ಅವನು. ಅದಕ್ಕೆ ಅವರು ಬ್ರಹ್ಮಚಾರಿ ಏನು ನಿಷೇಧ ಮಾಡಿಬಿಟ್ಟಿದ್ದಾರೆ, ಸ್ವಯಂ ಪಾಕ ನಿಷಿದ್ಧ ಗೊತ್ತಾಯ್ತು, ಯತಿಗಳಿಗೆ ಸ್ವಯಂ ಪಾಕ ನಿಷಿದ್ಧ. ಯಾತಕ್ಕೆ ತುಂಬ ಜ್ಞಾನಕಾರ್ಯ ಇತ್ಯಾದಿ ಮಾಡಬೇಕಾದ್ರೆ ಅವ್ರಿಗೆ ಟೈಮ್ ಬೇಕು, ಅದಕ್ಕೋಸ್ಕರ ಮಾಡಿರೋ ವ್ಯವಸ್ಥೆ ಭಿಕ್ಷೆ ತಂದು ಹಾಕಬೇಕು. ಅದಕ್ಕೋಸ್ಕರ ಓದೋರಿಗೋಸ್ಕರ ಏನು ಮಾಡ್ತಾ ಇದ್ರು, ಇವರು ಅನುಕೂಲ ಮಾಡಿಕೊಡೋದು ಇವ್ರ ಜವಾಬ್ದಾರಿ, ಗೃಹಸ್ಥರ ಜವಾಬ್ದಾರಿ, ಅನುಕೂಲ ಮಾಡಿಕೊಡು, ಮುಂದೆ ಅವರಿಂದ ಸಮಾಜಕ್ಕೆ ಉಪಯೋಗ ಆಗುತ್ತೆ, ಆದ್ದರಿಂದ ಮಾಡಿಕೊಡ್ಬೇಕು. ಅದೇ ಬರ್ತಾ ಬರ್ತಾ ಇತ್ತೀಚೆಗೆ ವಾರಾನ್ನ ಅಂತ ಬಂತದ್ದು ಕೊನೆಗೆ, ಆಮೇಲೆ ಅದು ಕ್ಯಾನ್ಸಲ್ ಆಗಿದೆ. ವಾರಾನ್ಕೋ ಅವಮಾನ ಅಂತ ತಿಳ್ಕೊಂಡ್ಬಿಟ್ರು ಬರ್ತಾ ಬರ್ತಾ. ಅದು ಭಾಳ ಗೌರವದ ವಿಷಯ ಆಯಿತು, ಭಾಳ ಕರೆಯೋರಿಗೂ ಗೌರವ, ಹೋಗೋರಿಗೂ ಗೌರವ ಆಗಿತ್ತು. ತಸ್ಮೈ ನಿವೇದಯೇ ಭೈಕ್ಷ, ಭಕ್ಷ ಅಲ್ಲ, ಭಕ್ಷ ಭಿಕ್ಷ ಒಂದೇ ಹಾಗಾಗತ್ತೆ. ಭಕ್ಷ ಹೌದು ತಿನ್ನೋದು, ಇದು ಭಿಕ್ಷ. ಭಿಕ್ಷ ಭಕ್ಷಕ್ಕೆ ಸಂಬಂಧನೆ, ಎರಡು ಬೇರೆ ಬೇರೆ ಪದಗಳು. ಅದು ಭಕ್ಷಿಸ್ಲಿಕ್ಕೆ ಯೋಗ್ಯವಾದ ಭಕ್ಷ, ಭಿಕ್ಷೆ ಅಂದರೆ ಕೇಳಿಸ್ಕೊಂಡಿದ್ದು ಭಿಕ್ಷೆ, ಯಾಚನೆ ಮಾಡಿ ತಗೊಂಡಿದ್ದು ಭಿಕ್ಷ ಅಷ್ಟೇ. ಆಹಾರ ಎಷ್ಟೋ ಅಷ್ಟೇ, ಬೇಯಿಸಿದ್ದೆ ಮತ್ತೆ ಮತ್ತೆ ಅಡುಗೆ ಮಾಡ್ಕೊಂಡು ಹೋಗ್ತಲ್ಲ, ಅದು ಬ್ರಹ್ಮಚಾರಿ. ಬ್ರಹ್ಮಚಾರಿಯಲ್ಲಿ ವೈಷ್ಣದೇವ ಇಲ್ಲ, ಯತಿಗೆ ಅಡುಗೆ ಮಾಡಿಕೊಂಡ್ರೆ ವೈಷ್ಣದೇವ ಮಾಡಬೇಕು. ಅವ್ರು ಅಡುಗೆನೇ ಮಾಡ್ಕೊಂಬಿದ್ದಾರೆ ಆದರೆ ವೈಷ್ಣದೇವ ಇಲ್ಲ ಅವರಿಗೆ. ಯತಿಗಳಿಗೆ ವೈಷ್ಣದೇವ ಇಲ್ಲ, ಯಾತಕ್ಕೆ ಅಡುಗೆ ಮಾಡ್ಕೊಳ್ಳೋದೇ ಇಲ್ಲ ಅವರು. ಅರ್ಥ ಆಯ್ತಾ, ಇಬ್ಬರಿಗೂ ಇಲ್ಲ ವೈಷ್ಣದೇವ. ಏನಾಗುತ್ತೆ, ಅದೇ ಹಿಂದಿನ ಕಾಲಕ್ಕೆ ಅಗ್ರಹಾರ ಅಂತ ಅದಕ್ಕೆ ಇರ್ತಿತ್ತು. ಹೇಗಿರ್ತಿತ್ತು ಅಗ್ರಹಾರ ಅಂತ ಹೇಳಿದರೆ, ಬರೀ ಬ್ರಾಹ್ಮಣ ಅಂದರೆ ಎಲ್ಲ ಫಸ್ಟ್ ಕ್ಲಾಸದ. ಹಿಂದಿನ ಕಾಲಕ್ಕೆ ಹಳ್ಳಿಗಳು ಯಾರೋದ್ರೂ ತಕ್ಷಣ ದಾರಿ ಬಿಟ್ಬಿಡೋರು, ಈಗ ಬಿಡೋದಿಲ್ಲ. ಇವರೇ ಅಜ್ಜಾಡ್ಕೊಂಡು ಕಷ್ಟಪಟ್ಕೊಂಡು ಹೋಗ್ಬೇಕು ಹೊರತು, ಅವ್ರಿಗೆ ಹೋಗೋವರೆಗೂ ದಾರಿ ಬಿಡ ಹಾಗೆ ನಿಂತಿರ್ತಾರೆ ಅಡ್ಡವರು. ಯಾಕೆ ಆ ಥರ ಒಂದು ಇದು ಡೆವಲಪ್ ಆಗಬೇಕು, ಕಲ್ಚರ್ ಡೆವಲಪ್ ಮಾಡಿ ಪ್ರೊಟೆಸ್ಟ್ ಮಾಡಬೇಕು ನೀವು ಅಂತ ಹೇಳ್ಕೊಟ್ಟಿದ್ದಾರೆ. ಇವರು ಹಾಗೆ ಬದುಕಿಬಿಡ್ತಾರೆ. ಹಿಂದೆ ಆ ವ್ಯವಸ್ಥೆ ಇತ್ತು, ಸಾಮಾನ್ಯ ಮುಟ್ಟ ಸಮಾಜ ಎಷ್ಟು ದೂರ ಹೋದರೂ ಮುಟ್ತಿರ್ಲಿಲ್ಲ. ಅಗ್ರಹಾರ ಆಗೂ ಮುಟ್ಟ ಚಾನ್ಸಸ್ಸೇ ಇಲ್ಲ, ಹಾಗಿರ್ತಿತ್ತು. ಅಗ್ರಹಾರಗಳು ಬರೀ ಬ್ರಾಹ್ಮಣರು ವಾಸ ಮಾಡೋದಕ್ಕೆ ಏನಂತ ಹೇಳ್ತಾರೋ, ಇವತ್ತು ಎಷ್ಟೋ ಕಡೆ ಇನ್ನೂ ಆಗ್ರಹ ಉಳ್ಕೊಂಡಿವೆ ಕೆಲವು ಕಡೆಗೆ. ಕೆಲವು ಕಡೆ ಬ್ರಾಹ್ಮಿಣ ಸ್ಟೇಟ್ ಅಂತಲೇ ಹೆಸರು ಎಷ್ಟೋ ಊರುಗಳಿದೆ. ಇವತ್ತು ಒಬ್ರಾಹ್ಮಣ ಇರೋದಿಲ್ಲ ಅದರೊಳಗೆ. ಒಂದು ಕಾಲಕ್ಕೆ ಬ್ರಾಹ್ಮಿಣ ಸ್ಟೇಟ್ ಅದು. ಕೊಯಮತ್ತಲ್ಲಿ ತೆಲುಗು ಬ್ರಾಹ್ಮಿಣ ಸ್ಟೇಟ್ ಅಂತ ಒಂದು ಸ್ಟೇಟ್ ಇದೆ, ಅದರಲ್ಲಿ ಒಬ್ಬ ಬ್ರಾಹ್ಮಣ ಇಲ್ಲ ಅಂತ. ಇವತ್ತು ಅವೇ ನಿರೋಡದಾಗಿದೆ ಹೆಚ್ಚು ಕಡಿಮೆ. ಅದು ಬರೀ ವ್ಯಾಪಾರ ಕೇಂದ್ರ ದೊಡ್ಡ ವ್ಯಾಪಾರ ಕೇಂದ್ರ ಅದು. ಆ ಹಿಂದಿನ ಕಾಲಕ್ಕೆ ಬರೀ ಅವರೇ ಇರ್ತದೆ ದೊಡ್ಡದು. ಅದು ಒಂದು ಕಿಲೋಮೀಟರ್ ಊದಕ್ಕಿದೆ ಹಾಗೇನೆ ಆರ್ಥಿಕ ವ್ಯವಸ್ಥೆ ಅದು. ಆ ದೊಡ್ಡ ಅದು ಶಿವಮೊಗ್ಗದಲ್ಲಿ ಬಿಗ್ ಬ್ರಾಹ್ಮಿಣ ಸ್ಟ್ರೀಟ್ ಅಂತಿದೆ. ಬಿಗ್ ಬ್ರಾಹ್ಮಿಣ ಸ್ಟ್ರೀಟ್ ಅದು ಬಿಗ್ ಬ್ರಾಹ್ಮಣರು ಬ್ರಾಹ್ಮಿಣ್ಸ್ ಬಿಗ್ ಸ್ಟ್ರೀಟ್ ಆಗೋತ್ತಿಲ್ಲ ಆ ರೀತಿ. ಆ ಪಾಪಾರ್ ಬಟ್ಟಿ ಬರೀ ಬ್ರಾಹ್ಮಣರು, ಊರು ತುಂಬ ಬರೀ ಬ್ರಾಹ್ಮಣರೇನೆ. ಅದೆಲ್ಲ ವಿಶೇಷ ಅವೆಲ್ಲ ಆಗಿನ ಕಾಲಕ್ಕಂತ ವ್ಯವಸ್ಥೆ ಇದೆ. ವ್ಯಾಸರಾಜರ ಕಾಲಕ್ಕಂತೂ ಅಗ್ರಹಾರಗಳು ಎಷ್ಟೋ ಕಟ್ಸಿಬಿಟ್ರೆ ಅನುಕೂಲ ಆಗಲಿ ಅಂತೇಳಿ ಬೇಕಾಷ್ಟು ಮಾಡಿದ್ರು. ಅದೆಲ್ಲ ಹೊರಟೋಯ್ತು ಬರ್ತಾ ಬರ್ತಾ, ಆದರೆ ಮೈಲಿಗೆ ಪ್ರಶ್ನೆ ಬರೋದಿಲ್ಲ. ಸಾಯಂ ಪ್ರಾತ ರೂಪಾನೀಯ ಭೈಕ್ಷಂ ತಸ್ಮೈ ನಿವೇದೆ. ಎರಡೊತ್ತು ತಂದು ಕೊಡೋ ಗುರುಗಳು ಒಪ್ಪಿಸಿಬಿಡ್ಬೇಕನ್ನ ತಾನು ತಗೊಳ್ಳಾಗಿಲ್ಲ. ಯಚ್ಚಾನ್ಯದ ಪನುಜ್ಞಾತ ಅವ ಗುರುಗಳು ಏನು ಕೊಡ್ತಾರೋ ಅದ್ರ ಮೇಲೆ ಬದುಕಿರ್ಬೇಕು ಅಷ್ಟೇ. ಅವನು ತಾನು ಬಿಡ್ತಾರೆ ತಂದುಕೋಸ್ ದಯ್ಯದ ಭಿಕ್ಷೆ ಬೇಡಾಗಿಲ್ಲ. ಗುರುಗಳಿಗೆ ಕೊಟ್ಟು ಅವ್ರು ನೈವೇದ್ಯ ಮಾಡ್ತಾರೆ. ಆಮೇಲೆ ಅದು ತಂದಿದ್ದನ್ನು ಅವ್ರು ನೈವೇದ್ಯ ಮಾಡಿ ಅದನ್ನು ಕೊಡಬೇಕು. ಇವ್ರು ಕೊಟ್ಟಷ್ಟು ತಿನ್ಬೇಕು, ಹೆಚ್ಚು ಕೆಳಾಗಿಲ್ಲ ಇವನು ಇಷ್ಟೇ. ಅದಕ್ಕೆ ಉಪವಿನ ಕತೆ ಬರುತ್ತಲ್ಲ, ಏನು ಮಾಡ್ತಿದ್ರು ಅವರು, ಏನೂ ತಿನ್ಬೇಡ ಅಂತ ಹೇಳ್ತಿದ್ರು. ಕೊಡ್ತಾನಿದ್ದಲ್ಲ ನೀವು ಭಕ್ಷ್ಯ ಭಿಕ್ಷೆ ಬೇಡಬೇಡ ಅಂತ ಹೇಳಿದ್ರು. ಫಸ್ಟ್ ಟೈಮ್ ಏನು ಮಾಡಿಬಿಟ್ಟ, ಭಿಕ್ಷೆ ಕೊಡಲಿಲ್ಲ ಆತನಿಗೆ. ಇತ್ತೇನು ಮಾಡಿದೆ ಹಾಗಿದ್ರೆ ಗಟ್ಟಿಪಟ್ಟಾಗಿದ್ದೇ ಅದಕ್ಕೆ ಅಂತ ಕೇಳಿದರು. ಸೆಕೆಂಡ್ ರೌಂಡ್ ಭಿಕ್ಷಕ್ಕೆ ಹೋಗ್ತೀರಿ ಅಂತ ಹೇಳಿದ. ಆಗ ಹೋಗಬಾರ್ದು ಅಂತ ಹೇಳಿ, ಸೆಕೆಂಡ್ ರೌಂಡ್ ಹೋಗೋ ಒಂದ್ಸರಿ ತೋದ್ರೆ ಎಷ್ಟೋ ಅಷ್ಟೇ ಆಯಿತು ಅಂತ ಮತ್ತೆ ಗಟ್ಟಿಪುಟ್ಟಾಗಿದ್ದ. ಅವೇನೇ ಮಾಡಿದ್ರು, ಇಲ್ಲ ಅದು ಹಾಲು ಕುಡಿತೀರಿ ಅಂತ ಹೇಳಿದ್ರು. ಹಾಗೆಲ್ಲ ಹಾಲು ಕುಡಿಬಾರ್ದು ಅಂತ ಹೇಳಿದರು. ಆಮೇಲೆ ಹಾಲಿನ ದೊರೆ ಕುಡಿತೀರೋ ಅದನ್ನು ಕುಡಿಬಾರ್ದು ಅಂದರು. ಕೊನೆಗೇನಾಯ್ತು ಪಾಪ, ಏನೋ ತಿಂದು ಕಣ್ಣು ಕಳ್ಕೊಂಡು ಆಮೇಲೆ ಗಾಣಿ ಆಗಿಬಿಡ್ತಾ. ಇವೆಲ್ಲ ಯಾತಕ್ಕೆ ಹೇಳಿತ್ತು ಅಂದರೆ ಅನುಮತಿ ಇಲ್ಲದೆ ಏನು ತಿನ್ನಬಾರದು ಅದು ಅಷ್ಟ. ಶುಶ್ರೂಷಮಾಣ ಆಚಾರ್ಯಂ ಸದೋಪಾಸೀತ ನಿಜವತ್ ಯಾನಶಯ್ಯಾಸನಸ್ಥಾನೇ ನಾತಿದೂರ ಕೃತಾಂಜಲಿ. ಶುಶ್ರೂಷಮಾಣ ಆಚಾರ್ಯಂ ಸದಾ ಉಪಾಸೀತ, ಭಾರಿ ತಪ್ಪಿಂಟ್ ಆಗಿತ್ತು, ಸದಾ ಉಪಾಸೀತ ಅಂತಾಗಿತ್ತು. ಸದಾ ಉಪಾಸೀತ ನೀಚವತ್ ಯಾನಶಯ್ಯ ಆಸನಸ್ಥಾನೇ ನ ಅತಿದೂರ ಕೃತಾಂಜಲಿ. ಇವೆಲ್ಲ ಹೇಳೋ ಪ್ರತಂಗನೆ ಬರೋದಿಲ್ಲ ಜನಗಳಿಗೆ. ಭಾಗವತಾದಿಗಳನ್ನು ಓದೋದಿಲ್ಲ, ಬೇರೆ ಕಡೆ ಬರೋದಿಲ್ಲ, ಆದ್ದರಿಂದ ಗುರುಕುಲವಾಸದ ಪದ್ಧತಿನೇ ಇರೋದಿಲ್ಲ. ಶುಶ್ರೂಷಮಾಣ ಆಚಾರ್ಯಂ ಸದಾ ಉಪಾಸೀತ, ಗುರುಗಳ ಸೇವೆ ಮಾಡಿಕೊಂಡಿರ್ಬೇಕು. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಹೇಗೆ ನೀಚವರು, ತಾನವರಿಂದ ಕಡಿಮೆ ಅಂಬುದು ಸ್ಪಷ್ಟ ತಿಳ್ಕೊಂಡ್ಬಿಟ್ಟು, ಇವಾಗ ನೀಚದ ಶೂದ್ರ ಅಂತವರು, ಶೂದ್ರವರು ದೊಡ್ಡವರಲ್ಲಿ ಹೇಗಿರಬೇಕಂತೆ ಶೂದ್ರ ವೃತ್ತಿ ಅನುಸರಿಸಬೇಕು, ಪರಿಚರ್ಯ ಮಾಡಬೇಕು ಅಂತ ಅರ್ಥ ಅದಕ್ಕೆ. ನೀಚವತ್ ಯಾನ ಶಯ್ಯಾಸನ ಸ್ಥಾನೆ, ಯಾನ ಸಂಚಾರ ಕಾಲದಲ್ಲಿ ವಾಹನಗಳಲ್ಲಿ ಶಯ್ಯ ಮಲಗಬೇಕಾದ್ರೆ, ಆಸನ ಕೊಡಬೇಕಾದ್ರೆ, ಸ್ಥಾನ ಯಾವುದೇ ಸ್ಥಳದಲ್ಲಿ ಹೇಗಿರಬೇಕು, ನೀಚವತ್ ಕೆಳಗಿರಬೇಕೆ ಹೊರತು ಜೊತೆ ಕೊಡಬಾರದು. ನಾ ಅತಿ ದೂರ ಕೃತಾಂಜಲಿ, ದೂರ ಇರಬಾರ್ದು, ದೂರ ಮತ್ತು ತೀರ ಹತ್ರನೂ ಇರಬಾರ್ದು. ಕೃತಾಂಜಲಿ ಕೈ ಮುಜೋಡಿಸ್ಕೊಂಡೇ ಇರಬೇಕು. ಈ ರೀತಿ ವಿದ್ಯೆ ಬರುತ್ತೆ ಅಂತ ಅರ್ಥ. ಯಾಕೆ ಇಷ್ಟೆಲ್ಲ ಯಾಕೆ ಮಾಡಬೇಕು, ಒಳಗೆ ಯಾರಿದ್ದಾನೆ ಅಂತ ತಿಳ್ಕೊಂಡಿದ್ದಾನೆ ಅಂತೀಗ ದೇವರಿದ್ದಾನೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಅದು ಎಷ್ಟು ಗೌರವ ಸಿಗುತ್ತೆ. ಶುಶ್ರೂಷಮಾಣ ಆಚಾರ್ಯಂ ಸದಾ ಉಪಾಸೀತ ನೀಚವತ್ ಯಾನ ಶಯ್ಯಾಸನ ಸ್ಥಾನೆ. ಅದಕ್ಕೆ ಅರ್ಜುನ ಹೇಳ್ಕೊತಾನೆ, ಎಷ್ಟು ತಪ್ಪು ಮಾಡಿಬಿಟ್ಟೆ ನಾನು, ವಿಹಾರ ಶಯ್ಯಾಸನ ಭೋಜನಾದಿಷು, ನಾನು ಹೇ ಕೃಷ್ಣ ಹೇ ಯಾದವ ಅಂತ ಹೇಳಿಬಿಟ್ಟು ಎಷ್ಟು ತಪ್ಪು ಮಾಡಿದೆ ಅಂತ ಹೇಳ್ಕೊತಾನೆ. ನಾ ಅತಿ ದೂರ ಕೃತಾಂಜಲಿ, ಅತಿ ದೂರ ಇರಬಾರ್ದು, ಅದಕ್ಕೇ ಅಂತ್ಯವಾಸಿ ಅಂತ ಕರೀತಾರೆ. ಅಂತ್ಯವಾಸಿ ಅಂತ ಅದಕ್ಕೆ ಗುರುಗಳು ಹತ್ರನೇ ಇರಬೇಕು. ಹತ್ರ ಇರೋದಕ್ಕಂತೇಳಿ ಸೇವೆಗೂ ಅಟೆಂಡರ್ ಏನಿರ್ಬೇಕು, ಯಾವಾಗಲೂ ಕೂಡ ಅವರು ಅಟೆಂಡ್ ಮಾಡಬೇಕು, ಯಾವುದೇ ಪ್ರಸಂಗವನ್ನು ಅಟೆಂಡ್ ಮಾಡ್ತಿರ್ಬೇಕು. ಸೆಕೆಂಡು ಅನುಕೂಲವಾಗಿರ್ಬೇಕು. ಅಂತ ಹತ್ತಿರದಿರೋದ್ರಿಂದ ಅಬ್ಸರ್ವ್ ಮಾಡೋದ್ರಿಂದ ಧರ್ಮ ಸೂಕ್ಷ್ಮದ ಆಚರಣೆ ಗೊತ್ತಾಗುತ್ತೆ. ಅದೆಲ್ಲ ತಿಳ್ಕೊಂಡಿದ್ರೆ ಒಳ್ಳೆ ಜ್ಞಾನ ಬರುತ್ತೆ ಅಂತ ಅರ್ಥ. ಯಾನ ಶಯ್ಯಾಸನ ಸ್ಥಾನೇ ನಾ ಅತಿ ದೂರ ಕೃತಾಂಜಲಿ ಏವಂ ವೃತ್ತೋ ಗುರುಕುಲೇ ವಸೇತ್ ಭೋಗ ವಿವರ್ಜಿತ ವಿದ್ಯಾ ಸಮಾಪ್ಯತೆ ಯಾವತ್ ಬಿಭ್ರತ್ವರತ ಮಖಂಡಿತಂ. ಏವಂ ವೃತ್ತ ಗುರುಕುಲೇ ವಸೇತ್ ಭೋಗ ವಿವರ್ಜಿತ. ಈ ರೀತಿಯಾದ ನಡತೆ ಇಟ್ಟು, ವೃತ್ತ ಅಂದರೆ ನಡತೆ, ಇಂಥ ಆಚಾರ ಇಟ್ಟುಕೊಂಡು ಗುರುಕುಲೇ ಗುರುಗಳ ಕುಲದಲ್ಲಿ ವಸೇತ್ ಭೋಗ ವಿವರ್ಜಿತ, ಯಾವುದೇ ಭೋಗವನ್ನು ಅಪೇಕ್ಷೆ ಪಡದೇನೆ ಗುರುಕುಲದಲ್ಲಿ ವಾಸವನ್ನು ಮಾಡಬೇಕು. ವಿದ್ಯಾ ಸಮಾಪ್ಯತೆ ಯಾವತ್, ವಿದ್ಯಾಧ್ಯಯನ ಮುಗಿಯೋವರೆಗೂ ಹಾಗೇ ಇರಬೇಕು. ಮುಗಿತು ಅಂತ ಇವನು ಡಿಕ್ಲೇರ್ ಮಾಡ್ಕೋಬಾರ್ದು, ಅವ್ರು ಹೇಳಬೇಕೇನು ಮುಗಿತು ಹೋಗಿ ಬಾ ಅಂತ ಕಳಿಸಿಕೊಡ್ತಾರೋ ಅಲ್ಲಿವರೆಗೂ ಕೂಡ ಆಯ್ತಾ ಅಲ್ಲೇ ಇರಬೇಕು. ವಿದ್ಯಾ ಸಮಾಪ್ಯತೆ ಯಾವತ್ ಬಿಭ್ರತ್ ವ್ರತಮ ಅಖಂಡಿತಂ, ಅಖಂಡಿತಂ ವ್ರತಂ ಬಿಭ್ರತ್, ವ್ರತ ಎಲ್ಲೂ ಕೂಡ ವಿಚ್ಛೇದ ಆಗಬಾರದು. ಆ ರೀತಿಯಲ್ಲಿ ಗುರುಕುಲವಾಸವನ್ನು ಮಾಡಿ ಬ್ರಹ್ಮಚರ್ಯ ಆಶ್ರಮವನ್ನು ಕಡಿಬೇಕು ಅಂತ ಅರ್ಥ. ಏವಂ ವೃತ್ತ ಗುರುಕುಲೇ ವಸೇದ್ಭೋಗ ವಿವರ್ಜಿತ ವಿದ್ಯಾ ಸಮಾಪ್ಯತೆ ಯಾವತ್ ಬಿಭ್ರತ್ ವ್ರತಮ ಅಖಂಡಿತಂ. ಅದಕ್ಕೆ ಗುರುಕುಲದಲ್ಲಿದ್ದವರಿಗೆ ಆಶೌಚ ಇತ್ಯಾದಿಗಳಿಲ್ಲ. ತಂದೆ ತಾಯಿ ಬಿಟ್ಟು ಯಾರು ಸತ್ರು ಕೂಡ ಏನು ಮಾಡಬೇಕಾಗಿಲ್ಲ, ಅವರು ಆಶೌಚ ಆಚರಣೆ ಮಾಡಬೇಕಾಗಿಲ್ಲ. ಯಾತಕ್ಕೆ ಅವ್ರಿಗೆ ಬದಲೇದಾಗಿ ತಿಳಿಸಲೇಬಾರ್ದು ಅವರಿಗೆ. ಫಸ್ಟ್ ಆಫ್ ಆಲ್ ಗುರುಕುಲದಲ್ಲಿದ್ದಾರೆ ಆದ್ದರಿಂದ ತಿಳಿಸ್ಲಿಕ್ಕೆ ಹೋಗಬಾರ್ದು. ತಿಳಿಸಿರೋ ದೋಷ ಇಲ್ಲ ಅವರಿಗೆ. ಯಾತಕ್ಕೆ, ಯಾತಕ್ಕೆ ಮನೆಯಲ್ಲೇ ಇಲ್ಲ, ಅವನು ಸಂಪರ್ಕನೇ ಇಲ್ಲ. ನದಿ ದಾಟಿದರೆ ಸೂತಕ ಕಡಿಮೆ ಆಗುತ್ತೆ ಅಂತ ಕೇಳಿರುತ್ತೆ. ಆ ಸಂಪರ್ಕನೇ ಇಲ್ಲ ಆದ್ದರಿಂದ ಇದಿಲ್ಲ. ಇವತ್ತೇನು ಮಾಡಿದ್ದಾರೆ ಬ್ರಹ್ಮಚಾರಿಗಳಿಗೆ, ಸೂತಕ ಇಲ್ಲ ಅಂತ ಹೇಳಿಬಿಟ್ಟು ಮನೆಯಲ್ಲಿ ಬ್ರಹ್ಮಚಾರಿಗಳು ಅಂತ ತಿಳ್ಕೊಂಡು ಮದುವೆ ಆಗಿಲ್ಲ ಬ್ರಹ್ಮಚಾರಿ ಅರ್ಥೇನೆ ಅವರಿಗೆ ಮದುವೆ ಆಗಿಲ್ಲ ಅಷ್ಟೇನೆ ಅಷ್ಟನ್ನ ತಿಳ್ಕೊಂಡು ಅವ್ರಿಗೆ ಸೂತಕ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ತಪ್ಪದು. ಗುರುಕುಲದಲ್ಲಿ ಮತ್ತೆ ಇನ್ನೊಂದು ಹೇಳ್ತಾರೆ, ಯಾರಿಗೂ ಸೂತಕ ಇಲ್ಲದವ್ರು ಮನೆ ಬಂದಿದ್ದಾರೆ ಅಂತ ತಿಳ್ಕೊಬೇಡ, ಊಟ ಮಾಡಿಬಿಡ್ತಾರೆ ಅವರು ಸೂತಕ ಅಂತ ಹೇಳ್ತಾರೆ. ಮತ್ತೆ ಸೂತಕದ ಮನೆಯಲ್ಲಿ ಊಟ ಮಾಡಿಬಿಟ್ಟು ಕೂಡ ಅವ್ರಿಗೇನದು ಸೂತಕ ಅಂತದ್ದು. ಅಲ್ಲೇ ಇದ್ದು ಅಲ್ಲೇ ಅಡಿಗೆ ಊಟ ಮಾಡ್ಕೊಂಡಿದ್ದ ಕಾಲಕ್ಕೆ ಅವ್ರಿಗೇನಾಗಬೇಕದು, ಆಚರಿಸಲೇ ಮಾಡಲೇಬೇಕು ಅಂತ ಬಿಡ್ಲಕ್ಕೆ ಬರೋದಿಲ್ಲ. ಇದೊಂದಕ್ಕೆ ಬ್ರಹ್ಮಚಾರ್ಯ ಅಕೌಂಟ್ ಮಾಡೋದೇನೆ, ಅದಕ್ಕೆ ಅಕೌಂಟ್ ಮಾಡೋದಿಲ್ಲ. ಎಸ್ಕೇಪಿಸಮ್ ಅಷ್ಟೇ, ಮಾಡಕ್ಕೆ ಬರೋದಿಲ್ಲ, ಅದು ಸರಿಯಾಗಿ ಮಾಡ್ಕೋಬೇಕು. ಯಜ್ಜಸೌ ಛಂದಸಾಂ ಲೋಕಂ ಆರೋಕ್ಷನ್ ಬ್ರಹ್ಮವಿಷ್ಟಪಂ ಅಂತವ್ರು ಇನ್ನೊಂದು ನಿಯಮ ಕೂಡ ಮಾಡಿದ್ದಾರೆ ಬ್ರಹ್ಮಚಾರಿಗಳಿಗೆ. ಅಂತ ರಥ ಲೋಪ ಆಗಬಾರದು ಅಂತೇಳಿ ಆಶೋಚಿತ್ಯಾದಿ ಬಂದಿರುತ್ತಲ್ಲ, ಅವ ಮಾತ್ರ ಏನು ಮಾಡಿಬಿಡ್ತಾರೆ, ಕೊನೆಗೆ ಸಮಾವರ್ತನಕ್ಕಿಂತ ಮುಂಚೆ ಅವ್ರು 3 ದಿವಸ ಕಾಲ ಆಶೌಚ ಅನುಸರಣೆ ಮಾಡಬೇಕು. ಎಲ್ಲ ಆಶೌಚಿ ಒಟ್ಟಿಗೆ ಹೋಗಿಬಿಡುತ್ತೆ ಹಾಗೆ. ಆ ಥರ ಮಾಡೋ ಒಂದು ಕ್ರಮ ಇಟ್ಟಿದ್ದಾರೆ, ಗೊತ್ತಾಯ್ತಾ? ಅದಕ್ಕೆ ಯುದ್ಧರಂಗದಲ್ಲಿ ರಾಜರು ಆಶೌಚ ಆಚರಣೆ ಮಾಡಬಾರ್ದು. ಯಾರೇ ಸತ್ರು ಕೂಡ ಏನಿಲ್ಲ, ಮೈಲಿಗೆ ಇಲ್ಲ ಅವರಿಗೆ. ಅದು ಯುದ್ಧ ಮುಗಿದ ಮೇಲೆ ಒಟ್ಟಿಗೆ ಆಚರಣೆ ಮಾಡಬೇಕಂತ, ಗೊತ್ತಾಯ್ತು? ಒಟ್ಟಿಗೆ ಆಚರಣೆ ಪಾಂಡವರು ಹಾಗೆ ಮಾಡ್ತಾರೆ, ಅದು ಮಹಾಭಾರತದಲ್ಲೇ ಹೇಳ್ತಾರೆ. ಆ ಒಟ್ಟಿಗೆ ಆಚರಣೆ ಮಾಡಿ ಬಂದ್ಬಿಡ್ತಾರೆ, ಮಧ್ಯೆ ಮಧ್ಯೆ ಸೂತಕ ಇಲ್ಲ ಅವರಿಗೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಗುರುಕುಲದಲ್ಲಿ ಒಟ್ಟು ಟೈಮ್ ವೇಸ್ಟ್ ಆಗಲೇಬಾರ್ದವ್ರು ಒಟ್ಟಿನ ಮೇಲೆ ಟೈಮ್ ವೇಸ್ಟ್. ಮನೆ ಸಂಪರ್ಕನೇ 8 ವರ್ಷಕ್ಕೆ ಉಪಯೋಗ ಮಾಡ್ಕೊಂಡಿರ್ತಾರೆ, ಯಾರು ಸಂಪರ್ಕನೇ ಬಂದಿರೋದಿಲ್ಲ. ಆದ್ದರಿಂದ ಆಶೋಚಿತ ಪ್ರಶ್ನೆನೇ ಬರೋದಿಲ್ಲ, ಪಾಠ ವೀಕ್ಷಣೆ ಬರಬಾರ್ದು ಅವರಿಗೆ, ಆ ರೀತಿ ಇರ್ತಾರೆ. ಗುರುಕುಲ ವಾಸಕ್ಕೆ ಹೋದ ಅಡ್ವಾಂಟೇಜ್ ಇದು ಒಂದು. ಮನೆಯಲ್ಲೇ ಇದ್ದು ಬಿಟ್ಟಾಗ ಏನಾಗುತ್ತೆ, ಇವೆಲ್ಲ ಮಿಸ್ ಆಗುತ್ತೆ, ಅನುಷ್ಠಾನ ಮಾಡಬೇಕಾಗುತ್ತೆ, ಮಿಸ್ ಆಗುತ್ತೆ. ಆದ್ದರಿಂದ ವ್ರತ ಮಾಡಕ್ಕೆ ಬರೋದಿಲ್ಲ, ಅದಾಗುತ್ತೆ. ಮತ್ತು ಬಿಟ್ಟ ಮಾಡಿಕೊಂಡು ಓದೋದ್ರಿಂದ ಒಳ್ಳೆ ಜವಾಬ್ದಾರಿ ಬರುತ್ತೆ ಅವ್ರಿಗೆ. ಬೇರೆ ದೇಶಗಳಲ್ಲಿ ಅಂಥ ಶ್ರೀಮಂತರು ಮಕ್ಕಳಿಗೆ ದುಡ್ಡು ಕೊಟ್ಟು ಓದಿಸೋದಿಲ್ಲ ಅಂತ, ಅವರೇ ಏನು ಮಾಡಬೇಕು, ಅವರು ಅವ್ರಿಗೆ ಪೇಪರ್ ಗೀಪರ್ ಮಾರಿ ಜೀವನ ಮಾಡ್ಕೊಂಡು ಮಾಡಬೇಕು. ಅಂತ ಶ್ರೀಮಂತರು ಮಗನಾಗಿದ್ದರೂ ಕೂಡ ಇವರು ದುಡ್ಡು ಕೊಡೋದಿಲ್ಲಂತೆ, ಅವನ ಅದೇನು ಮಾಡಬೇಕು, ಅವನು ಸ್ವಂತ ಸಂಪಾದನೆ ಮಾಡಿ ಓದಬೇಕು. ಅದರಿಂದ ಏನಾಗುತ್ತೆ, ವಿದ್ಯೆಯ ಬೆಲೆ ಗೊತ್ತಾಗುತ್ತೆ ಅವ್ರಿಗೆ. ಅದಿಲ್ಲದೆ ಹೋಗಿಬಿಟ್ರೆ ಏನು ಗೊತ್ತಾಗೋದಿಲ್ಲ, ಕೂತಲ್ಲೇ ಬಂದರೆ ಮಹತ್ವ ಇರೋದಿಲ್ಲ ಅವರಿಗೆ. ಏನಾಗುತ್ತೆ, ಆ ಋಣ ಬಂದು ಹೋಗುತ್ತೆ ಹೇಳೇ ಇಲ್ವಲ್ಲ, ಋಣ ಬಂದು ಇದ್ದೇ ಇರುತ್ತೆ. ಅದು ತಂದೆ 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 ಸಾಯಿ ತಾಯಿಗಳು ಸೂತಕ ಇದೆ ಅಂತ ಹೇಳಿಬಿಟ್ರಲ್ಲ ತಂದೆ ಸೂತಕ, ಮತ್ತೆ ವಾಪಸ್ ಮನೆಗೆ ಹೋಗ್ಬೇಕು ಇವನು. ಇಷ್ಟು ಮುಂದೆ ಎಲ್ಲಿ ಹೋಗಿ 8 ವರ್ಷದ ಮನೆಯಲ್ಲಿ ಇದ್ದ, ಗೊತ್ತಾಯ್ತು? ಈ ಮತ್ತೆ 12 ವರ್ಷ ಮತ್ತೆ ವಾಪಸ್ ಹೋಗ್ತಾನೆ ಮನೆಗೆ. ಋಣಾರ್ ಬಂದು ಎಲ್ಲಿ ಹೋಗುತ್ತೆ, ಹೋಗೋದಿಲ್ಲ, ಇದ್ದೇ ಇರೋದು. ಅದರಿಂದ ಅದು ಯಾವ ವನ್ಸ್ಫಾರ್ ಯಾರು ಸೂತಕನೂ ಇಲ್ಲ ಅಂತ ಹೇಳೇ ಇಲ್ಲ ಸ್ಪಷ್ಟ. ಇದು ಗುರುಗಳು ತಂದೆ ತಾಯಿ ಹೊರತು ಇನ್ನಾರು ಸೂತಕನೂ ಇಲ್ಲ ಅಂತ ಹೇಳಿದ್ರೆ ಅದು ಅನುಕೂಲಕ್ಕೆ ಹೊರತು ಬೇರೆ ಯಾವ ದೃಷ್ಟಿಯಿಂದನೂ ಅಲ್ಲ. ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು, ಮತ್ತು ಯಾವ ಲಿಂಕ್ ಅವ್ರಿಗೆ ಇಲ್ಲೇ ಇಲ್ಲ, ಊಟ ತಿಂಡಿ ಯಾವ ಲಿಂಕ್ ಇಟ್ಕೊಂಡಿಲ್ಲ, ಆದ್ದರಿಂದ ದೋಷ ಇಲ್ಲ. ಋಣಕ್ಕೂ ಪ್ರಶ್ನೆ ಇಲ್ಲ. ಹಾಂ, ಅದಕ್ಕೇನು ಮಾಡಿದ್ರು, ಅದಕ್ಕೇನು ಮಾಡಿದ್ರು, ಸೂತಕ ಇಲ್ಲ ಅಂತ ಹೇಳಿದ್ರೆ ಅಷ್ಟೇ, ಸಂಬಂಧ ಇಲ್ಲ ಅಂತ ಹೇಳಿ ಸೂತಕ ಇಲ್ಲ ಅಷ್ಟೇ, ಸೂತಕ ಆಚರಣೆ ಮಾಡಬೇಕಾಗಿಲ್ಲ ಅಷ್ಟೇ ಹೊರತು. ಏನಿದೆ ಅವರಿಗೆ ಸಂಬಂಧ ಹೋಗೋದಿಲ್ಲ ಅದರಿಂದ. ಯಾರು ಹೇಳಿದ್ರು ಏನು ಸಂಬಂಧ ಇಲ್ಲ? ಎಷ್ಟೋ ಜನಕ್ಕೆ ಇವರಿರ್ತಾರೆ, ಇಲ್ಲ 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 ಇಲ್ಲ, ಅಕ್ಕ ತಂಗಿಯರ ಗಂಡಂದ್ರು ಹೋದರೆ ಸೂತಕ ಇಲ್ಲ, ಬರೀ ಸ್ನಾನ ಮಾಡಿಬಿಟ್ರೆ ಮುಗಿದ್ರೆ ಋಣಾನ ಬಂದ ಹೋಯ್ತಾ, ಹೋಗೋದಿಲ್ಲ. ಅವರೇ ಯಾರಿಗೆ ಎಷ್ಟೆಷ್ಟು ಅಂತ ಶಾಸ್ತ್ರ ಇದೆ ಆ ಪ್ರಕಾರ ಹೇಳ್ತಾರೆ ಅಷ್ಟೇ ಹೊರತು ದೋಷ ಇಲ್ಲ. ಅದು ಋಣಾನು ಬಂದ ಬೇರೆ, ಸೂತಕ ಬೇರೆ. ಯಾವುದೇ ಉಪಕಾರ ಮಾಡಿರ್ತಾರೆ, ಋಣ ಇದೆ ಅವರಿಗೆ, ಸೂತಕ ಇಲ್ಲ, ಋಣ ಇದೆ. ಋಣ ಜಾಸ್ತಿನೇ ಇದೆ, ಎಷ್ಟೋ ಬಂಧುಗಳಿಗಿಂತ ಜಾಸ್ತಿ ಋಣ ಇರುತ್ತೆ ಬೇರೆ ಉಪಕಾರ ಮಾಡಿಸ್ಕೊಂಡವ್ರ ಹತ್ರ. ಆ ಸೂತಕ ಬೇರೆ, ಸೂತಕ ಕೆಲಸಕ್ಕೆ ಅನ್ವಾಂಟೆಡ್ ಪೀಪಲ್ ಇರ್ತಾರೆ, ಬಂಧುಗಳೇ ಹೊಡೆದಾಡಿ ಸಾಯ್ತಿರ್ತಾರೆ, ಕೋರ್ಟ್ ಕಚೇರಿ ಹೋಗ್ತಾರೆ, ಸೂತಕ ಆಚರಣೆ ಮಾಡೋಕ್ಕೆ ನಿರ್ವ ಇಲ್ಲ. ಯಾಕೆ? ಋಣ ಇಲ್ಲೇ ಇಲ್ಲ, ಜಗಳ ಸಂಬಂಧಕ್ಕೋಸ್ಕರ ಸೂತಕ ಆಚರಣೆ ಮಾಡಬೇಕು ಆ ರೀತಿ. ಏವಂ ವೃತ್ತೋ ಗುರುಕುಲೇ ವಸೇದ್ಭೋಗ ವಿವರ್ಜಿತ ವಿದ್ಯಾ ಸಮಾಪ್ಯತೆ ಯಾವತ್ ಬಿಭ್ರದ್ರತಪಖಂಡಿತ ಯಜ್ಜಸೌ ಛಂದಸಾಂಲೋಕಂ ಆರೋಕ್ಷನ್ ಬ್ರಹ್ಮ ವಿಷ್ಠಪಂ ಗುರವೇ ವಿನ್ಯಸೇದ್ದೇಹಂ ಸ್ವಾಧ್ಯಾಯಾರ್ಥೇ ಬೃಹದ್ವ್ರತಃ. ಸಕೃತ್ ಭೋಗ ಇಲ್ಲ ಅಂದರೆ ಏನರ್ಥ? ಸಕೃತ್ಚಂದನಾದಿ ಭೋಗವರ್ಜಿತ, ಸಕೃಚಂದನಾದಿ ಭೋಗವರ್ಜಿತ. ಹಾರ ಗೀರ ಇದು ಯಾವ ಇದು ಅಲಂಕಾರವೂ ಓಟಗಳಿಗಿಲ್ಲ ಬ್ರಹ್ಮಚಾರಿಗಳಿಗೆ. ಏವಂ ವೃತ್ತ ಇತ್ಯೇಕಂ ಪದಂ ಉಕ್ತ ಸದಾಚಾರ್ಯರತಃ ಇತ್ಯರ್ಥ. ಕಿಯಂತಂ ಕಾಲಂ ಏವಂ ವಾಸ ಇತಿ ತತ್ರಾಹ ವಿದ್ಯೇತಿ. ವಿದ್ಯಾಮುಗಿಯವರಿಗೂ ಓದಬೇಕು. ಅಸೌ ಬೃಹದ್ವ್ರತಃ ಬ್ರಹ್ಮಚಾರಿ, ಬೃಹದ್ವ್ರತ ಅಂದರೆ ಬ್ರಹ್ಮಚಾರಿ ಅಂತರ್ಥ. ಯಜ್ಜಸೌ ಛಂದಸಾಂ ಲೋಕಂ ಆರೋಕ್ಷನ್ ಬ್ರಹ್ಮ ವಿಷ್ಟಪಂ ಗುರವೇ ವಿನ್ಯಸೇ ದೇಹಂ ಸ್ವಾಧ್ಯಾಯಾರ್ಥೇ ಬೃಹದ್ವ್ರತಃ ಬೃಹದ್ವ್ರತಃ ಬ್ರಹ್ಮಚಾರಿ. ಇದು ಛಂದಸಾಂ ವೇದಾನಾಂ ಲೋಕಂ ಆರೋಕ್ಷನ್ ಆರೋಢಕಾಮೋ ಭವತಿ ಸ್ವಾಧ್ಯಾಯೈಕ ಪ್ರಯೋಜನಂ ದೇಹಂ ಗುರವೇ ವಿನ್ಯಸೇತ್ ಗುರು ಶುಶ್ರೂಷಾಂ ಕುರ್ಯಾದ್ ಇತ್ಯರ್ಥ. ಹೇಗಿರ್ಬೇಕು? ಗುಲಾಮ ಇದ್ದಾಗಿರ್ಬೇಕಂದು ಗುರುಗಳು. ದೇಹ ಒಪ್ಪಿಸಿಬಿಟ್ಟಿದ್ದೇನೆ ಈಗಾಗಲೇ, ಏನು ಮಾಡಿದ್ರು ಏನು ಮಾಡಬೇಕು ಅದನ್ನು ಸಹಿಸ್ತೇಬೇಕು. ಅದಕ್ಕೆ ಅಂತಂತ ಕೆಲಸ ಕೊಡ್ತೀವಿ. ಗದ್ದೆಗೆ ನೀರು ಹಾಕ್ಬಿಡು, ಹೋದರೂ ಅಲ್ಲಿ ಇಲ್ಲೇ ಅಡ್ಡ ಮಲಗಿಬಿಟ್ಟಾರೆ ಇಲ್ಲೇ ತಾನೇನೆ. ಆ ಕೆಲಸ ಸಾಧಿಸಲೇಬೇಕು, ಇಲ್ಲದವ್ರು ಏನಾಗೋದಿಲ್ಲ. ಪ್ರಸನ್ನತೆ ಬರೋದಿಲ್ಲ, ಪ್ರಸನ್ನತೆ ಬರೋದ್ರೆ ವಿದ್ಯೆ ಬರೋದಿಲ್ಲ, ವಿದ್ಯೆ ಬಂದರೆ ಕೆಲಸ ಮಾಡೋದಿಲ್ಲ. ಸಫಲವಾದ ವಿದ್ಯೆ ಬರಬೇಕು ಅಂತೇಳಿದ್ರೆ ಅರ್ಥಕ್ರಿಯಾಕಾರಿ ಆಗಬೇಕು. ಅದಾಗಬೇಕಾದ್ರೆ ಅನುಗ್ರಹಪೂರ್ವಕನೇ ಬರಬೇಕು. ಎದ್ದದ್ಯಾತ್ ಸುಪ್ರಸನ್ನಧೀಹಿ ಅಂತ ಕರೀತಾರೆ. ಗುರವೇ ವಿನ್ಯಸೇ ದೇಹಂ ಸ್ವಾಧ್ಯಾಯಾರ್ಥೇ ಬೃಹದ್ರತಃ. ಕೀದೃಶಂ ಬ್ರಹ್ಮಣ ಅಧಿಕೃತಂ ವಿಷ್ಟಂ ಪ್ರವಿಷ್ಟಂ ಪಾತಿ ರಷ್ಟತಿ ಇದು ಬ್ರಹ್ಮವಿಷ್ಟಂ ಸತ್ಯಲೋಕಂ ಇತ್ಯರ್ಥ. ಈ ಮಾಡಿ ಏನು ಸಿಗುತ್ತೆ ಅಂದರೆ ಸತ್ಯಲೋಕ ಸಿಗುತ್ತೆ ಅಂತ ಹೇಳ್ತಾರೆ. ವಿಷ್ಟಪ ಅಂದರೆ ಲೋಕ, ಬ್ರಹ್ಮವಿಷ್ಟಪ ಅಂದರೆ ಬ್ರಹ್ಮಲೋಕ, ಬ್ರಹ್ಮಲೋಕ ಸತ್ಯಲೋಕ, ಸತ್ಯಲೋಕ ಪ್ರಾಪ್ತಿಯಾಗುತ್ತೆ. ಬರೀ ಏನು ಮಾಡಿದ್ದಕ್ಕೆ ಅವನಿಗೆ ಗುರುಗಳು ಸೇವೆ ಮಾಡಿದ್ದಕ್ಕೆ, ಇನ್ನು ಜ್ಞಾನ ಬರೋದು ಅವೆಲ್ಲ ಮುಂದೆ, ಆ ಸೇವೆಗೆ ಏನು ಫಲ ಇದೆ ಅಷ್ಟು ಫಲ ಇದೆ ಅಂತ ಹೇಳ್ತಾರೆ. ಆ ಸೇವೆ ಮುಂದೆ ಆ್ಯಕ್ಚುಲಿ ಏನಾಗಬೇಕು ಅದು ಜ್ಞಾನ ಆಗಿ ಕನ್ವರ್ಟ್ ಆಗಲೇಬೇಕು. ಸತ್ಯಲೋಕಕ್ಕೆ ಹೋದ್ಮೇಲೆ ಅಲ್ಲಿ ಜ್ಞಾನ ಬರದೇ ಇರುತ್ತಾ? ಸತ್ಯಲೋಕ ಎಂಥ ಲೋಕ, ಅದು ಬರೀ ಜ್ಞಾನಿಗಳೇ ಇರೋ ಲೋಕ, ಆದ್ದರಿಂದ ಇವನಿಗೆ ಜ್ಞಾನ ಬಂದೇ ಬರುತ್ತೆ. ಅದನ್ನು ಗುರು ಸೇವೆಗೆ ಪ್ರತ್ಯೇಕವಾದ ಮಹತ್ವವನ್ನು ಕೊಡ್ತಾರೆ. ಅಗ್ನೌ ಗುರೌ ಆತ್ಮನಿ ಚ ಸರ್ವಭೂತೇಷು ಮಾಂ ಪರಂ ಅಪೃಥಕ್ ಧೀರುಪಾಸೀತ ಬ್ರಹ್ಮವರ್ಚಸ್ವಿ ಅಕಲ್ಮಷಃ. ಎಷ್ಟು ಕಡೆ ಪೂಜೆ ಮಾಡಬೇಕು ಅಂದರೆ ಅಗ್ನೌ ಅಗ್ನಿ ಕಾರ್ಯ ಬಿಡಾಗಿಲ್ಲ, ಅಗ್ನಿ ಮಾಡಬೇಕು ಅಗ್ನಿಯಲ್ಲಿ, ಗುರವು ಗುರುಗಳಲ್ಲಿ, ಆತ್ಮನೇ ದೇಹದೊಳಗೆ, ಸರ್ವಭೂತೇಶು ಮಾಂ ಪರಂ ಎಲ್ಲ ಪ್ರಾಣಿಗಳ ಒಳಗೆ, ಮಾಂ ಪರಂ ಅಪೃಥಕ್ ಧೀಹಿ ಉಪಾಸೀತ. ಅಪೃಥಕ್ ಧೀಹಿ ನಾನು ಬೇರೆ ದೇವರು ಬೇರೆ ಅಂತ ತಿಳ್ಕೊಳ್ಳೋದೇ ಉಪಾಸನೆ ಮಾಡಬೇಕು. ಐಕ್ಯ ಅಂತ ಅರ್ಥ ಅಲ್ಲ, ದೇವರ ಸಂಬಂಧ ಇದೆ, ದೇವರು ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ದೇವರು ಎಲ್ಲೋ ಇದ್ದಾನೆ ಅಂತ ಅಲ್ಲ, ನಮ್ಮ ಜೊತೆಗೇ ಇದ್ದಾನೆ. ಅಪೃಥಕ್ ದೇಹಿ ಅಂದ್ರೇನು, ನಮ್ಮನ್ನು ಬಿಟ್ಟು ದೇವರಿರ್ತಾನೆ ತಿಳ್ಕೊಳ್ಳೋಕೆ ಹೋಗ್ಬಾರ್ದು, ದೇವ್ರ ಜೊತೆಗೇ ಇರ್ತಾನೆ. ದಾಸುಪರ್ಣ ಸಯುಜಾ ಸಖಾಯ ಉಪನಿಷತ್ತಲ್ಲಿ ಬರುತ್ತದೆ. ದೇವರನ್ನು ಬೇರೆ ನಾವು ಬೇರೆ ಅಂತ ಉಪಾಸನೆ ಮಾಡಬಾರ್ದು ಅಂತ ಹೇಳ್ತಾರೆ ಉಪನಿಷತ್ತಿನಲ್ಲಿ. ಇದನ್ನಿಟ್ಕೊಂಡು ಏನು ಮಾಡಿಬಿಟ್ರು ಅವರು, ಅದಕ್ಕೆ ನೋಡಿದರೆ ಅದ್ವೈತ ಅಂತ ಹೇಳಿ, ದೇವ್ರ ಬೇರೆ ನಾವು ಬೇರೆ ಅಂತ ತಿಳ್ಕೊಬಾರ್ದು ಅಂತ ಹೇಳಿಬಿಟ್ರು. ದೇವ್ರ ಬೇರೆ ನಾವು ಬೇರೆ ತಿಳ್ಕೊಬಾರ್ದು ಅಂದ್ರೆ ಏನರ್ಥ? ದೇವ್ರು ಬಿಟ್ಟು ಅವಿರ್ಲಕ್ಕೆ ಆಗೋದಿಲ್ಲ, ಗೊತ್ತಾಯ್ತಾ? ದೇವ್ರಿಗೆ ಸಂಬಂಧಪಟ್ಟವರು ನಾವು, ಗೊತ್ತಾಯ್ತಾ? ಅಂದರೆ ದೇವರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಭಾವಿಸಬಾರ್ದು ಅಂತ ಅರ್ಥ. ಎಷ್ಟೊತ್ತೆ ಏನು ಮಾಡ್ತಾರೆ, ನಾವು ಬೇರೆ ಮಾಡಿಬಿಟ್ರೆ ಅಂತ ಕೇಳ್ತಾರೆ. ಆ ರೀತಿ ನಾವು ಬೇರೆ ಮಾಡಿಬಿಟ್ರೆ ಹಾಗಿದ್ರೆ ಸಂಬಂಧಿಗಳಲ್ವ ನಾವು, ದುಡ್ಡು ಏನೋ ಊಟ ಮಾಡಿ ದುಡ್ಕೊಳ್ಳೋಕೆ ಹೋಗ್ಬಿಡ್ತಾರೆ, ಹಾಗೆ ನಾವು ಬೇರೆ ಮಾಡಿಬಿಟ್ರೆ ನಮ್ಮನ್ನು ಅಂತ ಕೇಳ್ತಾರೆ. ಅಂದರೆ ಏನಾಯ್ತಾಗಿದ್ರೆ ಅಲ್ಲಿ ಏನು ಅರ್ಥ? ಅದಕ್ಕೆ ಸಂಬಂಧ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಅಂತ ಅರ್ಥ. ಇಲ್ಲಿ ಹಾಗೆ ದೇವರ ಸಂಬಂಧ ಇಲ್ಲ ಅಂತ ಬದುಕಬಾರ್ದು ಇಂಥದ್ದೆಲ್ಲ ಅರ್ಥ ಮಾಡೋಕ್ಕೆ ಉಪನಿಷತ್ತಿನ ಮಾತನ್ನು ಹಾಗೆ ಇಟ್ಟರಲ್ಲಿ. ಆ ಪೃಥಕ್ ದೇಹಿ ಉಪಾಸೀತ, ಪೃಥಕ್ ದೇಹಿ ಇಲ್ಲದೆ ಉಪಾಸನೆ ಮಾಡಬೇಕು. ಬ್ರಹ್ಮವರ್ಚಸ್ವಿ ಅಕಲ್ಮಷಃ, ಬ್ರಹ್ಮವರ್ಚಸ್ವಿ ಆಗಿರಬೇಕು, ಅಕಲ್ಮಠ ಯಾವುದೇ ದೋಷಗಳನ್ನು ಹೊಂದಿರಬಾರದು, ಆಗ ಸಿದ್ಧಿ ಬರುತ್ತೆ ಅಂತ ಅರ್ಥ. ಕಸ್ಮಿನ್ ಅಧಿಷ್ಠಾನ ವಿಶೇಷ ತದುಪಾಸನ ಅತ್ರ ಅಗ್ನೌ ವಿಧಿ. ಆತ್ಮನಿ ಸೂರ್ಯೇ ಹೃದಯೇವ, ಆತ್ಮನಿ ಶಬ್ದಕ್ಕೆ ಸೂರ್ಯನೂ ಆಗಬಹುದು, ಹೃದಯ ಹೃದಯದಲ್ಲಿ ಚಿಂತನೆ ಮಾಡಬೇಕು ಅಂತ ಅರ್ಥ. ಅಗ್ನೌ ಇತ್ಯಾದಿ ಸಪ್ತಮ್ಯ ಭೇದೇ ನಿರ್ಧಾರಿತೇಪಿ, ಅಗ್ನೌ ಗುರೌ ಆತ್ಮನೇ ಪೂರ್ತಿ ಸಪ್ತಮಿ ಇದು ಭೇದ ಇದೆ, ಆಮೇಲೆ ಅಪೃಥಕ್ ಧ್ಯೇಯ ಅಂತ ಹೇಳ್ತಾರೆ. ಸೊ ಆ ಭೇದ ಇರಬೇಕು, ಇಲ್ಲೇ ಒದಕ್ಕೆ ಇರಬೇಕು. ಅದಕ್ಕೆ ಏನು ತಿಳ್ಕೊಂಡಿದ್ದಾರೆ, ಮಧ್ವಾಚಾರ್ಯ ಭೇದ ಹೇಳಿದ್ರಿಂದ ಸಮಾಜ ಒಡೆದು ಬಿಟ್ಟರು, ಸುಳ್ಳು ಅಂತ ವಾದ ಮಾಡ್ತಿರ್ತಾರೆ. ಅದು ಭೇದ ಹೇಳಿದರೆ ಹೊರತು ಆ ಭೇದದಲ್ಲಿ ಏನಿರಬೇಕು ಮಧ್ಯೆ? ಏಕತೆ ಇರಲಿ, ಏಕತೆ ವಿಶ್ವಾಸ ಎಲ್ಲ ಇರಬೇಕು. ಅದು ಏನು ಜ್ಞಾನ ಇರಬೇಕು? ಆ ಜೀವ ಬೇರೆ, ದೇವರು ಬೇರೆ, ಜೀವ ಜೀವರು ಬೇರೆ, ಜ್ಞಾನ ಇರಬೇಕು. ಅದರಲ್ಲಿ ಪ್ರೀತಿ ಇರಬೇಕೆ ಹೊರತು ಇದಿರಬಾರ್ದು. ಇವ್ರು ಅಭೇದ ಹೇಳೋದು ಅಂತ ಹೇಳಿಬಿಟ್ಟು ಇವ್ರು ಎಂಥ ಅಭೇದ ಹೇಳೋದು, ಇವ್ರ ಆಸ್ತಿ ಅವನು ತಗೋ ಇವನ ಆಸ್ತಿ ಅವನು ತಗೋ ಎಂಥ ಅಭೇದ ಹೇಳ್ಬಿಟ್ರೆ ಗತಿ ಏನಾಗುತ್ತೆ? ಅಂತ ಅಭೇದ ಜಗತ್ತಿಗೆ ಹಾಳು ಮಾಡುತ್ತೆ ಹೊರತು ಭೇದ ಅಲ್ಲ. ಸ್ತ್ರೀಣಾಂ ನಿರೀಕ್ಷಣ ಸ್ಪರ್ಶ ಸಲ್ಲಾಪ ಕ್ಷೇಲನಾಧಿಕಂ ಪ್ರಾಣಿನೋ ಮಿಥುನೀಭೂತಾನ್ ಅಗ್ರಹಸ್ಥೋ ಅಗ್ರತಸ್ತ್ಯಜೇತ್. ಅಗ್ರಹಸ್ಥ ಗೃಹಸ್ಥನಲ್ಲದವು ಅಂದರೆ ಬ್ರಹ್ಮಚಾರಿ ಅಂತ ಅರ್ಥ. ಬ್ರಹ್ಮಚಾರಿ ಅಂತ ಹೇಳಿದ್ರಿಂದ ಗೃಹಸ್ಥ ಅಲ್ಲ ಅಂತ ಹೇಳಿದ್ರಿಂದ ವಾನಪ್ರಸ್ಥಾಸನ ಎಲ್ಲರೂ ಸೇರಿಬಿಟ್ಟಿದ್ರೊಳಗೆ. ಮೂರು ಜನ ಬರೀ ಬ್ರಹ್ಮಚಾರಿ ಅಂತಿದ್ರೆ ಯತಿಗಳು ಸೇರ್ತಿರಲಿಲ್ಲ. ಅದಕ್ಕೋಸ್ಕರ ಗೃಹಸ್ಥನ ಅಲ್ಲದವನು ಸ್ತ್ರೀನಾಂ ನಿರೀಕ್ಷಣ, ಸ್ತ್ರೀಯರನ್ನು ನೋಡಲಿಕ್ಕೆ ಹೋಗಬಾರದು. ಆಮೇಲೆ ಸ್ಪರ್ಶಾದಿಗಳು ನಿಷಿದ್ಧ, ಆಮೇಲೆ ಸಲ್ಲಾಪ ಮಾತುಕತೆಗಳು ನಿಷಿದ್ಧ, ಕ್ಷೀಲನಾದಿಕ ವಿಹಾರಾದಿಗಳು ನಿಷಿದ್ಧ. ಅದನ್ನು ಅಭ್ಯಾಸ ಮಾಡಿ ಅಂತ ಹೇಳ್ತಾರೆ. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಅವನಿಗೆ ಮನಸ್ಸು ಚಂಚಲವಾಗದೇ ಇರತಕ್ಕಂತಹ ವಿಶೇಷ ಸ್ಥಿತಿ ತಲುಪ್ತಾನೆ. ಅಗ್ನೌ ವಿಧಂ ಸಪ್ತಂ ಭೇದ ನಿರ್ಧಾರಿತೇಪಿ ಅಪೃಥಕ್ ಧೀ ಅಜ್ಞಾದಿ ಏಕ ವಿಷಯ ಮಿಥ್ಯಾ ಜ್ಞಾನರಹಿತ ಇತ್ಯರ್ಥ. ಅದಕ್ಕೆ ಇನ್ನೊಂದು ಅರ್ಥವನ್ನು ಬರೀತಾರೆ. ಸೂರ್ಯನಲ್ಲಿ ಪೂಜೆ ಮಾಡಬೇಕು, ಅಗ್ನಿಯಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿದ್ರಿಂದ ಅಗ್ನಿಯಲ್ಲಿ ಬೇರೆ ದೇವರಿದ್ದಾನೆ, ಸೂರ್ಯನಲ್ಲಿ ಬೇರೆ ದೇವರಿದ್ದಾನೆ ತಿಳ್ಕೊಂಡ್ಬಿಡ್ಬೇಡ. ಅಪೃಥಕ್ ದೇ ಒಬ್ಬನೇ ದೇವರು ಎಲ್ಲ ಕಡೆ ಇದ್ದಾನೆ ಅಂತ ತಿಳ್ಕೊ. ಎರಡು ಮೂರು ಅರ್ಥ ಆಯ್ತು ಅದಕ್ಕೆ, ಗೊತ್ತಾಯ್ತಾ? ಒಂದು ಸ್ಪಷ್ಟ ಭೇದ, ಇನ್ನೊಂದು ರೂಪರೂಪಗಳಿಗೆ ಅಭೇದ, ಮತ್ತು ನಮಗೂ ದೇವರಿಗೆ ಸಂಬಂಧ ಇಲ್ಲ ಅಂತ ತಪ್ಪು ತಿಳ್ಬೇಕಿರ್ದೇನೆ ತಾವು ತಿಳ್ಕೊಳ್ಳೋದು. ಅಷ್ಟು ಅರ್ಥ ಹೇಳ್ತಾನೆ. ಇದೆಲ್ಲ ಯೋಚನೆ ಮಾಡಿದರೆ ಎಷ್ಟು ಸುಲಭವಾಗಿ ಅರ್ಥ ಹೇಳೋಕ್ಕೆ ಬರುತ್ತೆ. ದ್ವೈತ ಪರವಾಗಿ ಅವ್ರಿಗೆ ಬೇರೆ ಅರ್ಥ ಹೇಳಕ್ಕೆ ಬರೋದು ಒಂದೇ, ಅಜ್ಞಾದಿ ಐಕ್ಯ ವಿಷಯ ಮಿಥ್ಯಾ ಜ್ಞಾನದ ಹಿತ ಇತ್ಯರ್ಥ. ದುಷ್ಟಫಲಮಾಹ ಬ್ರಹ್ಮವರ್ಚಸ್ವಿ ಇತಿ. ಅಪ್ರತಿಪಕ್ಷಸ್ಯ ಅನುಮಾನಸ್ಯೇವ ವಿಹಿತೋಪಾಸನಸ್ಯ ಅಭೀಷ್ಟ ಸಾಧ್ಯ ಸಿದ್ಧೌ ಸಾಮರ್ಥ್ಯಂ ಸ್ಯಾದಿತ್ಯತಃ ಪ್ರತಿಪಕ್ಷಂ ಪ್ರತಿಕ್ಷಿಪತಿ ಸ್ತ್ರೀಣಾಮಿ. ಬ್ರಹ್ಮಚರ್ಯ ಪಾಲನೆ ಎಷ್ಟು ಬೇಕು ಅಂತ ಕೇಳಿದ್ರೆ ಕ್ಷೇಲನಂ ಜಿಹ್ವಾಸ್ಫೋಟೋ ನರ್ಮವಚನಮ್ಮ ಹಾಸ್ಯ ಇತ್ಯಾದಿ ಯಾವ್ದು ಮಾಡೋಕ್ಕೂ ಹೋಗಬಾರದು. ಸ್ಮರಣಾಧಿಕಂ ಆದಿಶಬ್ದ ಗೃಹೀತಂ, ಸ್ಮರಣ ಮನಸ್ಸು ಚಿಂತನೆ ಕೂಡ ಮಾಡಬಾರದು. ಆ ರೀತಿ ಇದ್ದರೆ ಬ್ರಹ್ಮಚರ್ಯ ಉಳಿಯುತ್ತೆ. ಅಗ್ರಹಸ್ಥೋ ಬ್ರಹ್ಮಚಾರಿ ಮತ್ತು ಇದರನ್ನು ಅಗ್ರತಃ ಪ್ರಥಮತಃ ಮೊದಲದ ಅಭ್ಯಾಸ ಮಾಡಿ, ದೂರ ಇರೋದನ್ನು ಅಭ್ಯಾಸ ಮಾಡಿದರೆ ಓದಲಿಕ್ಕೆ ಸಾಧ್ಯ ಅಂತ ಹೇಳಿದರು. ಶೌಚಂ ಆಚಮನಂ ಸ್ನಾನಂ ಸಂಧ್ಯೋಪಾಸನ ಮಾರ್ಜವಂ ತೀರ್ಥ ಸೇವಾ ಜಪೋ ಅಸ್ಪೃಶ್ಯಾಭಕ್ಷ್ಯ ಸಂಭಾಷ್ಯ ವರ್ಜನಂ. ಇಷ್ಟೆಲ್ಲ ಪಾಲನೆ ಮಾಡಬೇಕು. ಶೌಚಂ ಶುದ್ಧಿ, ಆಚಮನಂ ಆಚಮನ ಮಾಡಬೇಕು, ಸ್ನಾನಂ ಸ್ನಾನ, ಸಂಧ್ಯೋಪಾಸನಂ ಸಂಧ್ಯೋಪಾಸನ, ಆರ್ಜವಂ ಹಿಂದೆ ಬಂತು ಮನವಸ್ಸು ಮಾತು ಮತ್ತು ಕೃತಿಗಳಲ್ಲಿ ಮೋಸ ಇಲ್ಲದಿರುವಿಕೆ ಹೊಂದಾಣಿಕೆ. ತೀರ್ಥ ಸೇವಾ, ತೀರ್ಥ ಸೇವಾ ಶಬ್ದಕ್ಕೆ ಎರಡರ್ಥ. ತೀರ್ಥಯಾತ್ರೆ ಗುರುಗಳು ಹೋದ್ರೆ ತಾನು ಹೋಗೋದು. ತೀರ್ಥ ಸೇವಾ ಅಂದರೆ ಗ್ರಂಥ ಸೇವಾ. ತೀರ್ಥ ಶಬ್ದ ಶಾಸ್ತ್ರ ಅಂತ ಹೇಳಿ ಶಾಸ್ತ್ರ ವಿಶೇಷವಾಗಿ ಸೇವಿಸೋದು. ಜಪ, ಜಪ ಮಾಡಿಕೊಂಡಿರು, ಪಾಠ ಪ್ರವಚನ ಇಲ್ಲದ ಕಾಲ ಬರೀ ಜಪ. ಅಸ್ಪೃಶ್ಯ ಅಭಕ್ಷ್ಯ ಅಸಂಭಾಷ್ಯ ವರ್ಜನ, ಅಸ್ಪೃಶ್ಯ ವರ್ಜನ ಅಭಕ್ಷ್ಯ ವರ್ಜನ ಅಸಂಭಾಷ್ಯ ವರ್ಜನ. ಮುಟ್ಟಬಾರದವನು ಮುಟ್ಟಬಾರದು, ತಿನ್ನಬಾರದನ್ನು ತಿನ್ನಬಾರದು, ಮಾತಾಡಬಾರದು ಮಾತಾಡಕೂಡುದು. ಈ ರೀತಿ ಅಭ್ಯಾಸ ಮಾಡಬೇಕು. ಅಸ್ಪೃಶ್ಯ ಅಭಕ್ಷ್ಯ ಅಸಂಭಾಷ್ಯ ವರ್ಜನ. ಮುಟ್ಟೋದ್ರಿಂದ ಮೈರಿಗೆ ಮಡಿ ಹೋಯಿತು, ತಿನ್ನೋದ್ರಿಂದ ಮಡಿ ಹೋಯಿತು, ಸಂಭಾಷಣೆ ಮಾಡೋದ್ರಿಂದ ಮಡಿ ಹೋಯಿತು. ಆದ್ದರಿಂದ ಆ ಸಂಭಾಷಣೆ ಇಟ್ಕೋಬಾರ್ದು. ಅವೆಲ್ಲ ಭಾರಿ ನಿಯಮ ಪಾಲನೆ ಮಾಡ್ತಾರೆ. ಸಾಧ್ಯತೆಗಳಿದ್ದ ಕಾಲಕ್ಕೆ ಬೇರೆ ರೀತಿ ಮಾತಾಡಿದರೂ ಮತ್ತೆ ಪೂರ್ತಿ ಅಡಿಗೆ ಕೂಡ ಚೇಂಜ್ ಮಾಡಬೇಕಂತೆ. ಎಷ್ಟರ ಮಟ್ಟಿಗೆ ಅಂತ ಕೇಳಿದರೆ ಅಡಿಗೆ ಕೂಡ ಚೇಂಜ್ ಮಾಡಬೇಕು, ಅಷ್ಟರ ಮಟ್ಟಿಗೆ ಮೈಲಿಗೆ ಅಂತ ಹೇಳ್ತಾರೆ. ಯಾರ ಜೊತೆ ಮಾತಾಡೋದೆಲ್ಲ ಮಾಡಬಾರ್ದು, ಬೇರೆಯವರು ನೋಡಬಾರ್ದು ಭಕ್ಷ್ಯಗಳನ್ನು, ಅಷ್ಟರ ಮಟ್ಟಿಗೆ ಇರಬೇಕು. ಬೇರೆ ಯಾರು ನೋಡಿಬಿಟ್ರು ಅಂತ ಕೇಳಿದರೆ ಪೂರ್ತಿ ಸಾಧ್ಯಘಾತ ಅಂತ ಹೆಸರು, ಮಾಡಿದ್ದೆಲ್ಲ ವ್ಯರ್ಥ ಅಂತ ಕರೀತಾರೆ. ಇವತ್ತು ತಲೆ ಓಡಾಡ್ತಿರ್ತಾರೆ ಮಾಡ್ತಿರ್ತಾರೆ, ಏನು ಉಪಯೋಗ ಇಲ್ಲ. ಅಂದರೆ ಸ್ವಲ್ಪದೇ ಇಲ್ಲ, ಸುಮ್ಮನೆ ಹೆಸರು ಮಾಡಿದಾಗಾಯ್ತ ಹೊರತು ಯಶಸ್ವಿ ಆಗೋದಿಲ್ಲ. ಸೊ ಮಾಡಿದ್ರು ಕೂಡ ಏನಂತ ಬರ್ಕೊಂಡಿರ್ತಾರಲ್ಲಿ, ಮಾಡಿಲ್ಲ ಅಂತ ಬರ್ಕೊಂಡಿರ್ತಾರೆ, ಅದು ವ್ಯರ್ಥ ಆಗಿಬಿಡುತ್ತೆ. ನೀವು ತಕ್ಕಂತೆ ಅನುಸರಣೆ ಮಾಡಬೇಕು. ಪಿತೃ ಕಾರ್ಯಕ್ಕೆ ಮಡಿ ಭಾರಿ ಜಾಸ್ತಿ ಬೇಕು ಯಾವಾಗಲೂ, ದೇವ ಕಾರ್ಯಕ್ಕಿಂತ ಪಿತೃ ಕಾರ್ಯಕ್ಕೆ ಮಡಿ ಹೆಚ್ಚು ಬೇಕು. ಆದರೆ ಇವರು 199 ಅನುಷ್ಠಾನ ಮಾಡದೇ ಇಲ್ಲ. ಅಲ್ಲೇ ಹೇಳಿ, ಎಲ್ಲಾದರೂ ಮಾಡಿ, ಮನೆಯಲ್ಲೇ ಮಾಡಿ, ಮಠದಲ್ಲಿ, ಮಠದಲ್ಲಿ ಮಾಡಬಾರ್ದಂತೇನಿಲ್ಲ, ಮಠದಲ್ಲೇ ಮಾಡಬೇಕು ಅಂತ ಹೇಳ್ಕೊಂಡ್ರೆ ತಪ್ಪಷ್ಟೇ. ಏನಾ ಒಡಿದ್ರೆ ಅದು ಮಾಡಿದರೆ ಆಗ್ತದೆ, ಮಾಡೋದಿಲ್ಲಲ್ಲ. ಇವಿಗೆ ಬೇಡ ಅಂತ ಅವರು, ಅವ್ರಿಗೆ ಬೇಡ ಅಂತ ಇವರು, ಕೊನೆ ಇಬ್ಬರಿಗೂ ಬೇಡ ಅಂತ ಇವರು. ಕೊನೆ ಯಾರು ಮಡಿ ಯಾರಿಗಾದ್ರೆ ಮಡಿ ಮಾಡಿದ್ರೆ ಬರಲೇ ಬೇಡ ಬಿಡ್ತಾರೆ. ಕೊನೆಗೆ ಎಲ್ಲಿವರೆಗೆ ಹೋಗಿ ಮಾಡಿ ಮಡಿ ಮಾಡಿದ್ರೆ ಬರೀ ಬರಬೇಡಿ, ನಿಮಗೆ ಅವಕಾಶ ಇಲ್ಲ ಅಂತ. ಸರ್ವಾಶ್ರಮ ಪ್ರಯುಕ್ತೋಯಂ ನಿಯಮ ಕುಲನಂದನ ಮದ್ಭಾವ ಸರ್ವಭೂತೇಶು ಮನೋವಾಕ್ಕಾಯ ಸಂಯಮ. ಹಿಂದೆ ಎಲ್ಲ ವರ್ಣದವರಿಗೂ ಕಾಮನ್ ಫ್ಯಾಕ್ಟ್ರಿ ಹೇಳಿದ್ನಲ್ಲ, ಎಲ್ಲ ಆಶ್ರಮದವರಿಗೂ ಕಾಮನ್ ಫ್ಯಾಕ್ಟ್ರಿ ಹೇಳ್ತಾ. ಏನದು? ಸರ್ವಾಶ್ರಮ ಪ್ರಯುಕ್ತೋಯಂ ನಿಯಮ ಕುಲನಂದನ. ಕುಲನಂದನ ಉದ್ಧವ, ಒಂದು ನಿಯಮ ಯಾರೂ ಬಿಡಾಗಿಲ್ಲ. ಮದ್ಭಾವ ಸರ್ವಭೂತೇಶು, ಎಲ್ಲ ಪ್ರಾಣಿಗಳಲ್ಲಿ ನನ್ನ ಚಿಂತನೆ ಮಾಡೋದು ಎಲ್ಲರಿಗೂ ಕಾಮನ್ ಅಂತ ಹೇಳ್ಬಿಡ್ತಾ. ಅದೇ ರೀತಿ ಮನೋವಾಕ್ಕಾಯ ಸಂಯಮ, ಮನಸ್ಸಂಯಮ, ವಾಕ್ ಸಂಯಮ, ಕಾಯ ಸಂಯಮ, ಈ ಮೂರನ್ನು ಎಲ್ಲರೂ ಮಾಡಬೇಕು. ಬರೀ ಬ್ರಹ್ಮಚಾರಿ ಅಷ್ಟೇ ಅಲ್ಲ, ಎಲ್ಲರೂ ಪಾಲಿಸಬೇಕು ಅಂತ ಹೇಳ್ತಾ. ಸರ್ವಾಶ್ರಮ ಪ್ರಯುಕ್ತೋಯಂ ನಿಯಮ ಕುಲನಂದನ ಮದ್ಭಾವ ಸರ್ವಭೂತೇಶು ಮನೋವಾಕ್ಕಾಯ ಸಂಯಮ. ಏವಂ ಬ್ರಹ್ಮವ್ರತಧರೋ ಸರ್ವಾಶ್ರಮ ಸಾಧಾರಣ ಧರ್ಮ ಮಹ ಶೌಚಮಿತ್ಯಾದಿನ ಏವಂ. ಅದು ಮತ್ತೆ ಇನ್ನೊಂದು ಮಾತು, ಅದಕ್ಕೆ ಹಿಂದೆ ಹೇಳಿದ್ದು ಕೂಡ ಎಲ್ರಿಗೂ ಅನ್ವಯ ಆಗುತ್ತೆ. ಶೌಚಾದಿಗಳು ಎಲ್ಲರಿಗೂ ಕಾಮನ್ ಅಂತ ಹೇಳಿ ಅದನ್ನು ಹೇಳಿದ್ದು. ಇವಿಷ್ಟು ಎರಡು ಶ್ಲೋಕದಲ್ಲಿರೋದು ಎಲ್ಲರೂ ಅನುಸರಣೆ ಮಾಡಬೇಕು. ಕೆಲವನ್ನ ಬ್ರಹ್ಮಚಾರಿಗಳಷ್ಟೇ, ಕೆಲವನ್ನ ಯತಿಗಳಷ್ಟೇ ಅಂತೇಳಿ ಕಾಮನ್ನ ಹೇಳುತ್ತಾರೆ. ಏವಂ ಬ್ರಹ್ಮವ್ರತಧರೋ ಬ್ರಾಹ್ಮಣೋ ಅಗ್ನಿರಿವ ಜ್ವಲನ್ ಮದ್ಭಕ್ತ ತೀವ್ರ ತಪಸಾ ದಗ್ಧ ಕರ್ಮಾಶಯೋಮಲಹ. ಇದು ಏನು ಉಪಯೋಗ ಅಂದರೆ, ಏವಂ ಬ್ರಹ್ಮವ್ರತಧರಹ, ಈಗ ಬ್ರಹ್ಮಚಾರಿ ವ್ರತವನ್ನು ಪಾಲನೆ ಮಾಡಿದರೆ ಬ್ರಾಹ್ಮಣ ಬ್ರಾಹ್ಮಣನು ಅಗ್ನಿರಿವ ಜ್ವಲನ್, ಅಗ್ನಿ ಹೊಡೆದ ಹೊಡಿತಾನೆ ಅಷ್ಟು ತೇಜಸ್ವಿ ಆಗ್ತಾನೆ. ಆಗ ಏನು ಏನಂತ ಕರೀತಾರೆ, ಅಗ್ನಿರ್ಮಾಣವಕಃ. ಅವ ಯತಿನ, ಅವನು ಬ್ರಹ್ಮಚಾರಿನ, ಅವನು ಬೆಂಕಿ ಅಷ್ಟು ತೇಜಸ್ವಿ ಅಂತ ಅರ್ಥ. ಆ ರೀತಿ ಹೊಡಿತಾ ಇರ್ತಾನಂತೆ. ಮದ್ಭಕ್ತ, ಭಕ್ತನಾಗಿ ಬಿಡ್ತಾನೆ. ತೀವ್ರ ತಪಸ್ಸ, ಈ ಗುರುಕುಲವಾಸನೆ ದೊಡ್ಡ ತಪಸ್ಸು, ಇರುವುದೆಲ್ಲ ಮಾಡ್ಕೊಂಡಿರ್ತಾನೆ. ದಗ್ಧ ಕರ್ಮಾಶಯು ಅಮಲ, ಆ ಜ್ವಾಲೆಯಿಂದ ಏನಾಗುತ್ತೆ, ತೇಜಸ್ಸಿನಿಂದ ಕರ್ಮದ ಬಂಧನ ಕಳೆದು ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ತಕ್ಷಣ ಜ್ಞಾನ ಬರಲಿಕ್ಕೆ ಅನುಕೂಲ ಆಗುತ್ತವೆ. ಕರ್ಮಣ ಜ್ಞಾನ ಮಾತನೋತಿ ಮೊದಕ್ಕೆ ಬರ್ತಾರೆ. ದಗ್ಧ ಕರ್ಮಾಶಯ, ಕರ್ಮದ ಬಂಧನವನ್ನು ಕಳ್ಕೊಂಡು ನಿಶ್ಚಿಂತೆಯಾಗಿ ಬದುಕ್ತಾನೆ. ತೀವ್ರ ತಪಸ್ಸ ದಗ್ಧ ಕರ್ಮಾಶಯ ಬಾಹ್ಯಾಂತಃಕರಣ ಮೆಶಸಃ ತಥಾ ಅತೈವ ಅಮಲ ಸಂಸಾರ ಮಲಮುಕ್ತೋ ಭವತಿ. ಈ ರೀತಿಯಾದ ದೇವರು ಸಂಸಾರದ ಒಂದು ಮಲವನ್ನು ಕಳ್ಕೊಳ್ಳೋದಕ್ಕೆ ಅರ್ಹನಾಗಿ ಬಿಡ್ತಾನೆ. ಅಥಾನಂತರ ಮಾವೀಕ್ಷನ್ ಯಥಾ ಜಿಜ್ಞಾಸಿತ ಆಗಮ ಗುರವೇ ದಕ್ಷಿಣಾಂ ದತ್ವ ಸ್ನಾಯಾತ್ ಗುರುವನುಮೋದಿತ. ಅಥ ಅನಂತರಂ ಮಾವೀಕ್ಷನ್ ಯಥಾ ಜಿಜ್ಞಾಸಿತ ಆಗಮ ಗುರವೇ ದಕ್ಷಿಣಾಂ ದತ್ವ ಸ್ನಾಯಾತ್ ಗುರುವನುಮೋದಿತ. ಮುಂದಿನ ಸ್ಟೇಜ್ ಯಾವುದು ಅಂದರೆ, ಅಥ ಅನಂತರಂ ಮಾವೀಕ್ಷನ್ ಯಥಾ ಜಿಜ್ಞಾಸಿತ ಆಗಮ. ಯಥಾ ಜಿಜ್ಞಾಸಿತ ಆಗಮ, ಯಾವ ಶಾಸ್ತ್ರ ಓದಬೇಕು ಅಂತಿತ್ತೋ ಆ ಶಾಸ್ತ್ರವನ್ನು ಸರಿಯಾಗಿ ಓದಿದ ಮೇಲೆ ಅದು ಸರಿಯಾಗಿ ಮನನವನ್ನು ಮಾಡ್ತಾ ಗುರವೇ ದಕ್ಷಿಣಾಂ ದತ್ವ, ಗುರು ದಕ್ಷಿಣೆ ಹಾಕ್ಕೊಡ್ಬೇಕು, ಗುರುಗಳಿಗೆ ದಕ್ಷಿಣೆ ಕೊಟ್ಟುಬಿಟ್ಟು ಸ್ನಾಯಾದ್ ಗುರುವನುಮೋದಿತ, ಆಮೇಲೆ ಸ್ನಾಯ ಅಂತಂದ್ರೆ ಏನು, ಗುರುಕುಲವಾಸ ಮುಗಿತು, ಸ್ನಾತಕ ವ್ರತ ಮುಗಿತಾರಿಗೆ, ಅದಕ್ಕೆ ಸಮಾವರ್ತನ ಅಂದ್ರೆ ಅದೇ ಗುರುಕುಲವಾಸ ಮುಗಿಸ್ಕೊಂಡು ಹೋಗ್ತಾರೆ. ಅಲ್ಲಿವರೆಗೂ ಗುರುಕುಲದಲ್ಲಿ ಇರಲೇಬೇಕಾದದ್ದು ನಿಯಮ. ಸ್ನಾಯಾತ್ ಗುರು ಅನುಮೋದಿತ ತಥಾನಂತರ ಮಾವೇಚ್ಛನ್ ಯಥಾ ಜಿಜ್ಞಾಸಿತ ಆಗಮ ಗುರವೇ ದಕ್ಷಿಣಾಂ ದತ್ವಾ ಸ್ನಾಯಾತ್ ಗುರು ಅನುಮೋದಿತ ಅಥೇತಿ ಪ್ರಮೇಯಾಂತರಾರಂಭ. ಬ್ರಹ್ಮಚರ್ಯಾಶ್ರಮಾನಂತರಂ ಅವೇಕ್ಷನ್ ಗೃಹಸ್ಥಾಶ್ರಮಂ ಪ್ರವೇಷ್ಟು ಕಾಮಃ ಸ್ನಾಯಾತ್ ಸ್ನಾತಕೋ ಭವೇ. ಅಲ್ಲಿ ಸ್ನಾತಕ ವ್ರತ ಮುಗಿದಂತೆ, ಗ್ರಾಜ್ಯುಯೇಷನ್ ಅಂತಾರಲ್ಲ ಅದು ಅದ್ಭುತಂತೆ ಲೆಕ್ಕ. ಗೃಹಂ ವನಂಚ ಉಪವಿಶೇತ್ ಪ್ರವ್ರಜೇದ್ವಾ ದ್ವಿಜೋತ್ತಮ ಆಶ್ರಮಾದಾಶ್ರಮಂ ಗಚ್ಚೇತ್ ನಾನ್ಯಥಾ ಮತ್ಪರಶ್ಚರೇತ್. ಇದು ಬ್ರಹ್ಮಚಾರಿಗೆ ಮೂರು ಆಪ್ಷನ್ ಇದೆ ಈಗ. ಗೃಹಂ ಗೃಹಸ್ಥನಾಗಬಹುದು, ವನಂ ವನಪ್ರಸ್ಥನಾಗಬಹುದು, ಉಪವೇಶ ಪ್ರವರದೇತ್ವಾ ದ್ವಿಜೋತ್ತಮ ಸನ್ಯಾಸಿ ಬೇಕಾದ್ರೆ ಆಗ್ಬೋದು, ಮೂರು ಎಲ್ಲಿ ಬೇಕಾದ್ರೆ ಹೋಗ್ಬೋದು ಮೂರು. ಅದನ್ನೇ ಆಚಾರ್ಯ ಹೇಳಿದ್ದು, ಇನ್ನು ನೀವು ಬಿಟ್ಟು ಹೋಗಬಾರ್ದು ಹೇಳಿದಾಗ ನಿಯಮ ಇಲ್ಲ. ಹಾಗೆಲ್ಲ ಕೂಡ ಬ್ರಹ್ಮಚರ್ಯಾದೇವ ಪ್ರವರದೇತ್, ಬ್ರಹ್ಮಚಾರ್ಯ ಜೊತೆ ಆಗ್ಬೋದು ನಿಯಮ ಇದೆ. ಏನು ಅಡ್ಡಿ ಆತಂಕ ಇಲ್ಲ ಅಂದರೆ ಆಗ್ತೇನೆ ಅಂತ ಆಚಾರ್ಯ ಹೇಳಿದ್ರು. ಇವರೇನೋ ಕೋರ್ಟ್ ಮಾಡೋಕ್ಕೆ ಹೋದರೂ ಅದು ತಪ್ಪು ಅಂತ ಹೇಳಿದರು ಆಚಾರ್ಯ. ಇಲ್ಲಿ ವಾಕ್ಯ ಇದೆ ಭಾಗವತದೊಳಗೆ, ಗೃಹಂ ವನಂ ವಾ ವನಂಚ ಉಪವಿಶೇತ್. ಗೃಹಸ್ಥಾಶ್ರಮ ಬೇಕಾದ್ರೂ ಶಿಕಾರ ಮಾಡಬಹುದು, ವನಪ್ರಸ್ಥನಾಗಬಹುದು, ಅಥವಾ ಪ್ರವ್ರಜೇತ್ ಯತಿಯಾಗಬಹುದು. ಪ್ರವ್ರಜ ಅಂದರೆ ಯತಿಯಾಗಬಹುದು. ಮೂರು ಯಾವುದು ಬೇಕಾದ್ರೂ ಮಾಡೋದು. ಜ್ಯೋತ್ತಮ ಆಶ್ರಮಾದ ಆಶ್ರಮಂ ಗಚ್ಚೇತ್ ನಾನ್ಯಥಾ ಮತ್ಪರಶ್ಚರಿ. ಏನೋ ಹೌದೌದು, ಸ್ನಾತಕ ಆದಮೇಲೆ ಸನ್ಯಾಸಿ ಆಗಬೇಕು. ಉಪನಯನ ಇಲ್ಲದೆ ಸನ್ಯಾಸ ಆಗಬಾರ್ದು ಒಂದು ಕಾಲಕ್ಕೆ. ಉಪನಯನ ಕೂಡ ಮಾಡಿದ್ರೆ ಸನ್ಯಾಸಿಗಳಾಗ್ಬಿಡ್ಬೋದು, ಅರ್ಜಿ ಅರ್ಜೆಂಟ್ ಅಂತ ಕಾಲ ಬಂದುಬಿಟ್ಟಿದೆ. ತಪ್ಪದು. ಯತಿ ಮದ್ದೇನಾಗಬೇಕವನು, ಗುರುಕುಲವಾಸ ಮುಗಿಸಿ ಅಧ್ಯಯನ ಪೂರೈಸಿರಬೇಕು ಅಂತ. ಅಧ್ಯಯನ ಮುಗಿಸೋದಕ್ಕಿಂತ ಮುಂಚೆ ಏನಿಲ್ಲ, ಯತಿ ಆಗಬಾರ್ದು. ನಮ್ಮಲ್ಲಿ ಕಾನ್ಸೆಪ್ಟ್ ಪೂರ್ತಿ ಹೊರಟೋಗ್ಬಿಡುತ್ತೆ. ಧರ್ಮ ಯಾತಕ್ಕೆ ನಮ್ಮಲ್ಲಿ ಕೆಟ್ಟಷ್ಟು ಧರ್ಮ ಯಾರಲ್ಲಿ ಕೆಟ್ಟಿಲ್ಲ. ಗೊತ್ತಾ, ನಿಯಮನೇ ಬೇರೆ ಯಾವುದೇ ಆಶ್ರಮಕ್ಕೂ ಆಶ್ರಮ ಹಾಗೆ ಸನ್ಯಾಸ ಕೊಡೋದಿಲ್ಲ ಅವರು. 12 ವರ್ಷ ಅಬ್ಸರ್ವ್ ಮಾಡ್ತಾರಂತೆ ಬೇರೆ ಕಡೆ ಹೋಗ್ಬೇಕು. 12 ವರ್ಷ ಇರಬೇಕು ಅವರು, ಆ ಕ್ಯೂನಲ್ಲಿ ಬರಬೇಕು ಅವರು. ಅವ್ವ 12 ವರ್ಷ ಸರಿ ಇದ್ರು ಕೂಡ ಮೊದಲು ಬಂದವರು ಅವನಿಗೆ ಕೊಟ್ಬಿಡ್ತಾರೆ. ಆ ಥರ ಇದೆ ನಮ್ಮಲ್ಲಿ, ಏನು ಉಲ್ಟು ಹೆಸರು ಕೂಡ ಇಲ್ಲ, ಆ ಥರ ಮಾಡಿಬಿಡ್ತಾರೆ. ಗುರುಕುಲವಾಸ ಮುಗಿಸ್ತೇನೆ ಸನ್ಯಾಸಿ ಆಗಾಗಿಲ್ಲ. ಇವರು ಸ್ಟ್ರಿಕ್ಟಾಗಿ ಫಾಲೋ ಮಾಡಿದರೆ ಎಂದೆಂದೂ ನಮ್ಮಲ್ಲಿ ಇದಾಗ್ತದೆ, ಧರ್ಮ ಹಿಂದಕ್ಕೆ ಹೋಗ್ತಾನೆ ಇರಲಿಲ್ಲ. ಹಾಗಾಯ್ತು. ಎಷ್ಟೋ ಮಠಗಳಲ್ಲಿ ಎಷ್ಟೋ ದಿವಸಗಳಾಗಿತ್ತು ಬಂದು ಅದು ಅಭ್ಯಾಸ ಬಂದು ಓದೋದಕ್ಕೂ ಅದು ಸನ್ಯಾಸಕ್ಕೆ ಸಂಬಂಧ ಇಲ್ಲ ಅಂತ ಆಗಿತ್ತು. ಕೊನೆಗೆ ಅವರಿಗೆ ಬ್ರಹ್ಮಚಾರಿಯಿಂದ ಡೈರೆಕ್ಟ್ ಆಗಿಬಿಡ್ತಾರೆ ಅವರಿಗೆ, ಅದು ಅವ್ರ ಅವಕಾಶ ಇರೋದ್ರಿಂದ ಸರಿ ಹೋಯಿತು. ಹೇಳಿದ್ದೇನು ಪಾಠ ಆಗಿರಲೇಬೇಕು ಅಂತ ಹೇಳಿದ್ರೆ ಅದು ಇಷ್ಟೊತ್ತು ಕೂಡ ಪಾಠ ಆಗದೇನೆ ಸನ್ಯಾಸಿಗಳು ಆಗಾಗಿಲ್ಲ, ಪಾಠ ಆಗದೆ ಪೀಠ ಇರಬಾರದು ಅಂತ ಅರ್ಥ. ಪಾಠ ಆಗಿದ್ರೆ ಪೀಠಕ್ಕೆ ಯಾಕೆ ಹೋಗಬೇಕು, ಅದು ಆ ಕಾಲ ಬಂದೋಗ್ಬಿಟ್ಟಿದೆ. ಅರ್ಥಾತ್ ಸಂಬಂಧ ಇಲ್ಲ, ಇದೆಲ್ಲ ಫಾಲೋ ಮಾಡಿದ್ರೆ ಸರಿ ಹೋಗುತ್ತೆ. ಗೃಹಂ ವನಂಚ ಉಪವಿಷೇ ಪ್ರವರ ಎಲ್ಲ ಕೋರ್ಸ್ಗೂ ಇವತ್ತು ಇದೆ, ಕ್ವಾಲಿಫಿಕೇಶನ್ ಇದೆ, ಪ್ರತಿಯೊಂದು ಕೋರ್ಸ್ಗೂ ಇದೆ. ಎರಡಕ್ಕಿಲ್ಲ, ರಾಜಕಾರಣಕ್ಕಿಲ್ಲ, ಯತಿಗಳಾಗಲಿಕ್ಕಿಲ್ಲ, ಏನು ನೋ ಕ್ವಾಲಿಫಿಕೇಶನ್ ಅಟ್ ಆಲ್. ಏಕದಮ್ ಹೊರಟು ಕೂತ್ಬಿಡ್ತಾರೆ, ಓವರ್ ನೈಟ್ ಕೂತ್ಬಿಟ್ಟಿರ್ತಾರೆ. ಗೃಹಂ ವನಂಚ ಉಪವಿಷೇ ಪ್ರವರ ಕ್ಲರ್ಕ್ ಆಗೋದು ಸಾಧ್ಯ ಇಲ್ಲ, ಗೊತ್ತಾಯ್ತಾ. ಅಟೆಂಡರ್ ಪೋಸ್ಟಿಗೆ ಇಂಟರ್ವ್ಯೂ ಕೊಡ್ತಾರೆ, ಅಟೆಂಡರ್ ಪೋಸ್ಟಿಗೆ ಇನ್ಫ್ಲೂಯೆನ್ಸು, ಇಂಟರ್ವ್ಯೂ ಎಷ್ಟು ಕಷ್ಟ ಗೊತ್ತಾ, ಅಟೆಂಡರ್ ಆಗೋದು ಗೌರ್ಮೆಂಟ್ನಲ್ಲಿ ಭಾರಿ ಕಷ್ಟ. ಅಂಥದ್ದು ಇದಾಗ್ತಾರೆ ಅಂತ ಕೇಳಿದರೆ ಎಷ್ಟು ಆಶ್ಚರ್ಯ. ಮತ್ತು ರಿಟೈರ್ಮೆಂಟ್ ಏಜು 60 ವರ್ಷ ಆದಮೇಲೆ ಕ್ಲರ್ಕ್ ಆಗೋಕ್ಕೆ 4 ಅವನು, ಅಟೆಂಡರ್ ಆಗೋಕ್ಕೆ 4 ಇವಾಗ ಪ್ರೈಮ್ ಮಿನಿಸ್ಟರ್ ಆಗ್ಬೋದು. ಅಂದರೆ ಎಷ್ಟು ತಮಾಷೆ ಅಂದರೆ ಒಂದು ಆಫೀಸ್ ನಡೆಸೋಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡ್ರೆ ಅಲ್ಲಿ ನೋಡಿ ಇದು ದೇಶಕ್ಕೆ ಮುಂದಾಳ ಆಗ್ಬೋದು. ಅದು ಕಾನ್ಸ್ಟಿಟ್ಯೂಷನ್ನಲ್ಲೇ ಇರೋದು ಲೋಪಗಳವೆಲ್ಲ ಕೂಡ. ಒಂದು ವ್ಯವಸ್ಥೆ ಇದ್ದರೆ ಹಿಂದಿನ ಕಾಲಕ್ಕೆ ಅವರು ಆರ್ತಿರಲಿಲ್ಲ, ಬಹುಶಃ 60 ವರ್ಷಕ್ಕೆ ಪರಿಸರ ಅದು ಮಾಡಿತ್ತು, ಎಲ್ಲ ವಾನಪ್ರಸ್ತರ ಆಗಿಬಿಡ್ತಾ ಇತ್ತು. ಏಜಾದರೂ ರಾಜರು ಇರ್ತಿರಲಿಲ್ಲ, ಯಾಕೆ ರಾಜರಾಗೋರು ಮಿನಿಮಮ್ ಏನಿತ್ತು ಗೊತ್ತು, ಸ್ವಂತ ಯುದ್ಧ ಮಾಡಬೇಕು ಅವರು. ಯುದ್ಧ ನಡೀಬೇಕಾದ್ರೆ ಅವರೇ ಯುದ್ಧ ಮಾಡಬೇಕು, ಅಲ್ಲಿ ಮೂದು ಗಟ್ಟಿಬಿಟ್ಟಿರಲೇಬೇಕು ಅಂತ ಆಗೋಯ್ತಲ್ಲ. ಯಾವ ಕಾಲಕ್ಕೆ ಹೋರಾಟ ಸಾಕ್ತಿಲ್ಲ, ಅಲ್ಲಿಗೆ ಯುದ್ಧದಲ್ಲಿ ಸುಮಾರು ಕೂಡ ಇಲ್ಲವೇ ಇಲ್ಲ ಅವರು. ಆ ರೀತಿ ಇತ್ತು. ಈಗ ಕೊನೆಗೆ ಇವರು ಯುದ್ಧ ಅದೇನು ಗೊತ್ತಿರೋದಿಲ್ಲ, ಇವರು ಅವರವರೇ ಯುದ್ಧ ಮಾಡ್ತಿರ್ತಾರೆ. ಆ ಯುದ್ಧ ಬಿಟ್ಟುಬಿಟ್ರೆ ಇನ್ನೊಂದು ಯುದ್ಧ ಗೊತ್ತೇ ಇಲ್ಲ ಅವ್ರಿಗೆ. ಪಾಪ ಸೈನಿಕರು ಸಾಯ್ತಾರೆ ಹೊರತು ಇವ್ರು ಯಾರೂ ಸಾಯೋದಿಲ್ಲ. ಆಧುನಿಕ ರಾಜಕಾರಣದಲ್ಲಿ ಯಾರು ಯುದ್ಧಕ್ಕೆ ಹೋಗೋದೇ ಇಲ್ಲ, ಸಾಯೋದು ಯಾರೋ ಜನಗಳು ಸಾಯ್ತಿರ್ತಾರೆ. ಅಲ್ಲಿ ಹಾಗಲ್ಲ, ರಾಜು ಸದಾ ತಾನು ಹೋಗ್ತಾ ಇದ್ದ. ಅದಕ್ಕೆ ತಕ್ಕಂತೆ ಅವ್ರ ಸ್ಟ್ರೆಂತ್ ಇರಬೇಕಾಗಿತ್ತು, ಸ್ಟ್ರೆಂತ್ ಇದ್ದ ತಕ್ಕಂತೆ ಏಜ್ ಎಲ್ಲ ಮ್ಯಾಚ್ ಆಗ್ತಿತ್ತು, ನಿಯಮಗಳಿರ್ತಿದ್ದು ಅವೆಲ್ಲ ಕೂಡ. ಅಲ್ಲಿ ಯಕ್ಷಪ ಇಲ್ಲೇ ಇದೆಯಲ್ಲ, ಗೃಹಂ ವನಂಚ ಆಗ ಚಾನ್ಸ್ ಇದೆಯಲ್ಲ, ಒಬ್ಬ ಕೊಟ್ಟಿದ್ದು ಬ್ರಹ್ಮಚಾರಿಗಳಾಗ್ಬೋದು ಅಂತ ಹೇಳಿದ್ರಿಂದಾನೆ ಅದು ಅದನ್ನ ಅಡಾಪ್ಟ್ ಮಾಡಿದರು ಇವರು. ಇದನ್ನ ಅಡಾಪ್ಟ್ ಮಾಡಿದರು ಬ್ರಹ್ಮಚಾರಿಗಳಾಗುವ ಅಲ್ಲೇನು ನಿಯಮ ಅಂದ್ರೆ ಗೃಹಸ್ಥರಾಗಲೇಬಾರದು ನಿಯಮ ಅಲ್ಲಿ. ಇಲ್ಲಿ ಎರಡೂ ಆಗ್ಬೋದು, ಬ್ರಹ್ಮಚಾರಿಗಳಾಗ ಗೃಹಸ್ಥರು ಬೇಕಾದ್ರೆ ಆಗ್ಬೋದು, ಆಪ್ಷನ್ ಇದೆ. ಅದು ಇದೊಂದು ವಿಶೇಷ, ಅಲ್ಲಿ ಅದಿಲ್ಲ, ಆಗಲೇಬೇಕು ಅಂತ ನಿಯಮ. ಇದರಿಂದ ಏನಾಯ್ತ, ಯಾಕೆ ನೀವತ್ತು ಅಂದರೆ ಅದು ಆಪ್ಷನ್ ಇದೆ, ನಡೆಸೋದಕ್ಕೊಂದು ಪದ್ಧತಿ ಉಳಿಸ್ಕೊಂಡು ಬಂದ್ರೆ ಹಾಗೇನೆ. ಅದು ಸದುಪಯೋಗ ಆದರೆ ಒಳ್ಳೆಯದಷ್ಟೇ. ಆಶ್ರಮಾದ ಆಶ್ರಮಂ ಗಚ್ಚೇ ನಾನ್ಯಥಾ ಮತ್ಪರಶ್ಚರಿ. ಆಶ್ರಮದಿಂದ ಕ್ರಮವಾಗಿ ಹೋಗೋದಾದರೆ ಮತ್ತು ಗೃಹಸ್ಥನಾಗಬೇಕು, ವಾನಪ್ರಸ್ಥನಾಗಬೇಕು, ಸನ್ಯಾಸಿ ಆಗಬೇಕು, ಇನ್ನೂ ಸುಲಭ. ಆ ರೀತಿ ಮಾಡಿ ಏನಾಗುತ್ತೆ ಅಂದರೆ ಅವನಿಗೆ ಯಾವುದೇ ರೀತಿಯಲ್ಲೂ ಕೂಡ ಒಂದು ಮನಸ್ಸು ಟೆನ್ಷನ್ ಇರೋದಿಲ್ಲ, ಆದ್ದರಿಂದ ನಿಧಾನವಾಗಿ ಹೊಳಕ್ಕೆ ಬರೋದು. ಇದು ಇನ್ನೊಂದು ಪದ್ಧತಿ. ಅವನಿಗೆ ಅಧಿಕಾರ ಇತ್ತೋ, ಯದಾ ವಿರಕ್ತಃ ಪುರುಷ ಪ್ರಜಾಯತೆ ತದೈವ ಸನ್ಯಾಸ ವಿಧಿ ಶ್ರುತೌ ಶ್ರುತಃ ಅಂತ ಹೇಳ್ತಾರೆ ಆಚಾರ್ಯರು. ವಿರಕ್ತಿ ಬಂತೋ ಯಾವ ಬೇಕಾದ್ರೂ ಸನ್ಯಾಸಿಗಳಾಗಿ, ವಿರಕ್ತಿ ಬರಲಿಲ್ವೋ ಸನ್ಯಾಸಿ ಯಾವ ಕಾಲಕ್ಕೂ ಆಗಬೇಡಿ. ವಯಸ್ಸು ಗಿಸ್ಸು ಯಾವುದಕ್ಕೂ ಉಂಟಾಗೋದಿಲ್ಲ. ವಿರಕ್ತಿ ಬರಲಿಲ್ಲ ಸನ್ಯಾಸ ಇಲ್ಲ. ವಿರಕ್ತಿ ಬಂದರೆ ಏಜ್ ಪ್ರಶ್ನೆ ಇಲ್ಲ. ಇವತ್ತು ವೃದ್ಧನಾಗಿಯೂ ವಿರಕ್ತಿ ಇಲ್ಲದೇ ಇರಬಹುದು, ಒಟ್ಟುವಾಗಿ ವಿರಕ್ತಿ ಇರಬಹುದು. ಅಂಥವ್ರಿಗೆ ಸನ್ಯಾಸಕ್ಕೆ ಅಧಿಕಾರ ಇರುತ್ತೆ ಅಂತ ಹೇಳಿ. ಯಾರಿಗೆ ಮಾಡ ಏನ ಅದನ್ನೇ ಆಚಾರ್ಯ ಆಚಾರ್ಯ ಕೇಸೇ ಬಂದಿದ್ದ ಅದಕ್ಕೆ ಎಲ್ಲ ಉತ್ತರ ಅಲ್ಲೇ ಇದೆ. ತಂದೆ ತಾಯಿರೇ ಒಪ್ಪಲಿಲ್ಲ, ಅದಕ್ಕೇನು ಮಾಡಿದರು? ಒಪ್ಪಿಸಿದ್ರು, ಒಪ್ಪಿಸ್ಬೋದು. ಹಾಂ, ಅವೆಲ್ಲ ತಪ್ಪದು, ಒಪ್ಸಕ್ಕಾಗದೆ ಅನ್ನೋದಕ್ಕೆ ಅರ್ಥ ಇಲ್ಲ. ಸರಿಯಾಗಿ ವಾದ ಕೂತ್ರೆ ಶಾಸ್ತ್ರದ ಆಧಾರ ಇದೆ, ಅದು ಕೋರ್ಟ್ ಮಾಡಿದ್ರೆ ಒಪ್ಪಲೇಬೇಕು. ಈಗ ಇವಾಗ ಕಳ್ಳರು ಒಪ್ತಾರೆ ಯಾವಾಗಲೂ ಕೂಡ, ಕೋರ್ಟ್ ಒಪ್ಪಿಸುತ್ತೆ ಅದನ್ನು. ಗೊತ್ತಾಯ್ತಿಲ್ಲ, ಎಲ್ಲರೂ ಕಳ್ಳರಿಗೆ ಆಪ್ಷನ್ ಕೊಟ್ಬಿಟ್ರೆ ಯಾವ ಕಳ್ಳರು ಒಪ್ಪೋದಿಲ್ಲ. ಗೊತ್ತಾಯ್ತಿಲ್ಲ, ಆಪ್ಷನ್ ಇಲ್ಲ ಅದಕ್ಕೆ, ಕಂಪಲ್ಸರಿ. ಒಂದು ಸ್ಟೇಜಲ್ಲಿ ಏನು ಮಾಡಬೇಕು ಅದನ್ನು, ಕೆಲವರು ಇರ್ತಾರೆ ಸ್ವೇಚ್ಛಾಚಾರ, ಸ್ವೇಚ್ಛಾಚಾರ ಮಾಡಿ ನೋಡೋಣದ್ದು ಕೋರ್ಟಲ್ಲಿ. ಈ ಸ್ವೇಚ್ಛಾಚಾರ ರೋಡಲ್ಲಿ ಮಾಡಿ ಇಟ್ಕೊಂಡು ಹೋಗ್ತಾರೆ. ನನ್ನ ರೋಡ್ ನಾವು ಬೇಕಾಗುತ್ತೆ ಹೇಗಂತ, ಸ್ವೇಚ್ಛಾಚಾರ ಇವತ್ತು ಮನೆಯಲ್ಲೊಂದೇ ಉಳ್ಕೊಂಡಿರೋದು, ರೋಡಲ್ಲಿ ಸ್ವೇಚ್ಛಾಚಾರ ಮಾಡೋಕ್ಕೆ ಬರೋದಿಲ್ಲ. ಏನು ಮಾಡ್ತಾರೆ? ರೂಲ್ಸ್ ಫಾಲೋ ಮಾಡಲೇಬೇಕು. ಅಂದರೆ ಅಷ್ಟು ಯಾವುದು ಸ್ವೇಚ್ಛಾಚಾರ ಶಬ್ದಕ್ಕೆ ನಿಮ್ಮ ಇಷ್ಟ ಬಂದಾಗೆ ತೋಚ್ತಾಗಿರಿ ಅಂತ ಅರ್ಥ ಅಲ್ಲ ಅದಕ್ಕೆ. ವಿತಿನ್ ದಿ ಲಿಮಿಟ್ಸ್ ಫ್ರೀ ಆಗಿರಿ ಅಂತ. ವಿತಿನ್ ದಿ ಲಿಮಿಟ್ಸ್ ಫ್ರೀ ಆಗಿರೋದು ಬೇರೆ, ತಲೆ ತೋಚಿದ್ ಮಾಡೋದು ಬೇರೆ. ರೋಡಲ್ಲಿ ಹಾಗೆಲ್ಲ ಮಾಡೋಕ್ಕೆ ಹೇಗೆ ಬರೋದಿಲ್ವೋ, ಪಾರ್ಕ್ ಮಾಡಿದ್ರೆ ತಪ್ಪಾಗುತ್ತೆ ಎಲ್ಲಿ ಸಿಕ್ಕರಲ್ಲಿ ಪಾರ್ಕ್ ಮಾಡಿಬಿಟ್ರೆ. ಅದೇ ರೀತಿ ಮನೆಯೊಳಗೆ ಕೂಡ ನಿಮ್ಮ ಉಳಿಸಲೇಬೇಕು. ಒಪ್ಪದೆ ಹೋದ್ರೆ ಒಪ್ಪಿಸ್ಬೇಕದನ್ನು, ಒಪ್ಪಿಸೋ ಜವಾಬ್ದಾರಿ. ಒಪ್ಪಲೇ ಇಲ್ಲ ಅಂತ ಕೇಳಿದ್ರೆ ತಿಳುವಳಿಕೆ ಇಲ್ಲ ಅಂತ ಅರ್ಥ. ಇವನಿಗೆ ಕೆಪಾಸಿಟಿ ಇಲ್ಲ, ಅವ್ರಿಗೆ ತಿಳುವಳಿಕೆ ಇಲ್ಲ, ಎರಡರಲ್ಲಿ ಒಂದಾಯಿತು. ಅಂಥ ಪ್ರಸಂಗದಲ್ಲಿ ಇಗ್ನೋರ್ ಮಾಡೋದು, ಬಿಟ್ಟು ಹೋಗಿಬಿಡೋದು ಅಷ್ಟೇ. ಒಪ್ಪಿಸ್ಬೇಕಂತ ನೆಸಿಟಿ ಇಲ್ಲ. ತೀರಾ ಒಪ್ಪದೆ ಇದ್ದವ್ರನ್ನ ಏನು ಮಾಡಬೇಕಾಗಿಲ್ಲ, ಒಪ್ಪಿಸೋ ನೆಸಿಟಿ ಇಲ್ಲ. ಸರಿಯಾದ ಕಾರಣ ಕೊಡಬೇಕು ಅಂತ ಅಷ್ಟೇ ಅರ್ಥ. ಆಶ್ರಮಾದ ಆಶ್ರಮಂ ಗಚ್ಚೇ ನಾನ್ಯಥಾ ಮತ್ಪರಃ ಚರೇ ಅಂದು ಬಿಟ್ಟು, ಮತ್ಪರಃ ನನ್ನ ಸರ್ವೋತ್ತಮ ಅಂತ ಒಪ್ಪದೆ ಇದ್ದವ್ರು ಎಂದು ಏನು ಮಾಡಿದ್ರು ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹೇಳಿಬಿಟ್ಟು. ಅಥೇತಿ ದ್ವಿಜೋತ್ತಮೇನ ಗುರುಗೃಹಾರ್ಥೀ ಸದೃಶೀಂ ಭಾರ್ಯಾಂ ಉದ್ವಹೇತ್ ಅಜುಗುಪ್ಸಿತಾಂ ಯವೀಯಸೀಂತು ವಯಸ ಯಾಂ ಸವರ್ಣಾಂ ಅನುಕ್ರಮಾತ್. ಈ ವಿವಾಹ ಮಾಡಿಕೊಳ್ಳೋ ಇಷ್ಟ ಇದ್ದರೆ ಈ ರೀತಿ ಮದುವೆ ಮಾಡಿಕೊಳ್ಳಿ. ಗೃಹಸ್ಥಾಶ್ರಮ ಧರ್ಮ ಹೇಳ್ತಾರೆ ಇಡೀಂದ. ಗೃಹಸ್ಥನಾಗಬೇಕು ಅಂತಿದ್ರೆ ಆ ಗೃಹಸ್ಥನಾಗ್ಬೋದು, ಏನೂ ತಪ್ಪಿಲ್ಲ. ಬಟ್ ಏನು ಮಾಡಿಬಿಡ್ರಿ ಫಸ್ಟ್ ಅವನು ಶಾಸ್ತ್ರ ಓದಿರಲೇಬೇಕು. ಇಬ್ಬರು ಎಲ್ಲರಿಗೂ ಕಾಮನ್ ಇದೆ, ಎಲ್ಲರಿಗೂ ಕೂಡ. ಏನೋ ಯಾವುದೇ ಮುಂದಿನ ಆಶ್ರಮಕ್ಕೆ ಹೋಗ್ಬೇಕಾದ್ರೆ ಏನು ಮಾಡಿರಬೇಕು? ಓದಿರಬೇಕು. ಇವತ್ತು ಓದೋಂಬೋದು ಪೂರ್ತಿ ಮಿಸ್ ಆಯಿತು, ಎಲ್ಲ ಕಡೆಗೂ ಮಿಸ್ ಆಯಿತು. ಗೃಹಾರ್ಥಿ ಇವರೆಲ್ಲರೂ ಇದನ್ನು ಫಾಲೋ ಮಾಡಿದರೆ ಯತಿಗಳು ಓದಿರಲೇಬೇಕಾಗ್ತಿತ್ತಾಗ. ಯಾತಕ್ಕೆ? ಇವರೆಲ್ಲ ಹಾಗಿದ್ದಾಗ ಮನೆಯವರು ಹೇಗಿರಬೇಕಾಗತ್ತೆ? ಓದಲೇಬೇಕಾಗುತ್ತೆ. ಇಲ್ಲಿಂದ ಬಿಡಲಿಕ್ಕೆ ಶುರುವಾಗಿದೆ, ಎಲ್ಲ ಕಡೆ ಬಿಟ್ಟೋಯ್ತು ಅಷ್ಟೆ. ಗೃಹಾರ್ಥಿ ಅಂದರೆ ಗೃಹಸ್ಥಾಶ್ರಮ ಅರ್ಥಿ ಅಂತ ಅರ್ಥ. ಸದೃಶೀಂ ಭಾರ್ಯಾಂ ಅನುರೂಪಳಾದ ಕನ್ಯೆಯನ್ನು ಹೆಂಡತಿಯನ್ನು ಮಾಡ್ಕೋಬೇಕು. ಉದ್ವಹೇತ್ ಅಜುಗುಪ್ಸಿತಾಂ ಅವನಿಗೆ ಒಪ್ಪಿಗೆ ಇರಬೇಕು ಅಂತ ಹೇಳ್ತಾರೆ. ಒಪ್ಪಿಗೆ ಬೇಕು, ಅವ್ನು ಜುಗುಪ್ಸೆ ಇದ್ದರೆ ಮಾಡ್ಕೊಳ್ಳಾಗಿಲ್ಲ. ಯಾವಳು ಒಪ್ಪಿರಬೇಕು, ತಾನೂ ಒಪ್ಪಬೇಕು, ಇಬ್ಬರಿಗೂ ಅನ್ವಯ ಅದು. ಅಜುಗುಪ್ಸಿತಾಂ ಅದಕ್ಕೆ ತಾನೂ ಒಪ್ಪಿರಬೇಕು, ಅವಳು ಒಪ್ಪಿರಬೇಕು, ಇಲ್ಲದೆ ಹೋದರೆ ಮದುವೆ ಆಗ್ಲಿಕ್ಕೆ ಬರೋದಿಲ್ಲ. ಯವಿಯೇಸಿ ಅಂತೂ ವಯಸ್ಸ ವಯಸ್ಸಲ್ಲಿ ಚಿಕ್ಕವಳಾಗಿರ್ಬೇಕು, ಅದು ನಿಯಮ. ಯವಿಯೇಸಿ ಅದು ಹೋಗ್ತಾ ಇದೆ ಇತ್ತೀಚೆಗೆ. ಗೋ ಸಾಗೋತಿ ಎಲ್ಲ ಹೋಗಿ ಕೊನೆಗೆ ವಯಸ್ಸು ಕೂಡ ನೋಡ್ತಾ ಇಲ್ಲ, ಆ ಸ್ಥಿತಿ ಬಂದಿದೆ. ಯವಿಯೇಸಿ ಅಂತೂ ವಯಸ್ಸ ಯಾಮ್ ಸವರ್ಣಾಮ್ ಅನುಕ್ರಮ. ಸವರ್ಣ ತನ್ನ ಜಾತಿಯವಳೇ ಆಗಬೇಕು, ಬೇರೆ ಜಾತಿ ಆಗ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಸವರ್ಣಾಮ್ ಅನುಕ್ರಮ ಏನ ಯಾವುದನ್ನ ತೆಗೆದಾಕಿದಾರೆ, ನೀವೇನು ತೆಗೆದು, ಅವಳೇ ತೆಗೆದಿದ್ದಾರೆ. ಆಗಲೇ ಇಜ್ಜಾ ಅಧ್ಯಯನ ದಾನಾನಿ ಸರ್ವೇಷಾಂಚ ದ್ವಿಜನ್ಮನಾಂ ಪ್ರತಿಗ್ರಹೋ ಅಧ್ಯಾಪನಂಚ ಬ್ರಾಹ್ಮಣಶ್ಚೈವ ಯಾಜನಂ. ಇಜ್ಜಾ ಅಧ್ಯಯನ ದಾನಾನಿ ಸರ್ವೇಷಾಂಚ ದ್ವಿಜನ್ಮನಾಂ. ಯಜ್ಞ ಮಾಡಿಸೋದು, ಅಧ್ಯಯನ ಮಾಡೋದು, ದಾನ ಮಾಡೋದು ಎಲ್ಲರಿಗೂ ಕಾಮನ್. ದ್ವಿಜನ್ಮನಾಂ ಅಂದರೆ ದ್ವಿಜರಿಗೆ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮೂರು ಜನಕ್ಕೂ ಕೂಡ ಯಜ್ಞ ಮಾಡೋದು, ಅಧ್ಯಯನ ಮಾಡೋದು, ದಾನ ಮಾಡೋದು ದೊಡ್ಡ ಕರ್ತವ್ಯ. ಬ್ರಾಹ್ಮಣನಿಗೆ ಮಾತ್ರ ಇನ್ನೂ ಪ್ಲಸ್ ಮೂರು, ಉಳಿದವರಿಗೆ ಮೂರೇ, ಬ್ರಾಹ್ಮಣನಿಗೆ ಆರು. ಅದಕ್ಕೆ ಷಟ್ಕರ್ಮ ಅಂತ ಕರೀತಾರೆ. ಇನ್ನು ಆರು ಯಾವುದು ಅಂದರೆ ಪ್ರತಿಗ್ರಹ ದಾನ ಇಸ್ಕೊಳ್ಳೋದು, ಅಧ್ಯಾಪನ ಪಾಠ ಹೇಳೋದು, ಆಮೇಲೆ ಯಾಜನ ಇನ್ನೊಬ್ಬರ ಕೈಯಲ್ಲಿ ಮಾಡಿಸೋದು. ಈ ಮೂರು ಪ್ಲಸ್ ಅವರಿಗೆ. ಸೊ ಉಳಿದವ್ರು ಮಾಡ್ಸೋಕ್ಕೆ ಬರೋದಿಲ್ಲ, ಮಾಡ್ಸೋಕ್ಕೆ ಬಂದ ಮಾತ್ರಕ್ಕೆ ಮಾಡಿಸೋಗಿಲ್ಲ. ಅದಕ್ಕೆ ಭೀಷ್ಮಾಚಾರ್ಯರು ಪರಶುರಾಮರ ಶಿಷ್ಯರೇ, ದ್ರೋಣಾಚಾರ್ಯರು ಪರಶುರಾಮರ ಶಿಷ್ಯರೇ. ಭೀಷ್ಮಾಚಾರ್ಯರು ಎಷ್ಟೋ ವರ್ಷ, ನೂರಾರು ವರ್ಷ ಓದ್ದವರು, ದ್ರೋಣಾಚಾರ್ಯ 12 ವರ್ಷ ಓದ್ದವರು. ಅವರು ಶಸ್ತ್ರವಿದ್ಯೆ ತಾವು ಹೇಳ್ಕೊಡ್ಲಿಲ್ಲ, ಯಾರ್ಕಾರ ಹೇಳ್ಕೊಟ್ರು ಇವರಿಗೆಲ್ಲ ಕೂಡ, ದ್ರೋಣಾಚಾರ್ಯ ಹೇಳ್ಕೊಟ್ರು. ಯಾತಕ್ಕೆ? ಹೇಳ್ಕೊಡೋ ಅಧಿಕಾರ ಯಾರದು? ರಾಮಣ್ಣ. ತಾವು ಹೇಳ್ಕೊಳ್ಳಿ. ಆದರೆ ದ್ರೋಣಾಚಾರ್ಯ ಮೊದಲು ಸಿಕ್ಕಿದ್ದಿಲ್ಲ, ಪಾಂಡುರಾಜನಿಗೆ ತಾವೇ ಹೇಳ್ಕೊಟ್ರು. ಪಾಂಡುರಾಜ ಇನ್ನೊಬ್ಬರು ಅಲ್ಲಿಂದ ಬಂದವರು ಇರಲಿಲ್ಲ, ಯಾವಾಗ ಇವರು ಬಂದರೂ ತಾವು ಹೇಳ್ಕೊಡ್ಲಿಲ್ಲ. ಅರ್ಥ ಆಯ್ತಾ? ಈಗ ಅದಕ್ಕೆ ಆಚಾರ್ಯ ಹೇಳ್ತಾರೆ, ಹೇಳ್ಕೊಡ್ತಕ್ಕಂಥ ಬ್ರಾಹ್ಮಣ ಇಲ್ಲದೆ ಹೋದರೆ ಕ್ಷತ್ರಿಯರು ತಾವು ಹೇಳ್ಬೋದು, ಬಂದಷ್ಟು ಜಾಗ ಖಾಲಿ ಮಾಡಬೇಕು, ಅವ್ರಿಗೆ ಒಪ್ಪಿಸಿಬಿಡ್ಬೇಕು. ಇದು ಪದ್ಧತಿ. ಅದೇ ಭೀಷ್ಮರು ಸರಿಯಾಗಿ ಪಾಲನೆ ಮಾಡಿದ್ರು ಹೇಳ್ತಾರೆ. ಅದೆಲ್ಲ ಯೋಚನೆ ಮಾಡಿದರೆ ಧರ್ಮ ಅಂದರೆ ಧರ್ಮನೇ. ವಿದ್ಯಾ ಅಧ್ಯಯನ ದಾನಾನಿ ಸರ್ವೇಷಾಂ ಚದ್ವಿಜನ್ಮನಾಂ ಯಜ್ಞ ಮಾಡೋದು, ಅಧ್ಯಯನ ಮಾಡೋದು, ದಾನ ಕೊಡೋದು ಎಲ್ಲರಿಗೂ ಕೂಡ ಅತ್ಯಂತ ಮುಖ್ಯವಾದ ಕರ್ತವ್ಯ. ಯಜ್ಞೋದಾನಂ ತಪಶ್ಚೈವ ಪಾವನಾಯ ಮನೀಷಿಣಮಿದ್ದ ಹಾಗೆ ಎಲ್ಲರಿಗೂ ಬೇಕು. ಪ್ರತಿಗ್ರಹ ಅಧ್ಯಾಪನಂಚ ಬ್ರಾಹ್ಮಣಶ್ಚೈವ ಯಾಜನ. ದ್ವಿಜನ್ಮನಾಂ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯಾನಾಂ, ಮೂರು ಜನಕ್ಕೂ ಕಾಮನ್ನು. ಇದ್ಯ ಅಂದರೆ ಯಜನ. ಪ್ರತಿಗ್ರಹಂಚ ಮನ್ಯಮಾನ ತಪಸ್ತೇಜೋ ಯಶೋ ನುದಂ ಚನ್ಯಾಭ್ಯಾಂ ಚೈವ ಜೀವೇತ ಶಿಲೈರ್ವ ದೋಷದೃಕ್ತಯೋ. ಒಂದು ಆಪ್ಷನ್ ಕೊಟ್ಟರು ಮತ್ತೆ. ಪ್ರತಿಗ್ರಹಂಚ ಮನ್ಯಮಾನ ತಪಸ್ತೇಜೋ ಯಶೋ ನುದಂ. ಪ್ರತಿಗ್ರಹ ಅಂಬೋದು ಮಾತ್ರ ಬೇಕಾದ್ರೆ ಆಪ್ಷನ್ ಅಲ್ಲ ಅಂತ ಹೇಳ್ಬಿಡೋದು. ಬ್ರಾಹ್ಮಣ ಕೂಡ ಏನು ಮಾಡಬಹುದು, ಒಂದು ಬಿಡಬಹುದು ಸಾಧ್ಯವಾದರೆ. ಏನು ಬಿಡಬಹುದು, ದಾನ ತೊಗೊಳೋದು ಬಿಡ್ಬೋದು ಅಂತ ಹೇಳ್ತಾರೆ. ನಾವು ಕೊಡೋದು ಬಿಟ್ಬಿಟ್ಟಿದ್ದೇವೆ ಹೊರತು ತೊಗೊಳೋದು ಬೇಕಾದ್ರೆ ಬಿಡ್ಬೋದು ಅಂತ ಹೇಳ್ತಾರೆ. ಪ್ರತಿಗ್ರಹ ಯಾತಕ್ಕೆ ಅಂದರೆ ಮೊನ್ನೆ ತಪೋ ತೇಜೋ ವಶೋ ನುದಂ ಯಶೋ ನುದಂ, ಮೂರು ಹಾಳು ಮಾಡತ್ತಂತೆ ದಾನ ತಗೊಂಡ್ರೆ. ಅವ್ರ ತಪಸ್ಸಕ್ತಿ ಕಡಿಮೆ ಆಗುತ್ತಂತೆ, ಗೊತ್ತಾಯ್ತಾ. ಅದಕ್ಕೆ ದಾನ ಇಸ್ಕೊಂಡಾಗ ಹೆಚ್ಚು ಜಪ ಮಾಡಬೇಕು ಅವ್ರು. ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅವನು, ಅದು ಇದಕ್ಕೆಲ್ಲ ಕೂಡಬೇಕಾದ್ರೂ ಭಾರಿ ಅರ್ಹತೆಗಳಬೇಕು. ಇವರು ವಿಶೇಷಕರ ಭೋಜನ ಬರೀ ಊಟಕ್ಕೆ ಹೋಗ್ಬೇಕಾದ್ರೆ ಸ್ಪೆಷಲ್ ಅರ್ಹತೆ ಬೇಕಂತೆ. ಹಸಿವಾಗಿರೋದೊಂದೇ ಅರ್ಹತೆ ಅಲ್ಲ, ಏನಿರಬೇಕು, ಆ ಜೀರ್ಣ ಮಾಡಿಕೊಳ್ಳೋ ಶಕ್ತಿ ಇರಬೇಕು ಅವನಿಗೆ. ಜೀರ್ಣ ಮಾಡ್ಕೋಬೇಕಾದ್ರೆ ಅನ್ನ ಜೀರ್ಣ ಮಾಡ್ಕೊಳ್ಳೋದು ಬೇರೆ, ಕೊಟ್ಟವರು ಪಾಪ ಜೀರ್ಣ ಮಾಡ್ಕೋಬೇಕು ಅದು ಮುಖ್ಯ. ಕೊಟ್ಟವರು ಪಾಪ ಸುಮ್ಮನೆ ಕೊಡೋದಲ್ಲಿ ಯಾರು ಕೂಡ ಪುಣ್ಯ ಬರಲಿ ಅಂತ ಕೊಡ್ತಾರೆ. ಪುಣ್ಯ ಇಲ್ಲಿರ್ತದೆ ಪಾಪ, ಇರೋ ಪುಣ್ಯ ಇರೋದಿಲ್ಲ, ಆದ್ದರಿಂದ ಇರೋ ಪುಣ್ಯನ ತೊಗೊಂಡಾಗ ಪಾಪ ಸೇರ್ಕೊಂಡ್ಬಿಡುತ್ತೆ. ಅದು ಸುಡೋ ಶಕ್ತಿ ಬೇಕು ಅವನಿಗೆ. ಅದಕ್ಕೇನು ಮಾಡಿರಬೇಕು ಅವನು, ಎಕ್ಸ್ಟ್ರಾ ಜಪ ತಪ ಎಲ್ಲ ಮಾಡಿರಬೇಕು, ಇಲ್ಲದೆ ಹೋದ್ರೆ ತೊಗೊಳಕ್ಕೆ ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ ತಪೋನುದಂ ತಪಸ್ ಹಾಳು ಮಾಡುತ್ತೆ ತಗೊಂಡ್ರೆ, ತೇಜೋನುದಂ ತೇಜಸ್ ಹಾಳಾಗುತ್ತೆ. ಪ್ರತಿಗ್ರಹೇಣ ವಿಪ್ರಸ್ಯ ತೇಜೋ ಆಶು ವಿಹೀರ್ಯತೆ, ಮನುಸ್ಮೃತಿಯನ್ನು ಹೇಳ್ತಾರೆ. ದಾನ ತೊಗೊಳ್ತಾ ತೊಗೊಳ್ತಾ ಹೋದಂತೆ ತೇಜಸ್ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಯಾತಕ್ಕೆ ಶಾಪ ಕೊಡೋ ಶಕ್ತಿ ಜನಕ್ಕೆ ಬರೋದಿಲ್ಲ ಅಂದರೆ, ಅವನು ದಾನ ಕೊಡೋ ತಪಶಕ್ತಿ ಕಳ್ಕೊಂಡ್ಬಿಡ್ತಾನಲ್ಲ, ದಾನ ಶಾಪ ಕೊಡೋ ಶಕ್ತಿ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ಮನ್ಯಮಾನ ತಪಸ್ ತೇಜಸ್ ಹೋಯಿತು, ಯಶಸ್ಸು ಹೋಯಿತು, ಕೀರ್ತಿ ಹೋಯಿತು. ಅವೇನು ನುದಂ ಅಂದರೆ ತೆಗೆದುಹಾಕತ್ತೆ ಅಂತಾರೆ. ತಮೋನುದಾನಂದ ಮಮಾಪ ಲೋಕ ಆಯ್ತಾಗೆ ಯಶೋನುತ್ತು ತೇಜೋನುತ್ತು ತಪೋನುತ್ತು, ಮೂರನ್ನು ಹಾಳು ಮಾಡುತ್ತೆ ಪ್ರತಿಗ್ರಹ. ಆದ್ದರಿಂದ ಅದಾದಷ್ಟು ಬಿಟ್ಟುಬಿಡಿ ಅಂತ ಹೇಳ್ತಾರೆ. ಪ್ರತಿಗ್ರಹದ ಉದ್ದೇಶ ಏನು ಗೊತ್ತಾ, ವಿನಿಯೋಗ ಮಾಡೋಕ್ಕೆ ಪ್ರತಿಗ್ರಹ ಅಷ್ಟೇ. ವಿನಿಯೋಗ ಮಾಡೋ ಸಾಧ್ಯತೆ ಇಲ್ಲ, ಏನು ಮಾಡಬೇಕಾಗ ನೋವು ಇಲ್ಲೇ ಇಲ್ಲ, ಅದೇ ಅರ್ಥ ಮಾಡ್ಕೋ. ಪ್ರತಿಗ್ರಹ ನಿಷಿದ್ಧ ಯಾತಕ್ಕೆ ಮಾಡಿದರು ಅಂದರೆ, ಬ್ರಾಹ್ಮಣನಿಗೆ ಬೇರೆ ಸೋರ್ಸ್ ಆಫ್ ಇನ್ಕಮ್ ಇಲ್ಲ, ಯಾರಿಂದ ಬರಕ್ಬೇಕಾತ, ಪ್ರತಿಗ್ರಹದಿಂದಲೇ ಬದುಕಬೇಕು. ಆದ್ದರಿಂದ ಏನು ಮಾಡಬೇಕಾಗ, ಅದು ಅನಿವಾರ್ಯವಾಯಿತು. ಆಮೇಲೆ ಎಷ್ಟು ಪ್ರತಿಗ್ರಹ ತೊಗೊಂಡಿರ್ತಾನೆ ತಕ್ಕಂತೆ ಅವ್ನು ಮ್ಯಾಚಿಂಗ್ ಇದು ಮಾಡಬೇಕಲ್ಲ, ಕಾಂಪೆನ್ಸೇಟ್ ಮಾಡಬೇಕಲ್ಲ, ಅದಕ್ಕಾಗಿ ರಥ ಅಥವಾ ಇದೆಲ್ಲ ಮಾಡ್ತಿರ್ಬೇಕು. ಹೇಳಿತಿಲ್ಲ, ಮಾಡೋಕ್ಕಾಗದೆ ಹೋದಾಗ ಏನು ಮಾಡಬೇಕಾಗ, ಇಸ್ಕೊಳ್ಳೋಕೆ ಹೋಗ್ಬಾರ್ದು. ಅದು ಸಿಂಪಲ್. ಅದು ಇದು ಯೋಚನೆ ಮಾಡಿದರೆ ಮನ್ಯಮಾನಸ್ ತಪಸ್ ತೇಜೋ ಯಶೋ ನುದಂ ಅನ್ಯಾಭ್ಯಾಂ ಚೈವ ಜೀವೇತ, ಉಳಿದೆರಡು ಬಿಡಾಗಿಲ್ಲ, ಅಧ್ಯಯನ ಮತ್ತು ಅಧ್ಯಾಪನ ಮತ್ತು ಯಾಜನವನ್ನು ಮಾಡಿಸ್ಲೇಬೇಕು. ಶೈಲೈರ್ವ ದೋಷದೃಕ್ತಯೋ, ಅದೂ ಬೇಡ ಅನಿಸುತ್ತೋ ಸರಿ ಶಿರೋಂಚ ವೃತ್ತಿ ಮಾಡು ಅಂತ ಹೇಳ್ಬಿಡ್ತಾರೆ. ಶಿರೋಂಚ ವೃತ್ತಿ ಮಾಡು, ಇದು ಬಂದೇ ಇವು ಮೂರು ಬಿಡಲಕ್ಕೆ ಬರೋದಿಲ್ಲ. ದಾನ ಕೊಡೋದು, ಯಜ್ಞ ಮಾಡೋದು, ಓದೋದಕ್ಕೆ ಎಂದೆಂದೂ ಎಕ್ಸೆಂಪ್ಷನ್ ಇಲ್ಲ, ಯಾವ ಕಾಲಕ್ಕೂ ಬಿಡಾಗಿಲ್ಲ. ಮೂರರೊಳಗೆ ಪ್ರತಿಗ್ರಹಕ್ಕೆ ಫಸ್ಟ್ ಎಕ್ಸೆಂಪ್ಷನ್. ನಿಮಗೆ ಇದು ದಾನ ಯಜ್ಞ ಮಾಡಿಸೋದು ಇಚ್ಛೆ ಇಲ್ಲೋದಲ್ಲೂ ಬಿಟ್ಟುಬಿಡ್ಬೇಕಾದ್ರೆ, ಆಮೇಲೆ ಇನ್ನೊಂದು ಯಾವುದಕ್ಕೆ ಇಚ್ಛೆ ಇಲ್ಲ, ಅಧ್ಯಾಪನ ಪಾಠ ಹೇಳ್ಕೊಡೋದಕ್ಕೆ ಇಚ್ಛೆ ಹೋದಲ್ಲೂ ಬಿಟ್ಟುಬಿಡು. ಮತ್ತೆ ಬದುಕೋದು ಹೇಗೆ, ಎಲ್ಲಿಂದ ಸಿರಬೇಕಂತ ಕೇಳಿದರೆ ಶಿಲೋಂಚ ವೃತ್ತಿಯಲ್ಲೇ ಬದುಕು ಅಂತ ಹೇಳಿದ. ಅದಕ್ಕೆ ಶಿಲಯ, ಶಿಲೆಯೇ ಶಿಲೆ ಇರುವ ದೋಷ ದುರ್ಗ ಶಿಲಾ ಶಬ್ದ ಕರ್ತ ಶಿಲಾ ಅಂತ ಹೇಳಿದ್ರೇನೋ, ಹಿಂದೆ ಹೇಳಿದ್ದಲ್ಲ ಶಿಲಾ ಅಂತ ಹೇಳಿದರೆ ಕಲ್ಲು ಬಂಡೆ ಅಂತ ಅರ್ಥ ಅಲ್ಲ, ಮಣ್ಣಿನಲ್ಲಿ ಏನು ಉಳಿದಿರುತ್ತೆ ಧಾನ್ಯಗಳು ಅದನ್ನು ತಂದು ಜೀವನ ಮಾಡಿದರೆ ಶಿಲೋಂಚ ವೃತ್ತಿ ಅಂತ ಕರೀತಾರೆ, ಅದರಲ್ಲಿ ಬದುಕಬೇಕು. ಅನ್ಯಾಭ್ಯಾಂ ಚೈವ ಜೀವೇತ ಶಿಲೆ ಇರುವ ದೋಷ ದೃಕ್ತಯೋ, ಅವುಗಳಲ್ಲೂ ದೋಷ ಇದೆ ಎಂದು ಗೊತ್ತಾಗೋದಾದರೆ, ಯಾವ ಯಾವ ಥರ ದೋಷ ಬಂತೀಗ, ಯಜ್ಞ ಮಾಡಿಸೋಕೆ ಹೊರಟ ಎಲ್ಲ ಅಯೋಗ್ಯರು, ಇವರಿಗಿಂತ ಮುಂಚೆ ಎಲ್ಲ ತಿಂದು ಕಳ್ಕೊಳ್ದವ್ರು ಏನು ಯಜ್ಞ ಮಾಡಿಸ್ತಾನೆ ಈ ಮಧ್ಯೆ, ಯಜ್ಞ ಬಿಟ್ಟುಬಿಟ್ಟ. ಗೊತ್ತಾಯ್ತಾ, ಪಾಠ ಹೇಳೋಕ್ಕೆ ಹೋದ, ಯಾರು ಯೋಗ್ಯರೇ ಸಿಗ್ತಾ ಇಲ್ಲ. ಆಚಾರ್ಯ ಅಂದರು, ನಾವು ಯಾರಿಗೆ ಅಂತ ಬರೀಬೇಕು ಅಂತ ಆಚಾರ್ಯ ಹೇಳ್ತಾರೆ. ಎಲ್ಲ ನಾಯಿಗೆ ಹವಿಸ್ತಾಗಿದ್ದಾಗತ್ತೆ. ನವ್ಯ ದಾನವಿವ ನಿಂದ್ಯತೆ ಶೂನ್ಯ, ಅನಧಿಕಾರಿಗಳಿಗೆ ಪಾಠ ಹೇಳೋದಲ್ಲ ಏನದು, ಮಹಾಪಾಪದ ಕೆಲಸ. ಅಂದರೆ ಅರ್ಥ ಮಾಡ್ಕೋಬೇಕು, ಯಾವಾಗಲೂ ಕೂಡ ಯಜನ ಯಾಜನ ಮೂರು ಕೂಡ ಏನಂತ ಕೇಳಿದರೆ ಒಂದು ಕಮಿಟ್ ಇದೆ, ಕಮಿಟ್ಮೆಂಟ್, ಮ್ಯೂಚುವಲ್ ಕಮಿಟ್ಮೆಂಟ್ ಇದೆ ಮೂರರಲ್ಲೂ ಕೂಡ. ಆದ್ದರಿಂದ ಭಾರಿ ಹುಷಾರಾಗಿರಬೇಕು. ಯಜ್ಞ ಮಾಡಿಸೋಕೆ ಬರುತ್ತೆ ಪಾಪ, ಇವು ಮಾಡೋ ಯೋಗ್ಯ ಅಧಿಕಾರಿ ವ್ಯಕ್ತಿಗಳೇ ಇಲ್ಲ, ಸೊ ಯಜ್ಞ ಬಿಟ್ಟುಬಿಟ್ಟ. ಆಮೇಲೆ ವಿಧ ಪಾಠ ಹೇಳೋದು ಭಾರಿ ಅಪೇಕ್ಷೆ ಇದೆ, ಆದರೆ ಕೇಳೋ ಯೋಗ್ಯತೆ ಇಲ್ಲ ಜನಗಳಿಗೆ. ಕೇಳೋ ಯೋಗ್ಯತೆ ಎರಡು ಬೇಕು, ಒಂದು ಬುದ್ಧಿಶಕ್ತಿ ಬೇಕು, ಇನ್ನೊಂದು ಆಚಾರ ಬೇಕು. ಎರಡರಲ್ಲಿ ಒಂದು ಇಲ್ಲದೆ ಹೋದರೂ ಹೇಳೋಕ್ಕಾಗೋದಿಲ್ಲ, ಎರಡು ಇಲ್ಲದೆ ಹೋಗಿಬಿಟ್ರತ್ತೋ ಕತೆ ಮುಗಿದೋಯ್ತು. ಅದು ಹೇಳ್ತಾರೆ ಐದನೇದಲ್ಲಿ ಹೇಳ್ತಾರೆ, ಅಯೋಗ್ಯರು ಪಾಠ ಹೇಳಿದರೆ ಗುರು ಪ್ರಾಯಶ್ಚಿತ್ತ ಮಾಡ್ಕೋಬೇಕಂತ. ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋವರಿಗೆ ಆತನ ಏನು ಸಿಗೋದಿಲ್ಲ, ಸದ್ಗತಿ ಆಗೋದಿಲ್ಲ ಅಂತ ಹೇಳ್ತಾರೆ. ಇದೆಲ್ಲ ನೀವು ಅವರೇನು ಮಾಡ್ತಾರೆ, ಸಾವಾಸನ ಬೇಡ ಅಂತ ಬಿಟ್ಬಿಡ್ತಾರೆ. ಸಾವಾಸನ ಬೇಡ ಅಂತ ಬಿಟ್ಟುಬಿಟ್ರೆ ಎರಡು ಹೋಯ್ತು, ಬದುಕೋದು ಹೇಗೆ? ಪ್ರತಿಗ್ರಹನೂ ಇಲ್ಲ, ಯಜ್ಞನೂ ಮಾಡಿಸೋಗಿಲ್ಲ, ಆಮೇಲೆ ಪಾಠನೂ ಹೇಳಾಗಿಲ್ಲ ಅಂದಮೇಲೆ ಇನ್ನು ಪ್ರತಿಗ್ರಹಕ್ಕೆ ಅವಕಾಶ ಬದುಕೋದು ಕಷ್ಟ ಆಯ್ತಲ್ಲ, ಹಾಗೆ ಶಿಲೋಂಚವೃತ್ತಿ ಮಾಡಷ್ಟೇ. ಬ್ರಾಹ್ಮಣಶ್ಚ ದೇಹೋಯಂ ಕ್ಷುದ್ರ ಕಾಮಾಯ ನೇಷ್ಯತೆ ಕೃಚ್ಛ್ರಾಯ ತಪಸೇಚೇಹ ಪ್ರೇತ್ಯಾನಂದ ಸುಖಾಯ ಚ. ಬಹಳ ಪ್ರಸಿದ್ಧವಾದ ಶ್ಲೋಕ ಇದು. ಅಲ್ರಿ, ಈಗೆಲ್ಲ ಮಾಡೋಂತ ಎಲ್ಲ ಬಿಡುಬಿಡು ಅಂತೀರಿ, ಏನಿದೆ ಅಣೆಬಾರ ಸುಖ ಪಡಬಾರ್ದೆ ನಾವು ಅಂತ ಕೇಳಿದರೆ, ಬ್ರಾಹ್ಮಣರ ದೇಹ ಇರೋದೇ ಹಾಗೆ. ಶುದ್ರಕಾಮಾಯ ನೇಷ್ಯತೆ, ಶುದ್ರಕಾಮಗಳಿಗೋಸ್ಕರ ಬ್ರಾಹ್ಮಣ ದೇಹ ಬಂದಿಲ್ಲ ಅಂತ ಹೇಳಿದ. ಶುದ್ರಕಾಮನೆಗಳ ಪೂರೈಕೆಗೆ ಬ್ರಾಹ್ಮಣ ದೇಹ ಬಂದಿಲ್ಲ. ಬ್ರಾಹ್ಮಣ ದೇಹ ಅರ್ಥ ಆಗೋದಿಲ್ಲ, ಸ್ಟೂಡೆಂಟ್ ಲೈಫ್ ಅರ್ಥ ಆಗುತ್ತೆ. ಅವ್ರು ಕೆಲವನ್ನ ಇಷ್ಟಪಡೋದು, ಕೆಲವು ಇಷ್ಟಪಟ್ಟರೆ ನೀವು ಸ್ಟೂಡೆಂಟ್ ಅಂತ ಕೇಳ್ತಾರೆ ಇಮಿಡಿಯೇಟ್ಲಿ. ಸ್ಟೂಡೆಂಟ್ ಇಷ್ಟಪಡಬಹುದಾದ ಪದಾರ್ಥಗಳು ಓದೋದು ಬರೆಯೋದು ಅದಕ್ಕೆ ಇಷ್ಟಪಡಬಹುದೇ ಹೊರತು, ನಿಷಿದ್ಧ ಕೆಲಸ ಮಾಡಿದರೆ ಅವನಿಗೆ ಅವಕಾಶ ಇಲ್ಲ. ಸ್ಟೂಡೆಂಟ್ ಲೈಫ್ದಲ್ಲಿ ಜ್ಞಾನಾರ್ಜನೆ ಒಂದೇ ಕೆಲಸ. ಬ್ರಾಹ್ಮಣ ದೇಹ ಅಂದರೆ ಜೀವನಪೂರ್ತಿ ಸ್ಟೂಡೆಂಟ್ಸೇ ಅವರು. ಶಾದ ಓದೋದು ಓದೋದು ಓದು ಅಷ್ಟೇ, ಕ್ಷುದ್ರಕಾಮನೆ ಮಾಡಾಗಿಲ್ಲ ಅವರು. ಕೃಚ್ಛ್ರಾಯ ತಪಸೆಯ ಚೇಹ ಪ್ರೇತ್ಯ ಅನಂತ ಸುಖಾಯ ಚ. ಇಲ್ಲಿದ್ದ ಇಹ ಈ ಲೋಕದೊಳಗೆ ಏನು ಮಾಡಬೇಕು? ಕೃಚ್ಛ್ರಾಯ ತಪಸೆ, ಕೃಚ್ಛ್ರಾಯ ವ್ರತಗಳನ್ನು ಮಾಡಬೇಕು. ಅಧ್ಯಯನ ತಪಸ್ಸು ಅಂದರೆ ಆಲೋಚನೆ, ಅಧ್ಯಯನ ಮಾಡಬೇಕು. ವ್ರತಾಚರಣೆ ಆಚಾರ, ಅಧ್ಯಯನ ಜ್ಞಾನ, ಆಚಾರ ವಿಚಾರಕ್ಕೋಸ್ಕರ ಬ್ರಾಹ್ಮಣ ಜನ್ಮ, ಕ್ಷುದ್ರಕಾಮನೆಗೋಸ್ಕರ ಅಲ್ಲ. ಇದ್ರದ್ದು ಏನು ಬಂತು ನಮಗೆ ಆಮೇಲೆ ಅಂದರೆ, ಪ್ರೇತ್ಯ ಅನಂತ ಸುಖಾಯ ಚ. ಮುಂದೆ ಅನಂತ ಸುಖ ಅಂದರೆ ಮೋಕ್ಷ ಸಿಗುತ್ತೆ. ಇಷ್ಟು ಮಾಡೋದು ಏನಾಗುತ್ತೆ, ವಿದ್ಯಾರ್ಥಿ ಸರಿಯಾಗಿ ಓದ್ಬಿಟ್ಟ ವಾರಾನ್ನ ಮಾಡಿಕೊಂಡು ಗೊತ್ತಾ ಏನು ಸಿಗ್ತೆ ಅವನಿಗೆ, ಒಳ್ಳೆ ಕೆಲಸ ಸಿಕ್ಕಿಬಿಡುತ್ತೆ. ಇದು ಅರ್ಥ ಲೋಕದಲ್ಲೇ ಕಾಣ್ತೇವೆ ನಾವು. ಇಷ್ಟು ತ್ಯಾಗ ಮಾಡಿದ್ದಕ್ಕೆ ಯಾವುದೋ ಒಂದು ಓದ್ದ, ಫಸ್ಟ್ ಕ್ಲಾಸು ಸಿಕ್ಕಾಪಟ್ಟಿ ಮಾರ್ಕ್ಸ್ ಬಂತು, ಮತ್ತೆ ವಾರಾನ್ನ ಶುರು ಮಾಡ್ದ. ಕೆಲವು ಅಂದ್ರೆ ಏನು ಬುದ್ಧಿ ಇದೆ, ಈಗಲಾರ ಕೆಲಸ ಸೇರ್ಕೋಬಾರ್ದೆ ಅಂತ ಕೇಳಿದರೆ, ಇಲ್ಲ ಇನ್ನೂ ಓದಬೇಕು ನಾನು. ಅವಾಗ ವಾರ ನಿಷಿದ್ಧ ಅಲ್ಲ. ಅವರೇನು ಮಾಡ್ದೆ, ಕೆಲಸವೂ ಇಲ್ಲ, ಯಾವುದಲ್ಲಿ ವಾರಾನ ಕಂಟಿನ್ಯೂ ಮಾಡಿಬಿಟ್ಟು ಹಾಗೇನೆ ಹೇಳ್ತಾರೆ. ಬುದ್ಧಿಯಲ್ಲಿ ಭಿಕ್ಷೆ ಬೀಳ್ತಾರೆ ಅಂತ ಕರೀತಾರೆ. ಏನದು ಭಿಕ್ಷೆ ಬೀಳ್ತಾರೆ? ಯಾಕೆ ಗುರಿನೇ ಅವನಿಗಿಲ್ಲ. ಈಗ ಅರ್ಥ ಮಾಡಿಕೊಂಡ್ರೆ ಬ್ರಾಹ್ಮಣನ ದೇಹ ಯಾವಾಗಲೂ ಕೂಡ ಯಾವುದಕ್ಕಿದೆ? ಶುದ್ರಕಾಮನೆಗಳಿಗಲ್ಲ. ಇವತ್ತೇನಾಗಿದೆ, ನಾವೇನು ಕಡಿಮೆ ಅಂತ ಅವನು ನಾವ್ಯಾಕೆ ಇಷ್ಟಪಡಬಾರ್ದು ಆ ರೀತಿ ಕೇಳ್ತಾರೆ. ಬ್ರಾಹ್ಮಣ ದೇಹ ಅಂದರೆ ಅವನು ಬಾಲ ನಾನ್ ಸೆನ್ಸ್ ಅಂದ್ಬಿಡ್ತಾನೆ, ಗೊತ್ತಾಯ್ತಾ? ಬ್ರಾಹ್ಮಣ ದೇಹಕ್ಕಿರೋ ಒಂದು ಅವಕಾಶ ಬೇರೆದಕ್ಕಿಲ್ಲ. ಅಲ್ಲಿ ಭೇದ ಎಲ್ಲ ಬೇರೆ ಹೊಡ್ಕೋತಾರೆ. ಈ ಕಾರಿನ ಪರ್ಪಸ್ಸೇ ಬೇರೆ, ಈ ಟ್ರ್ಯಾಕ್ಟರ್ ಪರ್ಪಸ್ಸೇ ಬೇರೆ, ಲಾರಿಗಳ ಪರ್ಪಸ್ಸೇ ಬೇರೆ, ಬಸ್ಗಳ ಪರ್ಪಸ್ಸೇ ಬೇರೆ. ಆರು ವೆಹಿಕಲ್ಸ್ ಒನ್ ಅಂತ ತಿಳ್ಕೊಂಡ್ರೆ ಲೆಕ್ಕ ಹಾಕಿ, ಬಸ್ ಮಾಡ್ಕೊಂಡು ಒಬ್ಬನೇ ಬಸ್ನೇ ದಿವಸ ಓಡಾಡ್ತಿದ್ರೆ ಗತಿ ಆಗ್ಬೋದು. ದಿವಸ ಒಂದು 50 ಜನ ಕೂಡ ಬಸ್ನ ಓಡಾಡ್ತಿದ್ರೆ ಹುಚ್ಚ ಅಂತ ಕರೀತಾರೆ ಅವರು, ಗೊತ್ತಾಯ್ತಾ? ಉಪಯೋಗ ಇಲ್ಲ ಅದಕ್ಕೆ. ಆಮೇಲೆ ಟ್ರ್ಯಾಕ್ಟರ್ ತೊಗೊಂಡು ಎಲ್ಲಿಗೆ ಹೋಗ್ತೀನಿ ಹೊರಟದ್ದು, ಆ ಟ್ರ್ಯಾಕ್ಟರ್ ಹಾಕೊಬಿಟ್ಟು ಏನು ದಂಡ ಅಂತ ಕರೀತಾರೆ. ಟ್ರ್ಯಾಕ್ಟರ್ ಪರ್ಪಸ್ಸು ಜರ್ನಿ ಅಲ್ಲೇ ಇಲ್ಲ ಹಿಡಿತಾ. ಕಾರ್ ಪರ್ಪಸ್, ಕಾರ್ ಮೇಲೆ ಲೋಡ್ ಏರ್ಬಿಟ್ಟ, ಅಪ್ಪಚ್ಚಿಯಾಗಿ ಕೂತ್ಬಿಡೋದು ಕೊನೆಗೆ. ಟ್ರ್ಯಾಕ್ಟರ್ಗೆ ಹಾಕಿದ್ರೆ ಹಾಕಿಬಿಟ್ಟ ಕಾರಿಗೆ, ಇವೆಲ್ಲ ಅರ್ಥ ಆಗಿ ವೆಹಿಕಲ್ ಡಿಫ್ರೆನ್ಸ್ ಗೊತ್ತಾಗುತ್ತೋ ಇಲ್ಲೋ. ಆ ರೀತಿ ಬ್ರಾಹ್ಮಣ ದೇಹದಲ್ಲಿ ಆ ಥರ ಇದೆ. ಬ್ರಾಹ್ಮಣ ದೇಹ ಯಾತಕ್ಕೆ ಇದಾಗಿರೋದು, ಡಿಸೈನ್ ಮಾಡಿರೋದು ಯಾತಕ್ಕೆ? ಅದನ್ನ ಡಿಸೈನ್ ಆಗಿರೋದು ಜ್ಞಾನಾರ್ಜನೆಗೆ. ಆದರೆ ಅವನಿಗೆ ಜ್ಞಾನ ಕಾರ್ಯ ಮಾಡೋಕ್ಕೆ ಹೋಗ್ತಾರೆ. ತಮ್ಮ ಏನಾಯ್ತು, ನಮ್ಮ ಕಾಲೇಜ್ಗೆ ಒಬ್ಬ ಬೇರೆಯವ್ರನ್ನ ಕರೆಸಿದ್ರು, ಅದು ಎಕ್ಸ್ಟ್ರಾ ವೈಸ್ ಚಾನ್ಸಲರು, ಅದು ಪೂರ್ತಿ ಇದು ದಲಿತ ವರ್ಗದ. ಅವೆಲ್ಲ 90% ಬೇಸ್ಟ್ ಎಲ್ಲರೂ ಇವರೇ ಇರೋದು, ಹುಡುಗರು ಅವರೇನೆ. ಅದು ಸ್ಪಷ್ಟ ಹೇಳಿಬಿಟ್ಟ, ಬ್ರಾಹ್ಮಣರು ಕಲಿಸಿದ ಕೆಲಸಕ್ಕೆ ನಮಗೆ ಬರೋದಿಲ್ಲ ಅಂತ ಹೇಳಿಬಿಟ್ಟ. ಬ್ರಾಹ್ಮಣರು ಕಲಿಸಿದ ಕೆಲಸಕ್ಕೆ ನಮಗೆ ಬರೋದಿಲ್ಲ, ನಾನು ಬ್ರಾಹ್ಮಣರ ಹತ್ರ ಕಲಿತವನು, ಗೊತ್ತಾಯ್ತಾ? ಆದ್ದರಿಂದ ನೀವು ಗೌರವ ಕೊಡ್ರಿ. ಆ ವಿಷಯ ಎಲ್ಲ ಬ್ರಾಹ್ಮಣ ಪ್ರಶ್ನೆಯೇ ಬಂದಿಲ್ಲ, ಸಹಜವಾಗಿ ಮಾತಾಡಿ ಹೇಳಿದೆ. ಅವರಿಗೆ ಆ ವೃತ್ತಿ ಬರಹ ನಮಗೆಲ್ಲ ಬರೋದಿಲ್ಲ ಅಂತ ಹೇಳಿದೆ. ಇದು ಯಾತಕ್ಕೆ ಅಂತ ಕೇಳಿದರೆ, ಅದು ಬಾರನ್ ಫಾರ್ ಇದಕ್ಕೆ ಯಾವುದಕ್ಕೆ ಡಿಸೈನ್ ಮಾಡಿರ್ತಾರೆ ಅಂತ, ಅದಕ್ಕೋಸ್ಕರ ಬಂದಿರೋ ಬಲುಬೇಗ ಬಂದ್ಬಿಡುತ್ತೆ. ರಥೋಪಾಸಗಳು ಬ್ರಾಹ್ಮಣ ಹೆದರದೇ ಇಲ್ಲ, ಉಳಿದವರಿಗೆ ಆಶ್ಚರ್ಯ. ಏಕೆ ನೀರೇ ಕುಡಿಯೋದಿಲ್ಲ ನೀವು ಇಷ್ಟೊತ್ತು ಕೂಡ, ಅಬ್ಬಬ್ಬಬ್ಬ ಏನೋ ಆಶ್ಚರ್ಯ ಪಟ್ಬಿಡ್ತಾರೋ. ಇವರಿಗೆ ಅದು ಲೆಕ್ಕರೇ ಇಲ್ಲ, ಆರಾಮಾಗಿರ್ತಾರೆ. ಯಾಕೆ ಆ ಥರ ಬಾಡಿ ಮೇಂಟೈನ್ ಆಗಿರೋ, ಈಗ BPS ಏನು ತಿಳ್ಕೊಬೋಣ, ಅದು ಸ್ಟಿಲ್ ಮ್ಯಾಟರ್ ಆಗಿ ಮೇಂಟೆನೆನ್ಸ್ ಫ್ರೀ ಅಂತ ಏನು ಹಾಕಲೇಬೇಕಾಗಿಲ್ಲ. ಯಾಕೆ ವೆರೈಟಿ ಚೇಂಜ್ ಮಾಡ್ತಾ ಹೋಗ್ತಾರೆ, ಅದೇ ಆಗಿ ದಿವಸಕ್ಕೆ 20 ಸರ್ತ್ ಹಾಕೋದು ಅದೇ ಆಗಿರುತ್ತೆ. ಇದು ಹಾಕಲೇಬಾರ್ದು. ಯಾವ ಥರ ಇಂಪ್ರೂವ್ಮೆಂಟ್ ನೋಡ್ತೇವಲ್ಲ, ಅದು ಬ್ರಾಹ್ಮಣರಿಗೆ ಹಾಗೆ ಒಂದು ಸರ್ತ್ ಕೊಡೋದಾರ ತಿಂದರೆ ಮತ್ತೆ ಯೋಚನೆ ಇಲ್ಲ ಅವನಿಗೆ. ಅದು ಬೇರೆ ಪರ್ಪಸ್ ಇಲ್ಲ ಆತನಿಗೆ, ಒಂದೇ ಗುರಿ. ಆದ್ದರಿಂದ ವಿದ್ಯಾತುರಾಣಂ ನ ಸುಖಂ ನ ನಿದ್ರ ಅಷ್ಟೇ. ಬ್ರಾಹ್ಮಣ ಜನ್ಮ ಅದಕ್ಕಿದೆ, ಇದಕ್ಕೂ ಅದಕ್ಕೂ ಮ್ಯಾಚ್ ಆಗುತ್ತೆ. ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರಕಾಮಾಯ ನೇಷ್ಯತೆ ಅಂದರು ಒಂದೇ, ವಿದ್ಯಾತುರಾಣಂ ನ ಸುಖಂ ನ ನಿದ್ರ ಎರಡೂ ಒಂದೇ. ಬ್ರಹ್ಮ ಅಣತೀತಿ ಬ್ರಾಹ್ಮಣ, ಬ್ರಹ್ಮ ಅಂದರೆ ವೇದ, ವೇದಾಧ್ಯಯನ ಮಾಡ್ತಾ ಇರೋದೆ ಬ್ರಾಹ್ಮಣ. ಅದಕ್ಕೆ ಬ್ರಹ್ಮ ದೇವರು, ದೇವರು ತಿಳಿಸಾರೆ, ಅದಕ್ಕೋಸ್ಕರ ಬ್ರಾಹ್ಮಣ ಸರಿ ಹೋಯ್ತ. ಶಿಲೋಚ್ಛವೃತ್ಯ ಪರಿತುಷ್ಟ ಚಿತ್ತೋ ಧರ್ಮಂ ಮಹಾಂತಂ ವಿರಜಂ ಜುಷಾಣ ಮಯ್ಯರ್ಪಿತಾತ್ಮ ಗೃಹ ಏವ ತಿಷ್ಠನ್ ನಾತಿಪ್ರಸಕ್ತ ಸಮುಪೈತಿ ಶಾಂತಿಂ. ಶಿಲೋಂಚವೃತ್ಯ ಪರಿತುಷ್ಟ ಚಿತ್ತ, ಶಿಲೋಂಚವೃತ್ತಿಯಿಂದ ನಲ್ಲ ಸುಲಭವಾಗಿರಬೇಕು. ಧರ್ಮಂ ಮಹಾಂತಂ ವಿರಜಂ ಜುಷಾಣ, ಶಿಲೋಂಚವೃತ್ತಿ ಅಂದ್ರೇನು? ವಿರಜಂ ದೋಷ ಇಲ್ಲದ ಧರ್ಮ ಅದು, ತಿಳಿತಾ? ದೊಡ್ಡ ಧರ್ಮ, ಅದನ್ನುಸರಣೆ ಮಾಡಬೇಕು. ಆಚಾರ್ಯ ಮಾತನ್ನು ಹಾಗೆ ನಿರ್ಣಯದಲ್ಲಿ ಉಪಯೋಗಿಸ್ತಾರೆ. ದ್ರೋಣಾಚಾರ್ಯ ಹೇಗಿದ್ರು ಅಂದರೆ, ಧರ್ಮಂ ಮಹಾಂತಂ ವಿರಜಂ ಜುಷಾಣ. ಈ ಶ್ಲೋಕ ಕಂಬೈನ್ ಮಾಡಿಬಿಡ್ತಾರೆ. ದ್ರೋಣಾಚಾರ್ಯ ಜೀವನ ಶಿಲೋಂಚ ವೃತ್ತಿಯಲ್ಲಿ ದೊಡ್ಡ ಎಕ್ಸಾಂಪಲ್ ಅವರು ದ್ರೋಣಾಚಾರ್ಯ. ಮಯ್ಯರ್ಪಿತಾತ್ಮ ಗೃಹ ಏವ ತಿಷ್ಠನ್, ಇನ್ನೇನು ಮನೆ ಬಿಟ್ಟು ಹೋಗೇ ಇಲ್ಲ ಅವನು, ಮನೆಯಲ್ಲಿ ಇದ್ದಾನೆ ಅಷ್ಟೇನೆ. ಅವನೇನಾಗ್ತಾನೆ ಗೊತ್ತಾ? ಶಾಂತಿ ಸಮೂಪೈತಿ, ಮೋಕ್ಷಕ್ಕೆ ಹೋಗ್ಬಿಡ್ತಾನೆ ಅಂತ ಹೇಳ್ತಾ. ಅಂತ ವೃತ್ತಿಯ ಪ್ರಭಾವದಿಂದ ಅವನು ಮೋಕ್ಷಕ್ಕೆ ಹೋಗ್ತಾನೆ. ಅತಿಶುದ್ಧ ವೈದಿಕರು ಅಂದ್ರೆ ಹೇಗಿರಬೇಕು ಅಂತ ಅರ್ಥ. ಅತಿಶುದ್ಧ ವೈದಿಕರು ಅಂದರೆ ಇಂಥ ಜೀವನ ಮಾಡೋರು. ಮಯ್ಯರ್ಪಿತಾತ್ಮ ಗೃಹ ಏವ ತಿಷ್ಠನ್ ನಾತಿ ಪ್ರಸಕ್ತ ಸಮುಪೈತಿ ಶಾಂತಿ. ಪ್ರಸಕ್ತ ಸಕ್ತ ಪ್ರಸಕ್ತ ಅತಿಪ್ರಸಕ್ತ ನ ಅತಿಪ್ರಸಕ್ತ ಸರ್ವತ್ರ ಅನಭಿಸ್ನೇಹ ಬರುತ್ತಲ್ಲ ಹಾಗೆ ಅತಿಪ್ರಸಕ್ತಿ ಬೇಡ ಅಲ್ಲ ಅಂತ ಹೇಳ್ತಾರೆ. ಶಕ್ತಿಯಿಂದ ಬದುಕಲಿಕ್ಕಾಗೋದಿಲ್ಲ, ಓವರ್ ಅಟ್ಯಾಚ್ಮೆಂಟ್ ಬೇಡ. ಅಟ್ಯಾಚ್ಮೆಂಟ್ ಇರಬೇಕು, ನೋ ಅಟ್ಯಾಚ್ಮೆಂಟು ಡೇಂಜರಸ್ಸು, ಓವರ್ ಅಟ್ಯಾಚ್ಮೆಂಟು ಡೇಂಜರಸ್ಸು, ಆಪ್ಟಿಮಮ್ ಅಟ್ಯಾಚ್ಮೆಂಟ್ ಇರಬೇಕು, ಅವಾಗ ಯೋಚನೆ ಇರೋದಿಲ್ಲ. ಸಮುದ್ಧರಂತಿ ಏ ವಿಪ್ರಂ ಸೀತಂತಂ ಮತ್ಪರಾಯಣಂ ತಾನುದ್ಧರಿಷ್ಯೇ ನಚಿರಾತ್ ಅಪದೋ ನೌರಿವಾರ್ಪಣಾತ್. ಸಮುದ್ಧರಂತಿ ಏ ವಿಪ್ರಂ ಸೀದಂತಂ ಮತ್ಪರಾಯಣಂ ತಾನುದ್ಧರಿಷ್ಯೇ ನಚಿರಾತ್ ಅಪದಃ ನೌಹು ಇವ ಆರ್ಣವಾತ್ ಹೇಳ್ತಾರೆ. ಈಗ ಸಮುದ್ಧರಂತಿ ಏ ವಿಪ್ರಂ, ಇನ್ನೊಂದು ಜನಗಳ ಜವಾಬ್ದಾರಿ ಹೇಳ್ತಾನೆ. ಈ ರೀತಿಯ ಬ್ರಾಹ್ಮಣ ಇರ್ತಾನಲ್ಲ, ಸೀದಂತ ಭಾರಿ ಕಷ್ಟಪಡ್ತಾ ಇದ್ದಾನೆ ಪಾಪ. ಮತ್ಪರಾಯಣಂ ನಾನು ಭಕ್ತನಾಗಿದ್ದಾನೆ, ಎರಡು ಸೇರಬೇಕೀಗ, ಭಗವದ್ ಭಕ್ತನಾಗಿರಬೇಕು, ಕಷ್ಟದಲ್ಲಿರಬೇಕು. ಅಂಥವರಿಗೆ ಯಾರು ಸಹಾಯ ಮಾಡ್ತಾರಲ್ಲ ಸಮುದ್ಧಾರಂತಿ, ಅವ್ರು ನಾನು ಉದ್ಧಾರ ಮಾಡಿಬಿಡ್ತೇನೆ ಅಂತ ಹೇಳಿದ. ಬ್ರಾಹ್ಮಣರ ಉದ್ಧಾರ ಯಾರು ಮಾಡ್ತಾನೆ, ಅವ್ರ ಉದ್ಧಾರ ನಾನು ಮಾಡ್ತೇನೆ. ತಾನು ಉದ್ಧರಿಷ್ಯೇಚ ನಚಿರ, ಇಲ್ಲಿ ಆಪದ ತಪ್ಪ್ರಿಂಟ್ ಆಗಿಬಿಟ್ಟಿದೆ. ಆಪದ ನೌರಿವ ಅರ್ಣವ, ಆಪತ್ ಹೇಗೆ ನೌಕೆ ಸಮುದ್ರದಿಂದ ಹೇಗೆ ದಾಟಕ್ಕೆ ಉಪಯೋಗಕ್ಕೆ ಬರುತ್ತೋ ಹಾಗೆ ಬ್ರಾಹ್ಮಣ ರಕ್ಷಣೆ ನಮ್ಮ ಉದ್ಧಾರಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತು ಎಲ್ಲಿದೆ ಅದು? ಪೂರ್ತಿ ಹೊರಟೋಗ್ಬಿಟ್ಟಿಗೆ ಎಷ್ಟೋ ಜನ ಕಷ್ಟಪಟ್ಟು ಒದ್ದಾಡ್ತಿದ್ದ. ಕೆಲವು ಕಡೆಗೇನೋ ಬೆಂಗಳೂರಂಥ ಊರಲ್ಲಿ ಪರವಾಗಿಲ್ವೇ ಹೊರತು ಎಷ್ಟೋ ಊರುಗಳಲ್ಲಿ ಅವ್ರು ಏನೂ ಇರೋದಿಲ್ಲ. ಹಿಂದೆ ಹೇಳಿದ್ದಲ್ಲಿ ಯಾವುದೋ ಊರಿಗೆ ಹೋದರೆ ಅವ್ರ ಮನೆ ಇಲ್ಲ, ಬಾತ್ರೂಮ್ ಇಲ್ಲ, ಮನೆ ಹೊರಗೆ ಸ್ನಾನ ಮಾಡ್ತಾರೆ, ಕಣ್ಣೇ ಕಾಣೋದಿಲ್ಲ, ವಯಸ್ಸಾಗಿಬಿಟ್ಟರೆ ಕಣ್ಣು ಹೋಗಿಬಿಟ್ಟದೆ ಗೊತ್ತಾಯ್ತಾ. ಹೆಂಡತಿಗೂ ಸರಿ ಕಣ್ಣು ಅಸ್ಪಷ್ಟ, ಮನೆ ಹೊರಗೆ ಸ್ನಾನ ಮಾಡಬೇಕು, ಅವರು ಒಳಗಡೆಗೆ ಅಡುಗೆ ಮಾಡ್ಕೋಬೇಕು, ಮನೆ ಸೋ ಧೂಳು ಬಣ್ಣ ಬೀಳುತ್ತೆ, ಯಾವ ದಾರಾದಾರಾದ್ರೆ ಬಣ್ಣ ಬೀಳ್ತಾ ಇರುತ್ತೆ. ಅಂಥ ಮನೆಯಲ್ಲಿ ವಾಸ ಮಾಡ್ಕೊಂಡಿದ್ದಾರಲ್ಲ, ಹೇಳೋರಲ್ಲಿ ಕೇಳೋದು ಯಾರೂ ಇಲ್ಲ ಅಂತ ತಿಳ್ಕೊಂಡ್ರೆ ಎಷ್ಟು ತಪ್ಪಾಯ್ತದ. ಯೋಚನೆ ಮಾಡಿದರೆ ನಿಜವಾದ ಅರ್ಥದಲ್ಲಿ ಅಂತ ಆ ಕಷ್ಟದಲ್ಲಿರ್ತಾರೆ, ಅವ್ರಿಗೆ ಸಹಾಯ ಮಾಡೋದು ನಮ್ಮ ಧರ್ಮ, ವಿದ್ಯಾರ್ಥಿಗೆ ಸಹಾಯ ಮಾಡೋ ಧರ್ಮ ಅಂತ ನಮಗೆ ಅರ್ಥ ಆಗುತ್ತೆ ತಾನೆ. ಅದೇ ರೀತಿ ಸೀದಂತಂ ಮತ್ಪರಾಯಣಂ ತಾನುದ್ಧರಿಷ್ಯೇ ನಚಿರಾತ್ ಅಪದಃ ನೌರಿವಾರಣವಾತ್. ತಾನುದ್ಧರಿಷ್ಯ ಯಾರೋ ಹೇಳಿದ್ರು, ಯಾರೋ ಆಚಾರ್ಯ 10 ರೂಪಾಯಿ ಕೊಡ್ತಾರಂತ ವರ್ಷಕ್ಕೊಂದು ಸಲ, ಅವ್ರು ಏನು ಮನೆಗಿದ್ದಿಲ್ಲ ಅಂತ ಬಂದರೆ ಬೆಳಿಗ್ಗೆ ಬಂದ ಸಾಯಂಕಾಲ ಕೂತೆ 10 ರೂಪಾಯಿ ಕೊಡ್ತಾರೆ ಇಸ್ಕೊಂಡೋಗ್ಬೇಕು ಅಂತ ಹೇಳ್ಪ. ಇಡೀ ದಿವಸ ಕರ್ಕೊಂಡು ಕೂತಿದ್ರಂತೆ, ಎಷ್ಟು ಬೆಲೆ ಇರುತ್ತೆ ಅವ್ರಿಗೆ. ದುಡ್ಡಿದ್ದವ್ರಿಗೆ ಬೆಲೆ ಗೊತ್ತಾಗಲಿಲ್ಲದೆ ಇದ್ದವರಿಗೆ ಅದು ಒಂದು ಪೈಸೆನೂ ಭಾಳ ಮುಖ್ಯ. ಅಂಥವ್ರಿಗೆ ಉಪಾಯ ಸಹಾಯ ಮಾಡಿದ್ರೆ ಏನಾಗುತ್ತೆ, ನಾನು ಅವ್ರ ಮೇಲೆ ಕೆತ್ತಿ ಬಿಡ್ತೇನೆ ಅಂತ ಹೇಳಿದ. ಸಮುದ್ಧರಂತಿ ಏ ವಿಪ್ರಂ ಸೀದಂತಂ ಮತ್ ಪರಾಯಣಂ ತಾನುದ್ಧರಿಷ್ಯೇ ನಚಿರಾತ್ ಆಪದಃ ನೌಹು ಇವ ಆವರ ಆಪದಃ ತಾನುದ್ಧರಿಷ್ಯೇ. ಇವರಿಗೆ ಆ ಬ್ರಾಹ್ಮಣರ ಆಪತ್ತನ್ನು ಪರಿಹಾರ ಮಾಡಿದರೆ ನಿಮಗೆ ಆಪತ್ತು ಬರೋದ್ರೆ ನಾನು ನೋಡ್ಕೋತೇನೆ ಅಂತ ಹೇಳ್ತಾರೆ. ಹೇಗೆ ನೌಕೆ ಅಂತ ಕೆಲಸ ಮಾಡ್ತೇನೆ, ನೌಕೆ ಹೇಗೆ ಸಮುದ್ರ ದಾಟಿಸಿಬಿಡುತ್ತೋ ಹಾಗೆ ನಾನು ಅವರ ಆಪತ್ತನ್ನು ದಾಟಿಸಿಬಿಡ್ತೇನೆ. ಸರ್ವಾಹ ತಪಸ್ ಪರಿಗ್ರಹಂ ತಪಸ್ತೇಜೋ ಯಶೋನದ ಮನ್ಯಮಾನ ಪುರುಷ ಅನ್ಯಾಭ್ಯಾಂ ಯಾಜನಾಧ್ಯಯನಾಭ್ಯಾಂ ಜೀವೇತ ಇತ್ಯನ್ವಯ ತಯೋ ಯಾಜನಾಧ್ಯಯನಯೋ ದೋಷದೃಕ್ ಶಿಲೈ ಶಿಲೋಂಚವೃತ್ಯಾವಾ ಜೀವೇತ್ ಶಿಲೋಂಚವೃತ್ತೇ ಕ್ಲೇಶರೂಪತ್ವಾ ಕಿಮಿತಿ ಪ್ರಶಸ್ತ ಇತಿ ಪ್ರಶಸ್ಯತೆ ಪ್ರಶಸ್ತ ಇತಿ ವಿಧೀಯತೆ ಇತಿ ತತ್ರ ಬ್ರಾಹ್ಮಣಸ್ಯೇತಿ ಕ್ಷುದ್ರಕಾಮಾಯ ಅಲ್ಪಭೋಗಾಯ ಶಿಲೋಂಚವೃತ್ತೇ ಸುಖ ಸಾಧನತ್ವಾತ್ ಶೈವಂ ನಿಷೇ ಶೈವ ನಿಷೇವ್ಯಾ ಇತಿ ಭಾವೇನ ಶಿಲೋಂಚೇತಿ ಶಾಂತಿ ಮೋಕ್ಷಂ ಅಪದಃ. ಇದು ಅಪದ ಅಂತ ಪದ ಇಟ್ಕೊಂಡ್ಬಿಟ್ಟಿದ್ದಾರೆ, ಅಪದಾನ ಇಟ್ಕೊಂಡಿದ್ದಾರೆ, ಅಪದನೂ ಇಟ್ಕೊಂಡಿದ್ದಾರೆ. ಅಪದ ಅಂದ್ರೇನು? ಪದಹೀನಾನ್, ನೆಲೆ ಇಲ್ಲದವರು ಅಂತ. ಅವ್ರು ನೆಲೆ ಇಲ್ಲದವರನ್ನು ನೆಲೆ ಬರಾಗ ಮಾಡ್ತೇನೆ. ಅಪದ ಐತಿ ಪಾಠ ಅಂತಾರೆ, ಆ ಪಾಠನೂ ಇದೆ, ಈ ಪಾಠನೂ ಇದೆ, ಅಪದ ಎಂಬ ಪಾಠ ಹಿಡ್ಕೊಂಡು ಅರ್ಥ ಬರೆದಿದ್ದಾರೆ. ಸೀದನ್ ವಿಪ್ರೋ ವಣಿಗೃತ್ಯ ಇನ್ನು ಹಿಂದಿದೆ. ಸರ್ವಾ ಸಮುದ್ಧರೇತ್ರಾಜ ವಿತೇವ ವ್ಯಸನಾತ್ ಪ್ರಜಾ ಆತ್ಮಾನಮಾತ್ಮನಾಧೀರೋ ಯಥಾ ಗಜಪತಿರ್ಗಜಾನ್. ಮತ್ತೆ ರಾಜರ ಜವಾಬ್ದಾರಿ ಹೇಳ್ತಾರೆ, ಇಂಥವ್ರ ರಕ್ಷಣೆ ಎಲ್ಲರೂ ಮಾಡಬೇಕು, ರಾಜನ ಕರ್ತವ್ಯ ಭಾರಿ ದೊಡ್ಡದು ಅಂತ ಹೇಳ್ತಾರೆ. ಸರ್ವಾಹ ಸಮುದ್ಧರೇತ್ ರಾಜ ಪಿತೇವ ವ್ಯಸನಾತ್ ಪ್ರಜಾ ಸರ್ವಾಹ ಪ್ರಜಾ ಎಲ್ಲ ಪ್ರಜೆಗಳನ್ನು ಕೂಡ. ಬ್ರಾಹ್ಮಣ ರಕ್ಷಣೆ ಎಲ್ಲರೂ ಮಾಡೋಕ್ಕಾಗೋದಿಲ್ಲ, ಬ್ರಾಹ್ಮಣಾದಿಗಳು ಮಾಡ್ಬೋದು ಅಷ್ಟೇ, ರಾಜ ಮಾತ್ರ ಎಲ್ಲ ರಕ್ಷಣೆ ಮಾಡಬೇಕು ಅಂತ ಹೇಳ್ತಾರೆ. ಯಾರಿಗೆ ಗತಿ ಇಲ್ಲ ಅಂಥವರಿಗೆಲ್ಲ ರಾಜರು ವ್ಯಸನಾತ್ ಆಪತ್ತಿನಿಂದ ಪಿತಾ ಇವ ಪಿತೇವ ಸೂನವೇ ಒದಗಿಸು ಹೇಳ್ತಾರೆ. ತಂದೆ ಮಗನನ್ನು ಹೇಗೆ ಆಧರಿಸಬೇಕು ಹಾಗೆ ನಮ್ಮನ್ನು ಕಾಪಾಡಿ ಅಂತ ಪ್ರಾರ್ಥನೆ ಮಾಡ್ತಾರೆ. ರಾಜ ಅಂದರೆ ತಂದೆ ಇದ್ದ ಹಾಗೆ ಎಲ್ಲ ಪ್ರಜೆಗಳ ನೋವನ್ನು ಪರಿಹಾರ ಮಾಡಬೇಕು. ಆತ್ಮಾನಂ ಆತ್ಮನಾಧೀರ ಯಥಾ ಗಜಪತಿರ್ಗಜಾನ್, ಒಂದು ಸಲಗ ಮುಖಂಡ ಆನೆ ಆಪತ್ತಿರದ ಉಳಿದ ಆನೆಗಳಿಗೆ ಹೇಗೆ ಸಹಾಯ ಮಾಡಬೇಕು ಹಾಗೆ ತನ್ನ ಪ್ರಜೆಗಳಿಗೆ ಸಹಾಯವನ್ನು ಮಾಡ್ತಾ ತಾನು ಇನ್ನೊಬ್ಬರು ಸಹಾಯ ನಿರೀಕ್ಷೆ ಮಾಡಬಾರದು. ಆತ್ಮಾನಂ ಆತ್ಮನಾಧೀರ ಸೆಲ್ಫ್ ಸಪೋರ್ಟಿವ್ ಆಗಿರಬೇಕು ರಾಜ. ಅದಕ್ಕೆ ರಾಜರುಗಳ ಸಂಪತ್ತು ಯಾತಕ್ಕೆ ಬೇಕು ಅಂದರೆ ರಕ್ಷಣೆಗೆ ಸಂಪತ್ತು ಬೇಕಾಗುತ್ತೆ. ಅದಕ್ಕೋಸ್ಕರ ರಾಜ್ಯ ವಿಸ್ತಾರ ಮಾಡಿ ಮಾಡಿ ಸಂಪತ್ತು ತರ್ತಾ ಇದ್ರು. ಏವಂ ವಿಧೋ ನರಪತಿ ಆಪದ್ಧರ್ಮ ಮಾಹ ಸೀದನ್ನಿತಿ ಏವಂ ವಿಧೋ ನರಪತಿ ವಿಮಾನೇ ನಾರ್ಕವರ್ಚಸ ವಿಧೂಯೇ ಆಶುಭಂ ಕೃತ್ಸ್ನಂ ಇಂದ್ರೇಣ ಸಹ ಮೋದತೆ. ಏವಂ ವಿಧೋ ನರಪತಿ ವಿಮಾನೇನ ಅರ್ಕವರ್ಚಸ. ಹೇಗೆ ಹೇಳ್ತಾರೆ, ಯಾವ ರಾಜರುಗಳು ಜನಗಳ ನೋವನ್ನು ಪರಿಹಾರ ಮಾಡ್ತಾರೋ ಅವ್ರು ಏನು ಮಾಡ್ತಾರಂತೆ, ವಿಮಾನದಲ್ಲಿ ಕೂತು ವೈಕುಂಠಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ವಿಮಾನದಲ್ಲಿ ಕೂತು ಹೋಗ್ತಾರೆ. ವಿಧೂಯೈ ಅಶುಭಂ ಕೃತ್ಸ್ನಂ, ಅವರ ಅಶುಭವನ್ನು ಕಳ್ಕೊಂಡ್ಬಿಟ್ಟು ಎಲ್ಲ ಸಂಕಟನ ಕಳ್ಕೊಂಡ್ಬಿಟ್ಟು ಇಂದ್ರೇಣ ಸಹ ಮೋದತೆ, ಸ್ವರ್ಗಕ್ಕೆ ಹೋಗಿ ಇಂದ್ರದೇವರ ಜೊತೆ ವಾಸ ಮಾಡ್ತಾರೆ. ಅವ್ರು ಪ್ರಜೆಗಳ ನೋವನ್ನು ಪರಿಹಾರ ಮಾಡಿ ಪ್ರಶ್ನೆ ಕೊಡ್ತಕ್ಕಂಥ ರಾಜರುಗಳೆಲ್ಲ ಇದ್ರ ಲೋಕ ತಲುಪ್ತಾರೆ ಅಂತ ಅರ್ಥ. ಸೀದನ್ ವಿಪ್ರೋ ವಣಿಗೃದ್ಯಾ ಪಣ್ಣೈರೇ ವಾಪದಂ ತರೇತ್ ಖಡ್ಗೇನವ ಅಪಾಪದಾಕ್ರಾಂತೋ ನಶ್ವವೃತ್ಯಾ ಕಥಂಚನ. ಸೀದನ್ ವಿಪ್ರಹ ವಣಿಗೃದ್ಯಾ ಪಣ್ಣೈರೇವ ಆಪದಂ ತರೇತ್ ಖಡ್ಗೇನವ ಅಪದಾಕ್ರಾಂತ ನಶ್ವವೃತ್ಯಾ ಕಥಂಚನ. ಇಂಪಾರ್ಟೆಂಟ್ ಇದೆ. ಬ್ರಾಹ್ಮಣಿಗೆ ಆಪತ್ತು ಬಂದಾಗ ಏನು ಮಾಡಬೇಕು? ಆಪತ್ತು ಅಂದ್ರೇನು? ಸ್ವಧರ್ಮಾಚರಣೆ ಮಾಡೋಕ್ಕಾಗೋದಿಲ್ಲ. ಸೀದನ್ ವಿಪ್ರಹ ವಣಿಗೃತ್ಯ, ಬ್ರಾಹ್ಮಣನಿಗೆ ಸ್ವಧರ್ಮಾಚರಣೆ ಮಾಡಕ್ಕೆ ಆಗ್ತಾ ಇಲ್ಲ. ಈಗ ಇದು ಬ್ರಾಹ್ಮಣ ವೃತ್ತಿಯಲ್ಲಕ್ಕೆ ಆಗ್ತಾ ಇಲ್ಲ, ಏನು ಮಾಡಬೇಕು ಅನ್ನೋಂತ ಕೇಳಿದರೆ ವಣಿಗೃತ್ಯ, ಆಗ ವೈಶ್ಯ ವೃತ್ತಿಯಲ್ಲಿರಬಹುದು ಅಂತ ಹೇಳಿದೆ. ವೈಶ್ಯ ವೃತ್ತಿಯಲ್ಲಿರಬಹುದು. ಪಣ್ಣೇರೇ ವಾಪದಂತಾರೆ, ಅಂಗಡಿ ಇಟ್ಕೊಂಡ್ಬಿಟ್ಟು ಏನು ಮಾಡಬೇಕು, ಆಪತ್ತನ್ನು ದಾಟಬೇಕು. ಆಪತ್ ಪರಿಹಾರ ಅಂದರೆ ಕಂಟಿನ್ಯೂ ಮಾಡಬಾರ್ದು, ಯಾವ ಅಡ್ಜಸ್ಟ್ ಆಯಿತು ಅಂತ ಮಾಡಬಾರ್ದು. ಏನು ಮಾಡಬೇಕಾಗ, ಕಷ್ಟ ಬಿಟ್ಬಿಡ್ಬೇಕು. ಉದಾಹರಣೆಗೆ ಕಷ್ಟಪಟ್ಟು ಕೋಲು ಹಿಡ್ಕೊಂಡು ಓಡಾಡ್ತಾನೆ, ಕಾಲು ಮುರಿದಿತ್ತು ಕೋಲು ಓಡಾಡ್ತಾನೆ, ಕಾಲು ಸರಿ ಹೋದ ತಕ್ಷಣ ಏನು ಮಾಡ್ತಾನೆ, ಕೋಲು ಬಿಟ್ಬಿಡ್ತಾನೆ. ಹೇಗೆ ಅಭ್ಯಾಸ ಆಯ್ತಲ್ಲ, ಅದು ಉಪಯೋಗಿಸಲ್ಲ ಅದನ್ನು. ಆ ತಾಪತ್ ನಾವು ಏನು ಮಾಡ್ತೇವೆ ಗೊತ್ತಾ, ಆಪತ್ತನ್ನು ಹಾಗೆ ಪ್ರಾಕ್ಟೀಸ್ ಮಾಡಿಬಿಡೋದ್ರಿಂದ ಫಜಿತ ಆಗಿಬಿಡೋದು. ಹಾಗೆ ಮಾಡಬಾರ್ದು. ಆಪದಂ ತರೆ ಅಂತ ಅದೇ ಆಪದ್ ಯಾವುದೋ ಒಂದು ಕಾಲ ಹಿಂದಿನವರಿಗೆ ಕಾಲ ಬಂತು. ಪುರಂದ್ರದಾಸರ ಆದಮೇಲೆ ಇರಲಿಲ್ಲ ಅವರು, ಮುಂಚೆ ಇದ್ರು. ಯಾಕೆ ಏನಿತ್ತು ಅವರಿಗೆ, ಯಾವುದೋ ಆಪತ್ ಕಾಲದಲ್ಲಿ ತಂದೆ ಶುರು ಮಾಡಿದ್ರು, ಸೇರ್ಕೊಂಡ್ಬಿಟ್ರು ಅದರಲ್ಲಿ. ಆಮೇಲೆ ಯಾವ ಐಶ್ವರ್ಯ ಮೇಲೆ ಬಿಡಬೇಕಾಗಿತ್ತು, ತಂದೆ ಬಿಟ್ಟಿರಲಿಲ್ಲ ಅಷ್ಟೇ. ಅದೇ ಕಂಟಿನ್ಯೂ ಇವರಿಗೂ ಆಗಿ ತಿಳುವಳಿಕೆ ಇರಲಿಲ್ಲ. ಬಂತಷ್ಟು ಏನು ಮಾಡಿಬಿಟ್ರು ಆ ಪುರಂದ್ರದಾಸರು, ಅದು ಬಿಡಲಿಕ್ಕೆ ಇದೊಂದು ಕಾರಣ ಕೂಡ ಹೌದು. ಯಾತಕ್ಕೆ ಇನ್ನೂ ಧರ್ಮ ಅಲ್ಲ, ಅದು ಆಪತ್ತಿತ್ತು ಬಂದಿದ್ರು, ಈ ಧರ್ಮ ಅಲ್ಲ, ಬಿಟ್ಟು ಹೋಗ್ಬಿಟ್ರು, ಪೂರ್ತಿ ಬಿಟ್ಟು. ಇದು ಅರ್ಥ ಮಾಡಿಕೊಂಡ್ರೆ ಅದು ಬ್ಯಾಕ್ ಬಿಟ್ಟರು ಅಂಬೋದಕ್ಕೆ ಕಾರಣ ಇದೆ. ಈಗ ಅಷ್ಟು ಸಂಪತ್ತನ್ನು ಯಾತಕ್ಕೆ ಬಿಟ್ಟರು, ಇನ್ನು ಕಾರಣ ಇಲ್ಲ, ಅದೇ ಕಂಟಿನ್ಯೂ ಮಾಡೋ ಕಾರಣ ಇಲ್ಲ ನಮಗೀಗ ಅಂತ ಬಂದುಬಿಟ್ರು. ಸರಿ ಹೋಯ್ತು, ಪುರಂದರ ದಾಸರಾದ್ಮೇಲೆ ಮಾಡಿಲ್ಲ, ಅದು ನೆನಪಿರ್ಬೇಕು. ಆ ಮಾಡಿದ್ರೆ ತಪ್ಪಾಗಿರೋದಾಗ ನಮಗೆ ತಕ್ಷಣ ಎಕ್ಸಾಂಪಲ್ ಆಗಿಬಿಡ್ತಿದ್ರು. ಪಣ್ಯೇರಾ ಪದಂ ತರಿ, ಪಣ್ಯ ಅಂದರೆ ಮಾರತಕ್ಕಂಥ ಪದಾರ್ಥ. ಖಡ್ಗೇನವ ಅಪಾದ, ಇನ್ನೂ ನಮಗೆ ಆಪತ್ತು ಬಂತು, ಭವಿಷ್ಯ ವೃತ್ತಿ ನಡೀತಾ ಇಲ್ಲ, ಏನು ಮಾಡಬೇಕಾಗ, ಕ್ಷತ್ರಿಯ ವೃತ್ತಿ ಹಿಡಿಬೋದು ಅಂತ ಯುದ್ಧಕ್ಕಿದ್ದಕ್ಕೆ ಹೋಗ್ಬೋದು. ಬ್ರಾಹ್ಮಣ ಯೋಚನೆ ಇಲ್ಲ, ನ ಶವೃತ್ಯ ಕಥಂಚನ, ಇನ್ನೊಬ್ಬರು ಸೇವೆ ಮಾಡ್ಕೊಂಡು ಮಾತ್ರ ಬದುಕಬಾರದು. ಬ್ರಾಹ್ಮಣ ಏನು ಮಾಡಿ, ಶವೃತ್ತಿ ಅಂದರೆ ಏನು, ನಾಯಿಪಾಡು. ಶ ಅಂದರೆ ನಾಯಿ ಇರಬಾರ್ದು, ನಾಯಿಪಾಡು ಅಂತ ಆದಕ್ಕಾಗುತ್ತೆ. ಇನ್ನೊಬ್ಬರು ಸೇವೆ ಮಾಡಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್. ನ ಶವೃತ್ಯ ಕಥಂಚನ ವೈಶ್ಯವೃತ್ಯ ಅಥವಾ ರಾಜನ್ಯೋ ದಾರಿದ್ರೇಣ ನಶ್ಯನ್ ವಣಿಜಾಂ ಕೃತ್ಯ ಕಥಂ ಆಪತ್ತರಣ ಮಾತ್ರ ಪಣ್ಣೇರಿತಿ ಆಪದಾಕ್ರಾಂತ ಖಡ್ಗೇನವ ಕ್ಷತ್ರ ಧರ್ಮೇಣ ಇತ್ಯರ್ಥ. ಶವೃತ್ಯ ನೀಚ ಸೇವಯ, ನೀಚ ಸೇವಾ ಅಂತ ಹೇಳಿದರೆ ಸೇವೆ ಕೆಲವು ಏನು ತಿಳ್ಕೊತಾರೆ, ಸೇವೆನೇ ಮಾಡಬಾರದು, ಹಾಗಲ್ಲ, ನೀಚ ಸೇವೆ ಮಾಡಬಾರ್ದು, ಅಯೋಗ್ಯರ ಸೇವೆ ಮಾಡಬಾರ್ದು, ಹೊರತು ಒಳ್ಳೆಯವರ ಸೇವೆ ಮಾಡಿದರೆ ತಪ್ಪಲ್ಲ ಅಂತ ಹೇಳಿದರು. ನಾ ಶವೃತ್ಯ ನೀಚ ಸೇವೆಯ, ನೀಚ ಸೇವೆಯನ್ನು ಮಾಡಬಾರ್ದು. ಕೆಲವೇನು ಮಾಡಿ ಸರ್ಕಾರಿ ಕೆಲಸನೇ ಮಾಡಬಾರ್ದು ಅಂತ ಹೇಳಿದೆ. ನೀಚ ಸೇವೆ ಅಲ್ಲ ಅದು, ನೀಚ ಸೇವೆ ಅಂತ ಹೇಗಾಗುತ್ತೆ, ಸರ್ಕಾರ ಪ್ರಭುತ್ವ ಸೇವೆ ಆಗಿ ಕೆಟ್ಟವರು ಸೇವೆ ಮಾಡಬಾರ್ದು. ಬೂಟ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾರೆ ಇಷ್ಟೋದೆಲ್ಲ, ಲಿಕರ್ ಶಾಪಲ್ಲಿ ಕೆಲಸ ಮಾಡ್ತಾರೆ, ಏನದು, ನೀಚ ವೃತ್ತಿ ನೀಚ ಸೇವೆ. ಅವನು ಉತ್ತಮ ನೀಚ ಏನಿರ್ತಾನೆ, ಹ್ಯಾಂಡ್ರೈಂಗ್ ಇಡ್ತಾನೆ ಉತ್ತಮ ವ್ಯಕ್ತಿ, ಇಲ್ಲ ಅದು ತಪ್ಪಾಯ್ತು. ಅಂಥ ಕೆಲಸ ಮಾಡಬಾರ್ದೆ ಹೊರತು ಒಳ್ಳೆ ಕೆಲಸ ಮಾಡಿದರೆ ತಪ್ಪಲ್ಲ. ಅದು ಆಪತ್ಕಾಲನೇ, ಹೆಚ್ಚು ನಿಮಗೆ ಬಿಡೋದಾದ್ರೆ ಅದು ಬಿಟ್ಟವ್ರು ಭಾರಿ ಕ್ಷೇಮನೇ. ಆದರೆ ಏನು ಮಾಡಬಾರ್ದು, ನೀಚ ಸೇವೆ ಮಾತ್ರ ಮಾಡಲೇಬಾರ್ದು. ವೈಶ್ಯವೃತ್ಯಾತು ರಾಜನ್ಯ ಜೀವೇನ್ ಮೃಗ ಯಯಾಪದಿ ಚರೇದ್ವಾ ವಿಪ್ರ ರೂಪೇಣ ನ ನಷ್ಟವೃತ್ಯಾ ಕಥಂಚನ. ಈಗ ಅಲ್ಲೇ ಪ್ರಸಂಗ ಬಂತು ಅಂತೇಳಿ ಈಗ ರಾಜರಿಗೆ ಆಪತ್ತು ಬಂದ್ರೆ ಏನು ಮಾಡಬೇಕು ಅಂತ ಅದನ್ನು ಸೇರಿಸ್ಬಿಡ್ತಾರೆ. ಒಂದು ರಾಜಧರ್ಮ ಹೇಳಿದಾಗಾಯ್ತು, ಈಗ ಬ್ರಾಹ್ಮಣ ರಕ್ಷಣೆ ರಾಜಧರ್ಮ ಅಂತ ಹೇಳಿದರು. ಮತ್ತೆ ಮತ್ತೆ ಕೆಲವು ವಿಷಯ ಸೇರಿಸ್ತಾರೆ, ಮತ್ತೆ ಎಷ್ಟು ಜನ ಮತ್ತೆ ಅವ್ರ ವಿಷಯ ಹೇಳ್ತಾರೆ. ಅದು ನಾಳೆ ದಿವಸ ಆ ವೈಶ್ಯರ ಧರ್ಮ ರಾಜರ ಧರ್ಮ ಎಲ್ಲ ಏನು ಹೇಳ್ತಾರೆ ನೋಡು. ಓಂ ನಾರಾಯಣಂ ಲಿಖಿತ ಪೂರ್ಣ ಗುಣಾರಣ ಮುಚ್ಚ ಸೂರ್ಯಾಮಿತ ದ್ವಿತಿಮಶೇಷ ನಿರಸ್ತ ದೋಷಂ ಸರ್ವೇಶ್ವರಂ ಗುರು ಮಜೇಶ ನುತಂ ಪ್ರಣಮ್ಯ ವಕ್ಷ್ಯಾಮಿರುಗರ್ಥಮತಿ ತುಷ್ಟಿಕರಂ ತತಸ್ಯಾ ಕಸ್ಯ ನೂನಂ ಕಥಮಸ್ಯ ಅಮೃತಾನಾಂ ಮನಾಮಹೇ ಚಾರು ದೇವಸ್ಯ ನಾಮ. ಬಹಳ ದುಃಖದಲ್ಲಿದ್ದಾನೆ ಪಾಪ ಶುನಸ್ಸೇಪ. ಈಗ ಯಾವ ದೇವತೆಗಳನ್ನು ಸ್ತೋತ್ರ ಮಾಡಲಿ ನಾನೀಗ? ಇಲ್ಲಿ ಬಲಿಸ್ತಂಭ ಕಟ್ಟಿಬಿಟ್ಟಿದ್ದಾರೆ, ಬಲಿಸ್ತಂಭಕ್ಕೆ ಕೊಂದು ಹಾಕಿಬಿಡ್ತಾರೆ, ಮರಿ ಕೊಟ್ಟುಬಿಡ್ತಾರೆ. ಅದು ಯಾವುದೇ ಆಚರಣೆ ಮಾಡಬೇಕು? ಈಗ ಚಾರು ದೇವಸ್ಯ ಚಾರು ನಾಮ, ಯಾವ ದೇವರ ಒಳ್ಳೆ ಹೆಸರನ್ನು ಮಂಗಳಕರ ನಾಮ ಉಚ್ಚಾರಣೆ ಮಾಡಬೇಕು ನಾನೀಗ. ಕೋನೋ ಮಹ್ಯ ಅಜಿತಯೇ ಪುನರ್ದಾತ್, ನನ್ನನ್ನು ಈಗ ಪುನರಕ್ಷಣೆ ಮಾಡೋರು ಯಾರೀಗ? ಪಿತರಂಚ ದೃಶೇಯಂ ಮಾತಾರಂಚ, ನನಗೆ ನಿಜವಾದ ತಂದೆ ನಿಜವಾದ ತಾಯಿ ಯಾರಂತ ಕಾಣಬೇಕು ನಾನೀಗ? ಈ ತಂದೆ ತಾಯಿ ಮಾರಿಯಾಗಿಬಿಟ್ಟಿದ್ದಾರೆ ಈಗಾಗಲೇ. ಸೊ ಯಾರನ್ನು ಕಾಪಾಡಬೇಕು ನಾನೀಗ? ಈಗ ಹರಿದೇವ ಜಗತ್ ಪಿತೃ ಮಾತೃ ಗತಿಗೆ ನೆನಪಾಗತ್ತಾಗ. ಕಸ್ಯ ನೂನಂ ಕರ್ತುಃ ಪರಾನಂದ ತನೂರಿದಾನೀಂ ಮನಾಮಹೇ ಚಾರು ವಿಷ್ಣು ಸುರಾಣಾಂ. ಅದು ಹೊರಗೆ ನೋಡಿದರೆ ಪ್ರಶ್ನಾರ್ಥಕ, ಒಡೆ ನೋಡಿದರೆ ತೀರ್ಮಾನ. ಯಾವ್ರಿವ್ರ ಕಾಲು ಹಿಡಿಬಾರದು. ಕಸ್ಯ ವಿಷ್ಣುನ ಪಾದನೇ ಹಿಡಿಬೇಕು. ಏಕೋನೈಕಃ ಸವಃ ಕಃ ಕಿಂ, ಕಃ ಅಂತ ದೇವರ ಹೆಸರು. ಕಸ್ಮೈ ದೇವಾಯ ಹವಿಷಾ ವಿಧೇಮ, ಋಗ್ವೇದದಲ್ಲಿ ಬರುತ್ತೆ ಹಿರಣ್ಯಗರ್ಭ ಸೂಕ್ತ ಅಂತ ಹೇಳಿದ್ರು ಅದಕ್ಕೆ. ಆದರೆ ಏನು ಅರ್ಥ ಮಾಡ್ತಾರೆ ಅದಕ್ಕೆ ನೋಡಿದ್ರ, ಇದೆಲ್ಲ ಯಜ್ಞ ಮಾಡ್ತಿದ್ರಪ್ಪ ಋಷಿಗಳು, ಕನ್ಫ್ಯೂಷನ್ ಅವರಿಗೆ ಯಾರಿಗೆ ಕೊಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ದೇವರ ಅಟ್ಟರ್ ಕನ್ಫ್ಯೂಷನ್ ಅಂತ ಬರೆದು ಬಿಡ್ತಾರೆ. ಕಸ್ಮೈ, ಕಸ್ಮೈ ಎಂಬುದಕ್ಕೆ ಏನರ್ಥ? ದೇವರಿಗೆ ನಾರಾಯಣನಿಗೆ. ಕಸ್ಮೈ ಬ್ರಹ್ಮವಾಯುಗಳಿಗೆ ಅಂತ ಅರ್ಥ. ಇವ್ರ ಪ್ರಕಾರ ಬರೀ ಪ್ರಶ್ನೆ ಅಷ್ಟೇ ಅಲ್ಲ, ಅದು ಸಾಮಾನ್ಯ ಅರ್ಥದಲ್ಲಿ ಪ್ರಶ್ನೆ. ಆದರೆ ಉತ್ತರನೂ ಇದೆ ಅದರೊಳಗೆ. ಏನು ಉತ್ತರ ಇದೆ ದೇವರಿಗೆ? ಅದಕ್ಕೆ ಕಸ್ಯ ನೂನಂ ಕಥಮಸ್ಯ ಅಮೃತಾನಾಂ ಮನಾಮಹೇ ಕಥಮ ಆನಂದ ತಮ ತಾ ತಮ ಆನಂದ ತಮನಾದ. ನಾವು ದುಃಖದಲ್ಲಿದ್ದೇವೆ, ಯಾರನ್ನು ಆಶ್ರಯಿಸಬೇಕೀಗ? ದುಃಖ ಇಲ್ಲದವ್ರನ್ನ ಆಶ್ರಯಿಸಬೇಕು. ಆನಂದ ತಮನಾದವನು ನಾರಾಯಣ. ಅಮೃತಾನಾಂ ಮುಕ್ತರಿಗೂ, ಮುಕ್ತಾನಾಂ ಪರಮಾಗತಿ ಅವನು ಸ್ತೋತ್ರ ಮಾಡಬೇಕು. ಚಾರು ನಾಮ ಅವನು ದೇವ, ಅವನು ಮನೋಹರವಾದ ಹೆಸರನ್ನು ಉಚ್ಚಾರಣೆ ಮಾಡಬೇಕು ನಾನೀಗ, ಬೇರೆ ದಾರಿ ಇಲ್ಲ ಅಂತ ತೀರ್ಮಾನ ಮಾಡ್ತಾನೆ. ಮನಾಮಹೇ ಚಾರು ವಿಷ್ಣು ಸುರಾಣಾಂ ನಾಮೇಶ ಚೇದ್ ಇಂದಿರಾಯೈ ಪುನರ್ದಾತ್ ತ್ರಿಶೇಯಂ ತಾಂ ಮಾತರಂ ತಂಚ ದೇವಂ. ನಾಮ ಈಶಃ ಚೇತ್ ಇಂದಿರಾಯೈ ಪುನರ್ದಾತ್, ಆತನ ಹೆಸರು ಸುರಾಣಾಂ ನಾಮ, ಪರಮಾತ್ಮನ ಹೆಸರನ್ನು ನಾನು ಹೇಳ್ತೇನೆ. ಇಂದಿರಾಯೈ ಪುನರ್ದಾತ್ ತ್ರಿಶೇಯಂ, ಮಹಾಲಕ್ಷ್ಮಿಗೂ ಪತಿಯಾದವನು ನಾರಾಯಣ, ಆಕೆ ತಾಯಿ ಈತ ತಂದೆ, ಆತನ್ನೇ ನಾನು ಮೊರೆ ಹೋಗ್ತೇನೆ ಅಂತ ಹೇಳ್ತಾನೆ. ಸ ಮುಕ್ತಾನಾಂ ಅಮೃತಾನಾಂ ಅಜೇಶ ಮುಖ್ಯಾನಾಂಚ ಅಭ್ಯಜಿಕೋ ಯತ್ ಸುಖಾದೌ. ಅತ್ಯಂಥವನು ಅಂದರೆ ಮುಕ್ತಾನಾಂ ಅಮೃತಾನಾಂ, ಅಮೃತರು ಅಂದರೆ ಮುಕ್ತರು ಅಂತ ಅರ್ಥ. ಅವ್ರು ಯಾರು ಅಂದರೆ ಅಜ ಈಶ ಮುಖ್ಯಾನಾಂ, ಬ್ರಹ್ಮರುದ್ರಾದಿ ದೇವತೆಗಳಿದ್ದಾರಲ್ಲ ಅಂಥ ಮುಕ್ತರಿಗೆಲ್ಲ ಕೂಡ. ಅಭ್ಯಜಿಕೋ ಯತ್ ಸುಖಾದಿ, ಮುಕ್ತ ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಮಿಗಿಲಾದವನು. ಸುಖಾದವು ಎಲ್ಲ ಸುಖಾದಿ ಎಲ್ಲ ಗುಣಗಳಲ್ಲೂ ಮಿಗಿಲಾದವನು. ತೇನೋಕ್ತೋಸು ಕಥಮೋ ಖಂಡಿತತ್ವಾ ಸಚಾದಿತಿರ್ ಮಹತಿ ತನ್ಮಹೀಚ. ತೇನ ಉಕ್ತಹಾಸೌ ಕಥಮಃ ಅಖಂಡಿತತ್ವಾತ್, ಅವರಿಂದ ಹೇಳಲ್ಪಟ್ಟಂಥವನು ಈ ಆನಂದಪೂರ್ಣನಾದ ಪರಮಾತ್ಮ, ಅವನೇ ಅದಿತಿ. ಮಹತಿ ತನ್ಮಹೀಚ ಅದಿತಿ ಅರ್ಥಾಚರಾಚರ ಗ್ರಹಣ, ಸಂಹಾರಕವನವನೇ, ಪೂಜ್ಯನೋ ಅವನೇ, ಅವನನ್ನು ಶರಣು ಹೊಂದುತ್ತೇನೆ. ದೇಶಾನಂತ್ಯಾತ್ ತನ್ಮಹಿತ್ವ ಗುಣಯಿಸ್ತು ಕಾಲಾಚ್ಯೋಕ್ತ ತಸ್ಯ ಚಾಖಂಡಿತತ್ವ ಸಯೇವ ಮಾತಾ ಚ ಪಿತಾ ಚ ದೇವಃ ತಸ್ಮಿನ್ ಸದಾ ಸಂಸ್ಥಿತಾಃ ತತ್ ಪುನರ್ತಾತ್. ದೇವರು ಎಂಥವನು ಅಂದರೆ ದೇಶಾನಂತ್ಯಾತ್ ತನ್ಮಹಿತ್ವ ಗುಣಯಿಸ್ತು ಕಾಲಾಚ್ಯ, ಗುಣದಿಂದ ದೇಶದಿಂದ ಕಾಲದಿಂದ ಅವನು ಪೂಜ್ಯ. ದೇಶಾನಂತ್ಯ ಕಾಲಾನಂತ್ಯ ಗುಣ ಮೂರಿರೋ ದೇವರಿಗೆ ಒಂದೇನೆ. ಆದ್ದರಿಂದ ಅಖಂಡಿತತ್ವ ದೇವರಿಗಿದೆ, ಉಳಿದವರೆಲ್ಲ ಖಂಡಿತರು. ಪರಮಾತ್ಮ ಒಬ್ಬನೇ ಅಖಂಡಿತನಾದ ಅಚ್ಯುತ ಅವನು. ಸಯೇವ ಮಾತಾಚ ಪಿತಾಚ, ಅವನೇ ತಂದೆ ಅವನೇ ತಾಯಿ, ದೇವ ಅವನೇ ದೇವರು. ಆ ತಸ್ಮಿನ್ ಸದಾ ಸಂಸ್ಥಿತಾ ತಾನ್ ತತ್ ಪುನರ್ತಾ, ಸದಾಕಾಲ ಎಲ್ಲರೂ ಅವನಲ್ಲೇ ಇರೋದು ಅಂತ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳಿ ಶುನಸ್ಸೇಪ ಏನು ಮಾಡ್ತಾನೀಗ? ತಂದೆ ತಾಯಿಗಳಿಂದ ದೂರ ಆದ ಶುನಸ್ಸೇಪ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಎಷ್ಟು ಸಂಗತವಾಗತ್ತಾಗ, ಯಾರೋ ದೇವತೆಗಳ ಸ್ತೋತ್ರ ಆಗಿದ್ರೆ ಇದು ಇವ್ರ ಪ್ರಕಾರ ಏನಿದು? ಬರೀ ಒಬ್ಬ ಅಗ್ನಿಸ್ತೋಪ ಪ್ರಜಾಪತಿಯ ಸ್ತೋತ್ರ ಆಗುತ್ತೆ. ಪ್ರಜಾಪತಿಗೆ ಇದೆಲ್ಲ ಗುಣಗಳಿಲ್ಲ, ಮುಖ್ಯ ಪ್ರಜಾಪತಿ ಅಂದರೆ ನಾರಾಯಣನೇ, ಆತ ಸ್ತೋತ್ರ ಅಂತ ಆಚಾರ ಅರ್ಥವನ್ನು ಮಾಡ್ತಾರೆ. ನಾಳೆ ಅಂತ ಕಂಡು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿದ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.